ವೀರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿ ಸಜ್ಜನಾ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷ ಸರಸಿಚನಯನೋಸೌ ಶ್ರೀಪತಿರ್ಮಾನದೋನ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವತಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಗೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ವಿವಿಧ ದರ್ಶನಗಳಲ್ಲಿ ಮೋಕ್ಷದ ಪರಿಕಲ್ಪನೆ ಅನ್ನೋ ವಿಚಾರದ ಬಗ್ಗೆ. ಸಾಮಾನ್ಯವಾಗಿ ಮೋಕ್ಷ ಅನ್ನೋ ಶಬ್ದ ನಾವು ಕೇಳಿರುತ್ತೇವೆ. ಯಾವುದೇ ಒಂದು ಶಾಸ್ತ್ರದ ಮುಖ್ಯವಾದ ಗುರಿ ಏನು? ಮೋಕ್ಷ ಪ್ರಾಪ್ತಿ. ಮೋಕ್ಷ ಪ್ರಾಪ್ತಿಯ ಬಗ್ಗೆ ಹೇಳದೆ ಹೋದರೆ ಅದಕ್ಕೆ ದರ್ಶನ ಶಾಸ್ತ್ರ ಎಂಬ ಹೆಸರು ಬರೋದೇ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಸಂಬಳ ಇಲ್ಲ ಅಂತ ಹೇಳಿದರೆ ಕೆಲಸ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಬರೀ ಕೆಲಸ ಕೊಡ್ತೀವಿ ಅಂತ ಹೇಳಿದರೆ ಯಾರೂ ಹೋಗೋದಿಲ್ಲ. ಸಂಬಳ ಕೊಡ್ತೀವಿ ಅಂದ್ರೆ ಅದು ಕೆಲಸಕ್ಕೆ ಹೇಗೆ ಮಹತ್ವನೋ, ಮತ್ತು ಮೋಕ್ಷ ಅನ್ನೋ ಪದ ಪ್ರತಿಯೊಂದು ದರ್ಶನಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಮೋಕ್ಷದ ಪರಿಕಲ್ಪನೆ ಏನದು? ಮುಕ್ತಿ ಅಂದರೆ ಏನು? ಮುಕ್ತಿ ಮೋಕ್ಷ ಇವೆಲ್ಲ ಪರ್ಯಾಯ ಪದಗಳು. ಮೋಕ್ಷ ಅನ್ನೋ ಪದದ ಸಾಮಾನ್ಯವಾದ ಅರ್ಥ ಅಂದರೆ ಬಿಡುಗಡೆ ಅಂತ ಅರ್ಥ. ಮೋಕ್ಷ ಅಂದರೆ ಬಿಡುಗಡೆ. ಅದಕ್ಕೆ ಆಪೋಸಿಟ್ ಬಂಧ. ಬಂಧ ಅಂದರೆ ಬಾಂಡೇಜ್, ಮೋಕ್ಷ ಅಂದರೆ ರಿಲೀಸ್ ಅಷ್ಟೇ. ಬಂಧ ಮೋಕ್ಷ, ಬಂಧದಿಂದ ಮೋಕ್ಷ, ಬಂಧ ಮೋಕ್ಷ. ಹಾಗಿದ್ದರೆ ನಮಗೇನಿದೆ ಅದು ಪರಿಹಾರವಾಗೋದೆ ಅದು ಮೋಕ್ಷ. ಜೈಲಲ್ಲಿರ್ತಾನೆ, ಬಿಡುಗಡೆ ಆಗುತ್ತೆ. ಓ, ಬಿಡುಗಡೆ ಆಯಿತು, ಜೈಲಿಂದ ಬಿಡುಗಡೆ ಆಯಿತು. ಆ ಅರ್ಥದಲ್ಲಿ ಸಂಸಾರವನ್ನು ಏನಂತ ಕರೀತಾರೆ? ಒಂದು ಬಂಧನ, ಜೈಲಿದ್ದ. ಇದರಿಂದ ಬಿಡುಗಡೆ ಹೊಂದಬೇಕು ನಾವೀಗ. ಜೈಲಲ್ಲಿ ಎಷ್ಟೇ ಸುಖ ಕೊಟ್ಟರು ಕೂಡ ಅದು ಇಷ್ಟಪಡೋದಿಲ್ಲ. ನಮ್ಮ ಜೈಲಿಂದ ಹೊರಗೆ ಬಿಟ್ಬಿಡಿ, ಎಲ್ಲರೂ ನಾವು ಇಟ್ಕೊಂಡಿರ್ತೇವೆ. ಆದರೆ ನೀವು ಜೈಲಲ್ಲೇ ಇದ್ದ ಎಲ್ಲ ಫೆಸಿಲಿಟಿ ಕೊಟ್ಟರು ಕೂಡ ಜೈಲೇ. ಅದು ಟಿ ವಿ ಗಿವಿ ಏನೇ ಕೊಟ್ಟರು ಕೂಡ ಜೈಲ್ ಜೈಲೇ. ಹೊರಗಡೆ ಏನೇ ಇಲ್ಲದೆ ಹೋದ್ರೂ ಕೂಡ ಜೈಲಲ್ಲ ಅದು. ಇದು ಅರ್ಥ ಮಾಡಿಕೊಂಡ್ರೆ ಬಂಧನ ಅನ್ನೋ ಪದನೇ ಅಯೋಪಾಪ ಅಂತಾರೆ. ಎಷ್ಟು ಸೌಲಭ್ಯ ಕೊಟ್ಟಿದ್ರು ಕೂಡ ಬಂಧನಕ್ಕೆ ಅದೊಂದು ಇದಿದೆ, ಆ ತನ್ನದೇ ಆಗಿರ್ತಕ್ಕಂಥ ಒಂದು ದೋಷ ಇದೆ. ಅಂದರೆ ಅವನಿಗೆ ಯಾರಿಗೆ ಬಂಧ ಆಗುತ್ತೆ? ತಪ್ಪು ಮಾಡಿದವರಿಗೆ ಬಂಧನ, ಸರಿ ಇದ್ದವರಿಗೆ ಬಂಧನ ಅಲ್ಲ. ತಪ್ಪು ಮಾಡಿದವರಿಗೆ ಬಂಧನ, ಅದು ತಪ್ಪು ಶಿಕ್ಷೆ ಅನುಭವಿಸಿದ ಮೇಲೆ ಬಿಡುಗಡೆ. ಬಂಧನ ತಪ್ಪಿಗಾಗಿ ಬಂಧನ, ಆ ಶಿಕ್ಷೆ ಅನುಭವಿಸಿದ ಮೇಲೆ ಬಿಡುಗಡೆ. ಇದು ಸಾಮಾನ್ಯವಾಗಿ ಬಂಧ ಮತ್ತು ಬಿಡುಗಡೆಯ ಪರಿಕಲ್ಪನೆ. ಆ ಅರ್ಥದಲ್ಲಿ ಪ್ರತಿಯೊಬ್ಬರು ನಮಗೆಲ್ಲ ಏನು ಅನಿಸಿದೆ ಇವತ್ತು? ನಾವೊಂದು ಬಂಧನದಲ್ಲಿ ಇದ್ದೇವೆ. ಎಲ್ಲರ ಅನುಭವ, ನಾವೊಂದು ಬಂಧನದಲ್ಲಿ ಇದ್ದೇವೆ. ಯಾವ ಬಂಧನ? ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಂಧನನೇ. ಮನೆಗೆ ಯಾರೋ ಬಂದುಬಿಡ್ತಾರೆ, ಅನ್ವಾಸ್ಟ್ರಿ ಗೆಸ್ಟ್ ಹೋಗೋವರೆಗೂ ಬಂಧನ. ಗೊತ್ತಾಯ್ತಾ? ಅಥವಾ ನಾವು ಯಾರದೋ ಮನೆಗೆ ಹೋಗಿರ್ತೀವಿ, ಅಲ್ಲಿಂದ ಹೊರಗೆ ಬರೋವರೆಗೂ ಬಂಧನ. ಅವ್ರು ಉಪಚಾರ ಮಾಡ್ತಾ ಕೂತಿರ್ತಾರೆ, ಬಿಟ್ಟು ಹೋಗೋಗಿಲ್ಲ, ಬಿಡಾಗಿಲ್ಲ. ಅದೊಂದು ರೀತಿ ಬಂಧ, ಇದೊಂದು ರೀತಿ ಬಂಧನ. ಬಂಧನದಲ್ಲಿ ಎರಡು ವಿಧ: ಇಷ್ಟವಾದ ಬಂಧನ ಬೇರೆ, ಅನಿಷ್ಟ ಬಂಧನ ಬೇರೆ. ಇಷ್ಟವಾದವನ್ನು ಬಿಡಿಸಿಕೊಳ್ಳೋದು ಕಷ್ಟ ಕೆಲವು ಸಲ, ಅದು ಒಂದು ಬಂಧನ. ಅನಿಷ್ಟ ಹೋಗಕ್ಕೊಂದರೂ ಹೋಗೋದಿಲ್ಲ, ಅದೊಂದು ರೀತಿ ಬಂಧನ. ಈ ಬಂಧನ ಅನೇಕ ವೆರೈಟಿ ಬಂಧನ ಇದೆ. ನಮ್ಮಿರ್ತಕ್ಕಂಥ ಬಂಧನದ ರೂಪ ಬಹಳ ವಿಶಾಲವಾದದ್ದು. ಬಂಧನದ ಪರಿಕಲ್ಪನೆ ನಮಗೆ ನಮಗೆ ಆ ರೀತಿ ಬಂಧನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಕೊಟ್ಟರೆ, ಕಾಲದ ಬಂಧನ ಒಂದಿದೆ, ಕಾಲದ ಬಂಧನ ಟೈಮ್ ಅಷ್ಟೇ. ಶುರುವಾಗಬೇಕು ಬಂಧನ, ಬಿಡಿಸ್ಬೇಕು ಮತ್ತೊಂದು ಬಂಧನ. ಅದೇ ರೀತಿಯಲ್ಲಿ ಕರ್ಮದ ಬಂಧನ, ಕೆಲಸ ಮಾಡ್ತಾ ಇರ್ತಾನೆ ಆಫೀಸ್ನಲ್ಲಿ, ಅದು ಬಂಧನ. ರಿಟೈರ್ ಆಯ್ತು ನಾನು ಫ್ರೀ ಅಂತ ಹೇಳ್ತಾರೆ, ಅದಿಲ್ಲ, ಅದು ಕರ್ಮದ ಬಂಧನ. ಕಾಲದ ಬಂಧನ, ಗುಣಗಳ ಬಂಧನ. ಗುಣ ಅದೇನಂತ ಮುಂದೆ ನೋಡೋಣ. ಗುಣಗಳ ಬಂಧನ, ಈಗ ಅನೇಕ ರೀತಿಯಲ್ಲಿ ಬಂದಾನು ಬಂಧುಗಳ ಬಂಧುಗಳ ಹೆಸರೇ ಅದು ಬಂದ ಇರೋ ಬಂಧು ಅಂತ ಆಗಿರೋದು ಗೊತ್ತಾಯ್ತಾ. ಬಂದ ಅಂದರೆ ಬಂದು ಬಿಡಾಗಿಲ್ಲರೆ ಹೋಗಲೇಬೇಕು ಬಂಧುಗಳು ಅಂತ ಹೇಳ್ತಾರಲ್ಲ ಹಾಗೆ, ಅದರ ರೀತಿ ಬಂಧನ. ಈಗ ಬಂಧನ ಅನೇಕ ವೆರೈಟಿ ಬಂಧನ ನಮಗೆ. ಇನ್ನು ಹುಟ್ಟು ಸಾವುಗಳ ಬಂಧನ, ಒಟ್ಟು ಇದೆಲ್ಲದಕ್ಕೂ ಮೇನ್ ಇರೋದು ಯಾವುದು ಅಂತ ಹುಟ್ಟು ಸಾವುಗಳ ಬಂಧನ. ದಿನ ಬೆಳಗಾದರೆ ನಾವು ಯೋಚನೆ ಮಾಡ್ತಾನೆ ಇರ್ತೇವೆ, ಅಯ್ಯೋ ಇದ್ದಿದ್ದೇನೆ ಹೋಗ್ಲಿ. ಕೊನೆ ಹಸಿವು ಬಾಯಿರಗಳು ಬಂಧನೇ, ಹಸಿವು ಕೂಡ ಬಾಯಿ ನೀನಾರು ಮಾಡ್ಕೊಳ್ಳೇಬೇಕಲ್ಲ. ಒಬ್ಬನೇ ಇರ್ತಾನೆ ಮನೆಯಲ್ಲಿ, ಬೇರೆ ಬೋರಾಗಿರುತ್ತೆ, ಅಡುಗೆ ಮಾಡೋ ಇಷ್ಟ ಇಲ್ಲ, ಮಾಡ್ಕೋಬೇಕು, ಉಪವಾಸ ಇರ್ಲಿಕ್ಕೆ ಆಗ್ತಾ ಇಲ್ವಲ್ಲ ಆ ಥರ. ಪಾತ್ರೆಗಳು ಅದೊಂದು ಬಂಧನ, ಮತ್ತೆ ಪಾಡಿದ ತೊಳ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಒಂದೊಂದು ಲಿಂಕ್ ಅದು, ಅದಿಲ್ಲದೆ ಇರೋ ಜಾಗನೇ ಇಲ್ಲ. ತುಂಬ ಚಳಿ ಆಯಿತು ಬಂಧನ, ಬಿಸಿಲಾಯಿತು ಬಂಧನ, ಇದೆಲ್ಲ ಯೋಚನೆ ಮಾಡ್ತಾರೆ. ಒಟ್ಟು ಸಂಸಾರದಲ್ಲಿ ಏನಿವೆ ಇವೆಲ್ಲ ಇದೆ. ಸೊ ಇದೆಲ್ಲ ಬಿಡುಗಡೆ ಹೊಂದೋದು ಅಂದರು ಒಂದೇ, ಒಟ್ಟು ಮೋಕ್ಷ ಅಂದರು ಒಂದೇ. ಹೌದು, ಒಂದೊಂದಕ್ಕೆ ಮೋಕ್ಷ ಸಿಗೋದು ಬೇರೆ, ಕೆಲವೆಲ್ಲ ಬಿಡುಗಡೆ ಆಗುತ್ತೆ. ಅವತ್ತಿನ ಬಗ್ಗೆ ಆಫೀಸ್ ಕೆಲಸ ಮುಗೀತು, ಹಬ್ಬ ಇವತ್ತಿನ ಕೆಲಸ ಮುಗೀತು ಅಷ್ಟೇ, ಅದು ಮತ್ತೆ ನಾಳೆ ಇದೆ, ಅದು ಟೆಂಪರರಿ ರಿಲೀಫ್ ಅಷ್ಟೇ, ಪರ್ಮನೆಂಟ್ ಅಲ್ಲ. ಈ ಜನ್ಮದಲ್ಲಿ ಕೊನೆ ಆಯಿತು, ಮತ್ತೆ ಮುಂದಿನ ಜನ್ಮಕ್ಕೆ ಬಿಟ್ಟಿದ್ದಲ್ಲ. ಆ ಆ್ಯನ್ಯಲಿಯೇ ಕ್ಲೋಸ್ ಆಯಿತು, ಫ್ರೀ ಎಕ್ಸಾಮ್ಸ್ ಆಯಿತು ಫ್ರೀ, ಎಷ್ಟು ದಿವಸ ಮತ್ತೆ ಎಷ್ಟು ಶುರುವಾಗುತ್ತೆ ಮತ್ತೊಂದು ಕೋರ್ಸ್ ಮುಗಿತು, ಮತ್ತೆ ಕೆಲಸ ಹುಡುಕು, ಮತ್ತೆ ಶುರುವಾಯಿತು, ಮತ್ತೆ ಟ್ರಾನ್ಸ್ಫರು, ಪ್ರಮೋಷನ್ನು, ರಿಟೈರ್ಮೆಂಟು, ಅನ್ಸ್ಪೆನ್ಮೆಂಟ್, ಪೆನ್ಷನ್ ಸೆಟ್ಲ್ಮೆಂಟು, ಒಂದಲ್ಲ ಮತ್ತೆ ಮಕ್ಕಳ ಸಮಸ್ಯೆ ಶುರುವಾಯಿತು ಅಷ್ಟೊತ್ತಿಗೆ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಬಂಧನ ಇಲ್ಲದ ಪರಿಸ್ಥಿತಿ ನಮ್ಮಲ್ಲಿಲ್ಲ ಇವತ್ತು. ಪ್ರತಿ ಕ್ಷಣದಲ್ಲಿ ಯಾವುದರಲ್ಲಿದ್ದೆ ನಾವೀಗ ಬಂಧನದ ಮಧ್ಯೆ ಬದುಕ್ತಾ ಇದ್ದೆ. ಇದಕ್ಕೆಲ್ಲದು ಫೈನಲ್ ಎಂಡ್ ಅಂದರೆ ಅದು ಮೋಕ್ಷ. ಇನ್ಮೇಲೆ ಬಂಧನ ಯಾವ್ಯಾವುದೂ ಇಲ್ಲ ಅಂತ ಹೇಳಿದರೆ ಅದು ಮೋಕ್ಷ. ಸ್ವಲ್ಪ ಯೋಚನೆ ಮಾಡ್ತಾ ಹೊರಟ್ರೆ ಅನೇಕರಿಗೆ ಮೋಕ್ಷದ ಕಲ್ಬರಿಕರು ಸರಿಯಾಗಿ ಗೊತ್ತಿಲ್ಲ. ಮೋಕ್ಷ ಅಂತ ಎಲ್ಲ ಸತ್ಮೇಲೆ ಎಲ್ಲೋ ಒಂದು ಕಡೆ ಹೋಗ್ತಾರೆ, ಅದು ಮೋಕ್ಷ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಲ್ಲ, ಅದು ಬಿಡುಗಡೆಯನ್ನು ಕಾಣೋದೇ ಬಂಧನ. ಈ ಬಂಧನದ ರೀತಿ ಬಂಧನದಲ್ಲಿ ಇಲ್ಲ ಅಂತ ಯಾರಿಗೆ ಅನಿಸಿದೆಯಾ? ಸಾಧ್ಯನೇ ಇಲ್ಲ, ಫುಲ್ ಆಫ್ ಬಂಧನದಲ್ಲ. ಒಂದು ಬಂಧನನೇ ಸಾಕು ನಮಗೆ, ಎಲ್ಲ ವಿಧವಾದ ಬಂಧನನೂ ಉಂಟು, ಪ್ರತಿಯೊಂದು ರೀತಿಯ ಬಂಧನನೂ ಇತ್ತು. ಅಂತ ಬಂಧನ ಎಲ್ಲ ದಾಟಬೇಕು ಅಂತಿದ್ರೆ ಒನ್ಸ್ ಫಾರ್ ಆಲ್ ಟೋಟಲಿ ಗೆಲ್ಲೋದಾದರೆ ಅದನ್ನು ಮೋಕ್ಷ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಅದರ ಪರಿಕಲ್ಪನೆ. ಸ್ವಲ್ಪ ಯೋಚನೆ ಮಾಡ್ತಾ ಹೊರಟು ಈ ಹುಟ್ಟು ಸಾವುಗಳ ಬಗ್ಗೆ ಯೋಚನೆ ಮಾಡ್ತಾ ಹೊರಟು ಎಂದು ಕೊನೆ ಇದಕ್ಕೆಲ್ಲ ಕೂಡ. ಟೈಮ್ ಈಸ್ ಇನ್ಫೈನೈಟ್, ಅನ್ಆರ್ಜಿನೇಟೆಡ್ ಅನಾದಿ, ಎಂಡ್ಲೆಸ್ ಇನ್ಫೈನೈಟ್, ಹೋಗ್ತಾನೆ. ಸ್ವಾಮಿ ಯೋಚನೆ ಮಾಡ್ತಾ ಹೊರಟ್ರೆ ಎಂಟೈರ್ ನಮ್ಮ ಇದರಲ್ಲಿ ಟೈಮ್ ಸ್ಪ್ಯಾನಲ್ಲಿ ನಾನು ಲೆಕ್ಕ ಹಾಕಿದ್ರೆ ನಮ್ಮ 106 ವರ್ಷಗಳು ಯಾವುದಕ್ಕೆ ಒಂದು ಫಾರೆಸ್ಟ್ ಡಾಟ್ ಆಗುತ್ತೆ ಅಷ್ಟೇ. ಇನ್ಫೈನೈಟ್ನಲ್ಲಿ ಡಾಟಿಗೆ ಏನು ಬೆಲೆ ಇದೆ? ಆಲ್ಮೋಸ್ಟ್ ಇಟ್ ಇಸ್ 0 ಅಂತ ಹೇಳಿ. ನಮ್ಮ ಎಷ್ಟೇ ವರ್ಷಗಳು ಕೂಡ ಇಟ್ ಆಲ್ಮೋಸ್ಟ್ ಟೆನ್ಸ್ ಟು 0 ಅಂತೀವಲ್ಲ. ಅದೇ ರೀತಿಯ ಸ್ಪೇಸ್ ಇದೆ, ಸ್ಪೇಸ್ನೆಲ್ಲ ಎಲ್ಲಿದ್ದೇವೆ ಇವತ್ತು? ಎಂಟೈರ್ ಸ್ಪೇಸಲ್ಲಿ ನಮ್ಮ ಭೂಮಿನೇ ಒಂದು ಡಾಟ್ ಆಗುತ್ತೆ, ಎಂಟೈರ್ ಸ್ಪೇಸ್ ಯೂನಿವರ್ಸೇ ಒಂದು ಡಾಟ್. ಅದರಲ್ಲಿ ನಮ್ಮ ಬೆಂಗಳೂರಿನಷ್ಟು ಡಾಟ್ ಆಗಬೇಕು, ಅದರಲ್ಲಿ ನಮ್ಮ ಬಾಡಿ ನಾಕುದು, ಓ ಏನು ನೆಗ್ಲಿಜಿಬಲ್ ಗೊತ್ತಾ? ನೀವೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಇಷ್ಟು ಸ್ಪೇಸಲ್ಲಿ ನಾವು ಸ್ಮಾಲೆಸ್ಟ್ ಇದಾಗಿಬಿಡುತ್ತೆ, ಟೈಮಲ್ಲಿ ಸ್ಮಾಲೆಸ್ಟ್ ಇದರಲ್ಲಿ ಹೋಗ್ತೇವೆ, ಕೆಪಾಸಿಟಿಯಲ್ಲಿ ಸ್ಮಾಲೆಸ್ಟ್ ಇದರಲ್ಲಿದ್ದೇವೆ. ಸೊ ಇದೆಲ್ಲ ವಾಟ್ ಈಸ್ ಆಲ್ ದಿಸ್? ಇದು ಕೊನೆ ಹೇಗಿದ್ರಲ್ಲೆಲ್ಲ ಕೂಡ ಇದೆಲ್ಲ ಯೋಚನೆ ಮಾಡ್ತಾ ಹೋಗ್ಬೇಕು. ಹಿಂದೆ 100 ವರ್ಷ ಎಂತೆಂಥ ಮಹಾನುಭಾವರು ಇದ್ರು, ಅವತ್ತೆಲ್ಲ ಇಲ್ಲ. ಹೌಎವರ್ ಗ್ರೇಟ್ ದೇ ಮೇ ಬಿ, ನೋ ದೇ ಆರ್ ನಾಟ್ ದೇ. ಹೋಗ್ತಾನೆ, ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಕೆಟ್ಟವರು ಇಲ್ಲ ಒಳ್ಳೆಯವರು ಇಲ್ಲ, ತಮಾಷೆ ಅಂತ ಕೇಳಿದರೆ ಭಾರಿ ಒಳ್ಳೆಯವರು ಉಳ್ಕೊಂಡಿಲ್ಲ, ಕೆಟ್ಟವರು ಉಳ್ಕೊಂಡಿಲ್ಲ. ಅಂದರೆ ಮೆರಿಟ್ ಸ್ಟೂಡೆಂಟು ಸ್ಕೂಲ್ ಬಿಡ್ತಾರೆ, ಫೇಲ್ ಆಗೋನು ಸ್ಕೂಲ್ ಬಿಡ್ತಾನೆ, ಇನ್ಸ್ಟಿಟ್ಯೂಷನ್ ಒಳಗೆ ಇಬ್ಬರು ಬಿಡ್ತಾನೆ, ಅವನು ಪಾಸ್ ಆಗಿಬಿಡ್ತಾನೆ ಫೇಲ್ ಆಗಿಬಿಡ್ತಾನೆ ಅಂತೂ ಇಬ್ಬರು ಬಿಡ್ತಾನೆ. ಹೋಗ್ತಾನೆ ಅಂದರೆ ಒಳ್ಳೆಯವರೆಲ್ಲ ಏನಾಗಿದ್ದಾರೆ ಈಗ? ತಮ್ಮ ಕೆಲಸ ಮುಗಿಸಿ ಸ್ಯಾಟಿಸ್ಫ್ಯಾಕ್ಟ್ರಿ ಹೊರಟೋಗ್ಬಿಟ್ಟಿದ್ದಾರೆ, ಕೆಟ್ಟವರೆಲ್ಲ ಹೋಗಬಾರ್ದು ಜಾಗಕ್ಕೆ ಹೋಗಿದ್ದಾರೆ ಅಷ್ಟೇ. ಆ ವೈಂಡ್ ಅಪ್ ಮಾಡಿ ಕೊನೆ ಪಟ್ಟಿ ಇವ್ರು ಹೋದವರು ವೈಂಡ್ ಅಪ್ ಮಾಡ್ಯಾರ ಕಳಿಸ್ಬಿಡ್ತಾರೆ, ಕೊನೆ ಪಟ್ಟಿ ಏನು ಮಾಡ್ತಾರೆ? ಒಂದು ಕೋರ್ಸ್ ವೈಂಡ್ ಅಪ್ ಆದರೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಇದ್ದ ಬಂಧನಗಳ ಮಧ್ಯೆ ನಾವಿದ್ದೇವೆ. ದಿಸ್ ಇಸ್ ಕಾಲ್ಡ್ ಸಂಸಾರ. ಇದನ್ನು ಸಂಸಾರ ಎಕ್ಸ್ಪ್ಲೇನ್ ಮಾಡೋದು ಒಂದು ಪಾರ್ಟ್, ರಿಲೀಸ್ಗೆ ಉಪಾಯ ಹೇಳೋದು ಸೆಕೆಂಡ್ ಪಾರ್ಟ್, ನೇಚರ್ ಆಫ್ ರಿಲೀಸ್ ಹೇಳೋದು ಥರ್ಡ್ ಪಾರ್ಟ್. ಅರ್ಥ ಆಯ್ತಾ? ಇದು ಸಂಸಾರ, ಇದರಲ್ಲಿ ಇಲ್ಲ ಅಂತ ಯಾರು ಹೇಳಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ ವಿ ಆರ್ ಇನ್ ಸಂಸಾರ, ಅದು ಅದ್ರ ಬಗ್ಗೆ ಕಾಂಟ್ರವರ್ಸಿ ಇಲ್ಲ. ಆದರೆ ಸಂಸಾರದ ನೇಚರ್ ಏನು ಅಂತ ಹೇಳೋದು ಪಟಕ ಏನು ಮಾಡಿಬಿಡ್ತಾರೆ, ಇದೆಲ್ಲ ಫಾಲ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಏನಿದು? ಎಲ್ಲ ಫಾಲ್ಸ್. ಅಂದರೆ ಸಂಸಾರ ಇದ್ದಾಗಿದೆ, ಆ್ಯಕ್ಚುಲಿ ಇದ್ದಾಗಿಲ್ಲ, ಕನಸಲ್ಲಿ ಕಾಣ ಏನೇನೋ ಕಾಣುತ್ತೆ, ಎದ್ಮೇಲೆ ಏನಿರೋದಿಲ್ವಲ್ಲ ಆ ಥರ ಅಂತ ಕೆಲವರು ವಾದ. ಗೊತ್ತಾಯ್ತು? ಇನ್ನು ಕೆಲವರೆಲ್ಲ ರೋಪ್ ಸರ್ಪೆಂಟ್ ಇದ್ದಾಗೆ, ರೋಪಲ್ಲಿ ಸರ್ಪೆಂಟ್ ನೋಡ್ತಾರೆ, ಸರ್ಪೆಂಟ್ ಇಲ್ಲೇ ಇಲ್ಲ, ರೋಪ್ ಅಷ್ಟೇ ಇರೋದು, ಈ ಬಂಧನ ಇಲ್ಲೇ ಇಲ್ಲ, ಇಟ್ ಇಸ್ ಆಲ್ ಫಾಲ್ಸ್ ಅಂತ ಹೇಳೋ ಜನ ಇದ್ದಾರೆ ಅದ್ವೈತ ಮತದಲ್ಲಿ, ಬೌದ್ಧ ಮತದಲ್ಲಿ ಅಂಥ ಒಂದು ಕಾರಣವನ್ನು ಕೊಡ್ತಾರೆ. ಸೊ ಇದೆಲ್ಲ ಯೋಚನೆ ಮಾಡಿದರೆ ಬಂಧದ ನೇಚರ್ ಎಕ್ಸ್ಪ್ಲೇನ್ ಮಾಡೋದು ಒಂದು ಪಾರ್ಟ್, ಆಮೇಲೆ ರಿಲೀಸಿಗೆ ದಾರಿ ತೋರೋದು ಸೆಕೆಂಡ್ ಪಾರ್ಟ್, ನೇಚರ್ ಆಫ್ ರಿಲೀಸ್ ಹೇಳೋದು ಥರ್ಡ್ ಪಾರ್ಟ್, ಮೂರು ಹೇಳಬೇಕು. ಈಗ ಬಂಧನ ಇದೆ ನಮಗೆ, ಚಾರ್ವಾಕನೂ ಒಪ್ತಾನೆ ಇದ್ರೆ, ಬಂಧನ ಇದೆ ಅಂದರೆ ಚಾರ್ವಾಕನೂ ಒಪ್ತಾನೆ. ಚಾರ್ವಾಕ ವರಿಷ್ಠ ಫಿಲಾಸಫಿ ಅದು. ಏನು ಹೇಳುತ್ತೆ ಅದು? ಏನು ಹೇಳುತ್ತೆ ಅಂದರೆ ಕಣ್ಣಿಗೆ ಕಾಣೋದಷ್ಟು ಸೀಯಿಂಗ್ ಈಸ್ ಬಿಲೀವಿಂಗ್ ಅಷ್ಟೇ, ಏನಿಲ್ಲ, ಕಣ್ಣಿಗೆ ಕಾಣೋದಷ್ಟೇ ಸತ್ಯ, ಏನಿಲ್ಲ. ಮತ್ತೆ ಇನ್ನಷ್ಟು ದಿವಸ ಏನಿರ್ತೇವಲ್ಲ ಅದೊಂದೇ ಜೀವ ಅಂತ ಅವನಿಗಿಲ್ಲ, ಅವನ ಪ್ರಕಾರ ಜೀವ ಅಂತ ಇಲ್ಲ. ಈ ಕಾಂಗ್ರಿಗೇಷನ್ ಆಫ್ ಡಿಫರೆಂಟ್ ಥಿಂಗ್ಸ್ ಒಂದು ಬಾಡಿ ಇದೆಯಲ್ಲ ಅದೇ ಜೀವ. ಗೊತ್ತಾಯ್ತಾ? ದೇಹ ಹೋಗಿಬಿಟ್ರೆ ಮುಗಿದೋಯ್ತು, ದೇಹ ಬಿಟ್ಟರೆ ಮುಗಿದೋಯ್ತು. ಮತ್ತೆ ಮೋಕ್ಷ ಅಂದ್ರೆ ಏನೋ ಪ್ರಕಾರ, ಭೂತಬಂಧಸ್ತು ಸಂಸಾರ ಮುಕ್ತಿಸ್ತೇಭ್ಯ ವಿಮೋಚನ. ಇವತ್ತು ದೇಹ ಏನಿದೆಯಲ್ಲ ಇದೇ ಬಂಧನ, ದೇಹ ಹೋದ್ರೆ ಮೋಕ್ಷ ಆಗ್ತದೆ. ಸತ್ತವರೆಲ್ಲ ಎಲ್ಲಿಗೆ ಹೋದ್ರು ಮೋಕ್ಷಕ್ಕೆ ಹೋದ್ರು ಅಂತ ಹೇಳ್ಬೇಕು. ಅವ್ರ ಪ್ರಕಾರ ಸತ್ತವರೆಲ್ಲ ಮೋಕ್ಷಕ್ಕೆ ಹೋದ್ರು. ಅವನ ಕಾನ್ಸೆಪ್ಟ್ ಇಟ್ಟೆ ಚಾರ್ವಾಕರು. ಈಗ ದೇಹದಿಂದ ಬೇರೆಯಾದ ಆತ್ಮನನ್ನು ಒಪ್ಪಲಿಲ್ಲ ಅವನು, ದೇಹವೇ ಆತ್ಮ ಅಂತ ಹೇಳಿದ್ರಿಂದ. ಮತ್ತೆ ಜೀವ ಹೋದ ಮೇಲೆ ದೇಹ ಇಟ್ಟುಕೊಟ್ಟು ಜೀವ ಆದ್ದರಿಂದ ದೇಹ ಹೋಯ್ತು ಅಂದ್ರೆ ಜೀವನ ಹೋದ ಅಂತ ಅರ್ಥ. ಸೊ ದೇಹನೂ ಹೋಯ್ತು ಜೀವನೂ ಹೋಯ್ತು, ಅಲ್ಲಿ ಲೈಫ್ ಎಂಡ್ಸ್ ಅಂತ ಅರ್ಥ. ಅವ್ರ ಕಾನ್ಸೆಪ್ಟ್ ಆಫ್ ಮೋಕ್ಷ ಅಂದ್ರೇನು? ಡೆತ್ ಈಸ್ ರಿಲೀಸ್ ಅಷ್ಟೆ, ಡೆತ್ ಈಸ್ ರಿಲೀಸ್ ಅವ್ರ ಕಾನ್ಸೆಪ್ಟ್ ಅಷ್ಟೆ. ಇದ್ರ ಚಾರ್ವಾಕರು ಪತ್ತೆ ಆಗಿದ್ರೆ ಲೈಫ್ ಎಂಜಾಯ್ಮೆಂಟ್ ಅಂದರೆ ನಾವೆಲ್ಲ ಸತ್ತ ಮೇಲೆ ಏನೋ ಲೋಕ ಇದೆಯಾವೆಲ್ಲ ಇಲ್ಲ, ಅವರಿಗೆ ಬದುಕಿರ ಎಂಜಾಯ್ ಮಾಡಿದ್ರೆ ಅದೇ ಗ್ರೇಟ್. ಋಣಂ ಕೃತ್ವ ಘತಂ ಪಿಬೇತ್. ಅವ್ರ ವಾದ ಏನಂದರೆ ಸಾಲ ಕೆಲಸ ಮಾಡಿದ್ರು ಸಂಪಾದನೆ ಅಲ್ಲ, ಸಾಲ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ಕೆಲಸ ಮಾಡಿ ದುಡ್ಡು ಬಂದು ಎಂಜಾಯ್ ಮಾಡಿ ಅದಲ್ಲ, ಸಾಲ ಮಾಡಿ ಎಂಜಾಯ್ ಮಾಡಿಬಿಡಿ. ಆ ಸಾಲ ತೀರಿಸ್ಬೇಕಲ್ಲ, ಮತ್ತೆ ಸಂಪಾದನೆ ಮಾಡಿ ತೀರಿಸ್ಬಿಡಿ, ಇನ್ನೊಂದು ಕಡೆ ಸಾಲ ಮಾಡಿ ಮತ್ತೆ ತೀರಿಸಿ, ಮತ್ತೆ ಸಾಲ ಮಾಡ್ತಾ ಇರಿ ತೀರಿಸ್ತಾ ಇರಿ. ಆಮೇಲೆ ಒಂದು ಫೈನ್ ಡೇ ಸತ್ತೋಗ್ತಾನೆ, ಕೊಟ್ಟವರು ಸಾಯ್ತಾರೆ, ಇವನಾರು ಸಾಯ್ತಾರೆ, ಇಬ್ಬರು ಸಾಯ್ತಾರೆ, ಹೋಗ್ತಾನೆ. ಆಮೇಲೆ ಏನು ಸ್ವರ್ಗ ನರಕ ಇಲ್ಲ, ಸ್ವರ್ಗ ನರಕ ಇಲ್ಲ. ಯಾಕಂದರೆ ಲೈಫ್ ಎಂಡ್ಸ್ ವಿತ್ ಡೆತ್ ಆದ್ದರಿಂದ ಸ್ವರ್ಗ ನರಕ ಇಲ್ಲ. ಪಾಪ ಬರುತ್ತೆ ತಲೆಗೆ ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಅದೆಲ್ಲ ಕೂಡ. ಇವತ್ತು ಹೆಚ್ಚು ಕಡೆ ಅದೇ ಲೈಫೇ ಜನ ಬದುಕ್ತಿರೋದು. ಹೋಗ್ತಾನೆ, ಪಾಪ ಐ ಲೈಕ್ ಇಟ್ ಐ ಡೂ ಇಟ್ ಅಷ್ಟೆ, ಏನಾದ್ರು ಮಾಡಬೇಕು, ಇಷ್ಟ ಬಂದರೆ ಮಾಡು, ಬೇಡಾದ್ರೆ ಬಿಟ್ಬಿಡು. ಆ ಸ್ಥಿತಿಯಲ್ಲಿದ್ದಾರೆ ಜನ. ನಾವು ಕಮಿಟ್ಮೆಂಟ್ ಅಂತ ಇಲ್ಲೇ ಇಲ್ಲ. ವಿ ಆರ್ ಆಲ್ ಫ್ರೀ, ವಿ ಕ್ಯಾನ್ ಡೂ ಎನಿಥಿಂಗ್ ಅಕಾರ್ಡಿಂಗ್ ಟು ಅವರ್ ವಿಲ್ ಆ್ಯಂಡ್ ವಿಶ್, ವಿ ಕ್ಯಾನ್ ಲಿವ್ ಅಂತ ತಿಳ್ಕೊಂಬಿಟ್ಟಿಲ್ಲ. ಅದೆಷ್ಟು ಇಂಡೈರೆಕ್ಟ್ಲಿ ಚಾರ್ವಾಕ ಮತನೇ. ಅದು ಎಷ್ಟು ವರ್ಸ್ಟ್ ಫಿಲಾಸಫಿನೋ ಅದು ಮೋಸ್ಟ್ ಪಾಪ್ಯುಲರ್ ಆಗಿರೋದು ಬಹಳ ಆಶ್ಚರ್ಯ. ವರ್ಸ್ಟ್ ಮೋಸ್ಟ್ ಪಾಪ್ಯುಲರ್ ಎಂಬುದು ನಿಜವಾಗಲೂ ಆಶ್ಚರ್ಯ. ಬೆಸ್ಟ್ ಎಂಬುದು ಪಾಪರ್ ಗೊತ್ತೇ ಇಲ್ಲ, ಬೆಸ್ಟ್ ಗೊತ್ತೇ ಇಲ್ಲ, ಇದು ಮೋಸ್ಟ್ ಪಾಪ್ಯುಲರ್ ಆಗಿದೆ. ಸ್ವಲ್ಪ ಯೋಚನೆ ಮಾಡಿದರೆ ಇದು ಸತ್ಯನ ಅಂತ ಕೇಳಿದ್ರೆ ಸತ್ಯ ಅಲ್ಲ. ಆಧುನಿಕ ಏನು ಮಾಡ್ತಾರೆ, ಇದಕ್ಕೆ ಒಪ್ಪೋರು ಮಾತಾಡ್ತಾರೆ ಆಫ್ಟರ್ ಬಟ್ ಏನಿದೆ, ಡೆತ್ ಆದಮೇಲೆ ಏನಿರುತ್ತೆ, ಏನಿರೋದಿಲ್ಲ. ಸೈಂಟಿಫಿಕಲಿ ದೇರ್ ಇಸ್ ನಥಿಂಗ್, ಓನ್ಲಿ ಆಶಸ್ ಅಷ್ಟೇ, ಏನಿರುತ್ತೆ ಗೊತ್ತಾಯ್ತಾ. ಅವನು ಮೇಲೆ ಭೂಮಿಯನ್ನು ಹೂಡಿಬಿಟ್ರೆ ಅವನನ್ನು ಏನಾಗ್ತಾನೆ, ಎಲ್ಲ ಡಿಕಂಪೋಸ್ ಬಾಡಿ ವಾಪಸ್ ಹೋಗುತ್ತೆ. ಬರ್ನ್ ಮಾಡಿದರೆ ಫಾಸ್ಟ್ ಆಗುತ್ತೆ, ಅದು ಸ್ಲೋ ಆಗುತ್ತೆ ಅಷ್ಟೇ, ಎರಡು ಒಂದೇ. ಎರಡು ಡಿಕಂಪೋಸಿಷನ್ ಇಸ್ ಕಾಮನ್, ಇದು ಫಾಸ್ಟೆಸ್ಟು ಅದು ಸ್ಲೋ ಎಷ್ಟು ಅಷ್ಟೇ, ಒಟ್ಟಿ ಮೇಲೆ ಡೆಸ್ಟ್ರಾಯ್ ಆಗುತ್ತೆ. ಇಲ್ಲಿದೆ ಲೈಫ್ ಈಗ ಅಥವಾ ಬುದ್ಧಿವಂತರ ಸತ್ತಾಗಲೂ ಅಷ್ಟೇ, ಬುದ್ಧಿವಂತರು ಮಾಡಿ ಬರ್ನ್ ಆಗೋಗುತ್ತೆ, ಇವನು ಬರ್ನ್ ಆಗುತ್ತೆ, ಅರ್ಧದ್ದು ಬರ್ನ್ ಆಗುತ್ತೆ. ಆಮೇಲೆ ಏನು ಉಳಿಯೋದಿಲ್ಲ ಆದ್ದರಿಂದ ನೆಕ್ಸ್ಟ್ ಬರ್ತು ಅವೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತು ನೆಕ್ಸ್ಟ್ ಇದು ಏನು ಒಪ್ಪೋದಿಲ್ಲ. ಆ ರೀತಿಯೇ ಜನ ಬದುಕ್ತಿರು. ಅದು ಅದನ್ನು ತಪ್ಪಂತ ಅದು ಅರ್ಥ ಮಾಡಿಕೊಂಡೆ ಸರಿಯಾದದ್ದಲ್ಲ. ಫಸ್ಟ್ ಇವತ್ತು ಎಲ್ಲರಿಗೂ ಕೂಡ ಲೈಫ್ ಆ್ಯಂಡ್ ಡೆತ್ತೇ ಆಗಿದ್ರೆ ಆಲ್ ಶುಡ್ ಬಿ ಅಲೈಕ್. ಆಗ ಎಲ್ಲಿದ್ದಾರೆ ಇವತ್ತು? ಒಬ್ಬರಿಂದ ಭಾರಿ ಬುದ್ಧಿವಂತ, ಅವನು ಭಾರಿ ದಟ್ಟ, ಭಾರಿ ಒಳ್ಳೆಯವನು ಭಾರಿ ಕೆಟ್ಟವನು, ಇವೆಲ್ಲ ಓವರ್ ನೈಟ್ ಬಂದಿದ್ದಲ್ಲ. ಅರ್ಥ ಆಯ್ತು? ಓವರ್ ನೈಟ್ ಬಂದಿದೆ, ಅದಕ್ಕೆಲ್ಲ ಕಾಸ್ ಇರಬೇಕು, ಪ್ರಾಪರ್ ಕಾಸ್ ಇದೆ. ದೇರ್ಫಾರ್ ಹಿಂದಕ್ಕೆ ಹೋದ್ರೆ ಎಲ್ಲಿಗೆ ಹೋಗ್ಬೇಕು ನಾವೀಗ? ಇದು ರೀಬರ್ತ್ ಅಷ್ಟೇ, ಹಿಂದೆ ಬರ್ತ್, ಅದಕ್ಕೆ ಮತ್ತೆ ರೀಬರ್ತ್, ಅದಕ್ಕೆ ರೀಬರ್ತ್, ಬಹುನಾಮ ಜನ್ಮನಾಮ ಅಂತ ಒಪ್ಪಲೇಬೇಕು ನಾವು. ದೇರ್ಫೋರ್ ಪ್ರೆಸೆಂಟ್ ಇಸ್ ರಿಸಲ್ಟ್ ಆಫ್ ಪಾಸ್ಟ್ ಅಂದಮೇಲೆ ಫ್ಯೂಚರ್ ಇಸ್ ರಿಸಲ್ಟ್ ಆಫ್ ಪ್ರೆಸೆಂಟ್. ಸೊ ಮತ್ತೆ ಹೋಗ್ತಾನೆ ಇರಬೇಕು ನಾವು. ದೇರ್ಫೋರ್ ಇದು ಎಂಡ್ಲೆಸ್ ಆದ್ದರಿಂದ ಇದರಿಂದ ನಾವು ಬಿಡುಗಡೆ ಕಾಣಬೇಕು. ಒಂದು ಬಿ ಎಸ್ ಸಿ ಸೇರ್ತಾರೆ, ಮೂರು ವರ್ಷಕ್ಕೆ ಬಿಡುಗಡೆ ಆಗುತ್ತೆ, ಮೂರು ವರ್ಷ ಕೋರ್ಸ್ ಮುಗಿದು, ಒಂದು ವರ್ಷ ಫಸ್ಟ್ ರ್ಯಾಂಕ್ ಬಂದರೂ ಬಿಡೋದಿಲ್ಲ ಅವನ್ನ, ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್ ಅಂದರೆ ಬಿಡಾಗಿಲ್ಲ, ಮೂರು ವರ್ಷ ಓದಲೇಬೇಕು. ಮತ್ತೆ ಅದು ಬಂದ ನಾನು ಕೋರ್ಸ್ ಸೇರಿ ಡಿಸ್ಕಂಟಿನ್ಯೂ ಮಾಡಾಗಿಲ್ಲ, ಆದರೆ ಎಷ್ಟೋ ಅವನಿಗೆ ಬೆನಿಫಿಟ್ಸ್ ಮಿಸ್ ಆಗುತ್ತೆ, ಅದರಿಂದ ಲಾಸ್ ಆಗುತ್ತೆ. ಸರ್ ಕೋರ್ಸ್ ಮುಗಿಸ್ಬೇಕು, ಅದೊಂದು ರೀತಿ ಬಂಧನ ಇದ್ದಾಗ. ಫಾರ್ ಗುಡ್, ಕೆಲವು ಬಂಧನ ಒಳ್ಳೆಯದಕ್ಕೆ, ಕೆಲವು ಬಂಧನ ಕೆಟ್ಟದಕ್ಕೆ. ಜೈಲಿಗೆ ಹೋಗೋ ಬಂಧನ ಕೆಟ್ಟದ್ದು, ಇದು ಒಳ್ಳೆಯದು. ಬಟ್ ಬಂಧನ ಇಸ್ ಬಂಧನ. ಓದಬೇಕಾದ್ರೆ ಪರೀಕ್ಷೆ ಹೋಗಬೇಕು, ಓದಬೇಕು, ಬುಕ್ಸ್ ತೊಗೊಳ್ಬೇಕು, ಯಾವುದೋ ಪ್ರಸಂಗ ಬಂತು, ನಾಳೆ ಎಲ್ಲ ಹೋಗಬೇಕು ಅನ್ಕೊಂಡಿದ್ದ ಪರೀಕ್ಷೆಯಿಂದ ಹೋಗಾಗಿಲ್ಲ, ಅವೆಲ್ಲ ಬಂಧನ ತಾನೆ. ಅದೆಲ್ಲ ಓವರ್ಕಮ್ ಮಾಡಬೇಕು. ಎಷ್ಟು ಇನ್ನೂ ಫೈನಲಿ ರೆಡ್ಯೂಸ್ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಇದು ಬಂಧ ಸಿಂಪ್ಲೆಸ್ಟ್ ಅಂತ ತಿಳ್ಕೊಂಡ್ರೆ ನಮಗೆ ದುಃಖ ಬೇಡ, ಅದು ಬರುತ್ತೆ, ಅದು ಬಂಧನ. ಅರ್ಥ ಆಯ್ತಾ? ದುಃಖ ಬೇಡ ಬರುತ್ತೆ, ಬಂಧನ. ಸುಖ ಬೇಕು ಬರ್ತಾ ಇಲ್ಲ, ಅದೊಂದು ಬಂಧನ. ಬಸ್ಸಿಗೆ ಕಾಯ್ತಾ ಇರೋದು ಬೇಕಾದಷ್ಟು ಬರ್ತಾ ಇಲ್ಲ, ಬಂಧನ. ಬೇಡ ಅದು ಒಂದೊಂದೇ ಬರ್ತಾನೆ ಇರುತ್ತೆ, ಒಂದು ಸೈನ ಬರುತ್ತದೆ ಒಂದೊಂದು. ಈ ದರಿದ್ರ ಯಾಕೆ ಬರುತ್ತೆ? ಅಡ್ಡ ಇದ್ಕೊಂಡಿರುತ್ತೆ, ಅದು ಬೇರೆ ವ್ಯಕ್ತಿ. ಬೇಕಾದ ಬಸ್ ಈಗ ಹೋಗಿಬಿಟ್ರೆ ಕಷ್ಟ, ಅಡ್ಡ ಇದ್ದಿರ್ತಾರೆ, ಒಬ್ಬಳೆ ಬೇಕಾದ ಬಸ್ ಹಾಕಿದ್ದು ಔಟ್ ಹೋಗ್ಬಿಡ್ತಾರೆ, ಇನ್ನೂ ಸಿಟ್ಟು ಬಂದ್ಬಿಡುತ್ತೆ, ಹೋಗ್ತಾನೆ. ಸೊ ಬಟ್ಟಿ ಮೇಲೆ ಹಿಡಿದು ಮಾಡಿ ಏನಾಯ್ತು ಗೊತ್ತಾ? ದುಃಖ ಬರೋದು ಬಂಧನ, ಸುಖ ಬರದೇ ಇರೋದು ಬಂಧನ. ಅರ್ಥ ಆಯ್ತಾ? ದುಃಖ ಬರೋದು ಬಂಧನ, ಸುಖ ಬರದೇ ಇರೋದು ಬಂಧನ. ಸೊ ಫೈನಲ್ ಏನಾಯ್ತು? ಈಗ ನಮಗೆ ದುಃಖ ಹೋಗಬೇಕು, ಸುಖ ಬರಬೇಕು, ಅಲ್ಲಿಗೆ ವಿ ಆರ್ ಫ್ರೀ. ದುಃಖ ಇವತ್ತು ನಮಗೆ ಕೆಲವು ದುಃಖ ಹೋಗಿಬಿಡುತ್ತೆ, ಹಸಿವೆ ಆಗಿರುತ್ತೆ, ಭಾರಿ ದುಃಖ, ಊಟ ಮಾಡ್ತಾನೆ ಹೊರಟೋಯ್ತು. ಆದರೆ ಸ್ವಲ್ಪತ್ತಿ ಮತ್ತೆ ಶುರುವಾಯಿತು, ಊಟ ಮಾಡ್ತಿಲ್ಲ ತಾಂಬೂಲನೇ ಶುರುವಾಗುತ್ತೆ, ಮತ್ತೆ ತಾಂಬೂಲ ಕೊಡಲಿಲ್ಲ ಮತ್ತೆ ಕಾಫಿ ಮತ್ತೆ ಶುರುವಾಯಿತು. ಅದು ತುಂಬಿದಾಗಾಯ್ತು ಮತ್ತೆ ಖಾಲಿ ಆಯಿತು, ಮತ್ತೆ ಸಾಯಂಕಾಲಕ್ಕೇನು ಶುರು ಮಾಡಿದ. ಬರೋದು ಹೋಗೋದು, ಬರೋದು ಹೋಗೋದು, ಟೆಂಪರರಿಲಿಫ್, ಇದು ಪರ್ಮನೆಂಟ್ ಅಲ್ಲ. ಬಾಯಾರಿಕೆ ಎಷ್ಟು ಹೊಡೆದ್ರು ಪರ್ಮನೆಂಟ್ ಅಲ್ಲ, ಬರ್ಗ್ ಹೋಗ್ತಿರೋದು ಬರ್ತಿರೋದು ಅಷ್ಟೇ. ನಮಗೇನು ಬೇಕೀಗ? ಮತ್ತೆ ಎಂದೂ ಹಸಿವೆ ಆಗಬಾರ್ದು, ಮತ್ತೆ ಎಂದೂ ಬಾಯಾರಿಕೆ ಆಗಬಾರ್ದು. ಮತ್ತೆಂದೂ ಹುಟ್ಟಬಾರ್ದು, ಮತ್ತೆಂದೂ ಸಾಯಬಾರ್ದು, ಇವೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಬ್ರಾಡೆಸ್ಟ್ ಥಿಂಕಿಂಗ್ ನಮಗೆ ಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಅದನ್ನು ಎರಾಡಿಕೇಟ್ ಮಾಡ್ತೀವಿ ಅಂತಲ್ಲ, ಹಾಗೆ ರೂಟ್ ಔಟ್ ಮಾಡಬೇಕು. ರೂಟ್ ಔಟ್ ಮಾಡಿದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅದು ಮೋಕ್ಷ. ರೂಟ್ ಔಟ್ ಮಾಡಿದಾಗ ಮೋಕ್ಷ, ಇಲ್ಲಿ ಹೋದರೆ ಮೋಕ್ಷ ಅಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಚಾರವಾಕರು ಮಾತ್ರ ಅಪಾರ್ಥ ತಿಳ್ಕೊಂಡು ನಮಗೆ ಬಂಧನೇ ಇಲ್ಲ ಅಂಬ ರೀತಿ ಕೊಟ್ಬಿಟ್ರೆ ಅಷ್ಟೇ. ದೇಹ ಇದೆ, ಅದು ಹೋದರೆ ಹೋಗಿ ಹೋಗಿ, ಫೈನ್ ಡೇ ಬೇಡ ಅಂದರೆ ಹೋಗಿ ಹೋಗುತ್ತೆ. ಮತ್ತೆ ಯೋಚನೆ ಮಾಡ್ತೀರಿ, ಮತ್ತೆ ಹುಟ್ಟಿ ಬಂದರೆ ಬರೋದಿಲ್ಲ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಇದವ್ರ ಮಾತು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ದೇಹ ಸುಟ್ಟೋಗಿದ್ದು ಇನ್ನೆಲ್ಲಿಂದ ಬರುತ್ತದೆ ಈಗ? ದೇರ್ಫೋರ್ ಅಷ್ಟೇ ಮುಕ್ತಿ ಅಂದರೆ ಅಷ್ಟೇನೆ. ಇದು ಚಾರ್ವಾಕರ ಕಾನ್ಸೆಪ್ಟ್. ಇನ್ನು ಬೌದ್ಧರು ಜೈನರಿದ್ದ, ಈ ಬೌದ್ಧರ ಪ್ರಕಾರ ಶೂನ್ಯವಾದ, ಅದು ನಾಲ್ಕು ವೆರೈಟಿ ಇದೆ, ಶೂನ್ಯವಾದಿಗಳು, ವಿಜ್ಞಾನವಾದಿಗಳು, ವೈಭಾಷಿಕರು, ಸೂತ್ರಾಂತ್ರಿಕರು ಅಂತ ನಾಲ್ಕು ಜನ ಇದ್ದಾರೆ. ಬಟ್ ಫೈನಲಿ ಅಮೌಂಟ್ ಆಗೋದು ಎಲ್ಲಿಗೆ ಅಂತ ಕೇಳಿದರೆ ಶೂನ್ಯವಾದನೇ ಫೈನಲಿ ಉಳಿಯೋದೇನೆಂದರೆ ಬಿಕಮಿಂಗ್ ಝೀರೋ. ಇದು ಮೋಕ್ಷ ಅಂತ ಕರೀತಾರೆ, ಬಿಕಮಿಂಗ್ ಝೀರೋ. ನಿಹಿಲಿಸ್ಟ್ಸ್ ಅಂತ ಅವ್ರಿಗೆ ಹೆಸರು, ನಿಹಿಲಿಸ್ಟ್ ಅಂದರೆ ಝೀರೋ, ಕೊನೆಗೇನು ಉಳಿಯೋದಿಲ್ಲ ಅಂತ. ಇದು ಮೋಕ್ಷ ಆಗಬಹುದಾ ಯೋಚನೆ ಮಾಡಬೇಕು. ನಮಗೇನು ಬೇಕು ಅರ್ಥ ಮಾಡ್ಕೊಳ್ಳಿ, ಯಾರು ಮೋಕ್ಷ ನಮಗೆ ಬೇಕು ಅಂತ ಯೋಚನೆ ಮಾಡಬೇಕು. ನಾವು ಕೆಲಸಕ್ಕೆ ಕಾಲ್ಫರ್ ಮಾಡ್ತಾರೆ, ಎಲ್ಲದಕ್ಕೆ ಅಪ್ಲೈ ಮಾಡೋದಿಲ್ಲ. ಅವು ಯಾವುದಕ್ಕೆ ಅಪ್ಲೈ ಮಾಡ್ತೇವೆ? ನಮ್ಮ ಸಿಟಿ ಸೂಟ್ ಆಗೋದು ಮಾತ್ರ ಅಪ್ಲೈ ಮಾಡುತ್ತೆ. ಹೊತ್ತಾನೆ ಎಷ್ಟೋ ಥರ ಜನ ಮೋಕ್ಷದ ಕಾನ್ಸೆಪ್ಟ್ ನಮ್ದು ಆಫರ್ ಮಾಡ್ತಾರೆ ಈಗ, ಎಲ್ಲ ಒಪ್ಲಕ್ಕಾಗೋದಿಲ್ಲ. ಯಾಕೆ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಇದೆಯಾ ಅದು? ಅರ್ಥ ಆಯ್ತಾ? ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅದು ಸಿಕ್ಕರೆ ಅದು ಮೋಕ್ಷ. ಹೊತ್ತಾನೆ ಸಿಕ್ತಾ ಹೋದರೆ ಮೋಕ್ಷ ಅಲ್ಲ. ಇವತ್ತು ಚಾರ್ವಾಕರ ಮೋಕ್ಷ ಒಪ್ಲಕ್ಕಾಗುತ್ತಾ ಅಂತ ಕೇಳಿದರೆ ಒಪ್ಲಕ್ಕಾಗೋದಿಲ್ಲ. ಯಾತಕ್ಕೆ? ಹುಟ್ಟಿನಿಂದ ನಾವು ದೇಹ ಬಂದರೆ ಅದೇ ಹುಟ್ಟು, ದೇಹ ಹೋದರೆ ಅದೇ ಸಾವು, ಇದೇ ಬಂಧನ, ಅದೇ ಮೋಕ್ಷ ಅಂದರೆ ಒಪ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ಜಗತ್ತಿನ ಎಕ್ಸ್ಪೀರಿಯನ್ಸ್ ಯಾವುದೋ ಆ ರೀತಿ ಇಲ್ಲ, ಅದರಿಂದಾಗಿಯೇ ಚಾರವಾಕ ಅಥವಾ ಒಪ್ಲಕ್ಕಾಗೋದಿಲ್ಲ. ಇನ್ನೂ ಫರ್ದರ್ ಕಾಮೆಂಟು ಬರುತ್ತೆ ಅದರ ಮೇಲೆ. ಇನ್ನು ಬೌದ್ಧರ ಬಗ್ಗೆ ಎಲ್ಲ ಶೂನ್ಯ ಆಗೋದಾದರೆ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ನಾವೀಗ? ಸಾಧ್ಯ ಇಲ್ಲ. ಅದಕ್ಕೆ ನಾವು ಎರಡು ರೀತಿ ಯೋಚನೆ ಮಾಡಬೇಕು. ಈಗ ಶೂನ್ಯ ಆಗಿದೆಯಾ? ಫಸ್ಟ್ ಈಗ ಶೂನ್ಯ ಆಗಿದೆಯಾ ಅಂತ ಕೇಳಿದರೆ ಅನ್ಸೈಂಟಿಫಿಕ್. ಯಾವುದು ಶೂನ್ಯ ಅಲ್ಲ ಈಗ, ಅರ್ಥ ಆಯ್ತಾ? ಯಾವುದು ಶೂನ್ಯ ಅಲ್ಲ. ರಿಯಲ್ ಥಿಂಗ್ಸ್ ಬೇಕಾದಷ್ಟು ಇರೋದ್ರಿಂದ ಶೂನ್ಯ ಅಲ್ಲ. ಈಗ ಶೂನ್ಯ ಅಲ್ಲ ಅಂದರೆ ಮುಂದೆ ಶೂನ್ಯ ಆಗೋ ಚಾನ್ಸು ಇಲ್ಲ. ಅರ್ಥ ಆಯ್ತಾ? ಈಗ ಸೈನ್ಸ್ಗೆ ಆಗೇನೆಷ್ಟು ಸಮಥಿಂಗ್ ಕೆನಾಟ್ ಬಿಕಮ್ ನಥಿಂಗ್. ಆದ್ದರಿಂದ ಇವತ್ತು ಶೂನ್ಯ ಅಲ್ಲ ಅಂದರೆ ಮುಂದೆ ಶೂನ್ಯ ಆಗೋ ಚಾನ್ಸ್ ಇಲ್ಲ. ಅವ್ರ ಕಾನ್ಸೆಪ್ಟ್ ಆಫ್ ಮೋಕ್ಷ ಅಂಬೋದು ಹೊರಟೋಯ್ತು, ನಾವು ಉಪಯೋಗ ಸಾಧ್ಯ ಇಲ್ಲ ಅದನ್ನು. ಮತ್ತು ಆಚಾರ್ಯ ಮತ್ತೆ ಹೇಳ್ತಾರೆ, ಶೂನ್ಯಾಲಯಕ್ಕೆ ಇಷ್ಟಪಡ್ತೇವೆ ನಾವು ಫಸ್ಟ್ ಯೋಚನೆ ಮಾಡಿ. ನಾವು ಶೂನ್ಯಾಲಯಕ್ಕೆ ಇಷ್ಟಪಡೋದಿಲ್ಲ, ದುಃಖ ಹೋಗೋದು ಇಷ್ಟಪಡ್ತೇವೆ ಹೊರತು ನಾವೇ ಹೋಗ್ಬೇಕಂತ ಇಷ್ಟಪಡೋದಿಲ್ಲ. ಅರ್ಥ ಆಯ್ತಾ? ಸುಖ ಬರಬೇಕು ಅಂತ ಇಷ್ಟಪಡ್ತೇವೆ ಹೊರತು ಬರೀ ದುಃಖ ಹೋಗಲಿ ಅಂತ ಇಷ್ಟಪಡೋದಿಲ್ಲ ನಾವು. ದೇರ್ಫೋರ್ ಬೌದ್ಧರ ಮೋಕ್ಷ ನಮಗೆ ಅಕ್ಸೆಪ್ಟಬಲ್ಲ. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ನಮಗೆ ತೊಂದರೆ ಇಲ್ಲ. ಅಂಗಡಿಯಲ್ಲಿ ಏನೋ ಇಟ್ಕೊಂಡಿದ್ದು ನಾವು ತೊಗೋಬೇಕಾಗಿಲ್ಲ, ಅಂಗಡಿಯಲ್ಲಿ ಏನೋ ಇಟ್ಕೊಂಡಿದ್ದು ನಾವು ತೊಗೋಬೇಕಂದ ಸಿಟಿ ಇಲ್ಲ. ಲೆಟ್ ದೆಮ್ ಕಂಟಿನ್ಯೂ. ಅದು ನಮಗೆ ಬೇಕಾದ ಮೋಕ್ಷ ಹೇಳೋದಿಲ್ಲ ಅವರು, ಸೊ ಯು ಡೋಂಟ್ ವಾಂಟ್ ಇಟ್. ಜೈನರ ಮೋಕ್ಷ ಅಂತ ಕೇಳಿದ್ರೇನು? ಜೈನರ ಮೋಕ್ಷ ವಿಚಿತ್ರ ಕಾನ್ಸೆಪ್ಟ್. ಶೂನ್ಯವಾಗೋದು ಮೋಕ್ಷ ಅಂತ ಕರೆಯೋದಿಲ್ಲ ಅವರು. ಕರಿ ಅಂತ ಕರೀತಾರೆ ಗೊತ್ತಾ? ಪಂಜರೋನ್ಮುಕ್ತ ಖಗವತ್ ಅಂತ ಕರೀತಾರೆ. ಪಂಜರ ಉನ್ಮುಕ್ತ ಖಗವತ್ ಸತತ ಊರ್ಧ್ವಗಮನಂ ಮುಕ್ತಿ. ಪಂಜರ ಉನ್ಮುಕ್ತ ಖಗವತ್, ಖಗ ಅಂದರೆ ಒಂದು ಪಕ್ಷಿ, ಪಂಜರದಲ್ಲಿ ಇಟ್ಟಿರ್ತಾರೆ, ತುಂಬ ದಿವಸ ಟೈಪ್ ಮಾಡಿ ಇಟ್ಬಿಟ್ಟಿರ್ತಾರೆ, ಒಂದು ಫೈಂಡ್ ರಿಲೀಸ್ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದಕ್ಕೆ ಜೋರಾಗಿ ಹಾರಿ ಮೀರಿ ಹೋಗ್ಬಿಡುತ್ತೆ. ಇದು ಸಂಸಾರ ಪಂಜರ ಇತ್ತು. ರಿಲೀಸ್ ಅಂದರೆ ಏನೀಗ? ಆ ಪಕ್ಷಿನ ರಿಲೀಸ್ ಮಾಡಿದರೆ ಹಾಗೋ ಹಾಗೆ ಸರ್ರಂತ ಮೇಲೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಇದೇ ಮೋಕ್ಷ ಅಂತ ಕರೀತಾರೆ. ಒಂದು ಯಾವಾಗಲೂ ಮೇಲೆ ಹೋಗ್ತಿರೋದೇನೆ, ನಾನ್ ಸ್ಟಾಪ್ ಮೇಲೆ ಹೋಗ್ತಿರೋದು, ಸ್ಪೇಸ್ ಯಾಕೋ ಎಂಡ್ಲೆಸ್ ಆದ್ರಿಂದ ಹೋಗ್ತಾ ಇರೋದು ಮೋಕ್ಷ ಅಂತ ಕರೀತಾರೆ. ಆಚಾರ್ಯ ಕೇಳ್ತಾರೆ, ನಮಗೆ ಮೇಲೆ ಹೋಗೋದು ಬೇಕು ಅಂತಾಗಿದ್ರೆ ಮೋಕ್ಷ ಅಂತ ಒಪ್ಪೋಣ. ಮೇಲೆ ಹೋಗೋದು ಬೇಕಾ ನಮಗೆ? ನಮಗೇನು ಬೇಕಾಗಿದೆ? ಏನು ಬೇಕು ನಮಗೆ? ದುಃಖ ಹೋಗಬೇಕು, ಸುಖ ಬರಬೇಕು. ಈ ನಮ್ಮ ಮೊದಲೇ ಹೇಳಿದ್ದೇನೆ, ಹಸಿವು ಒಂದು ಇನ್ಸ್ಟಿಂಕ್ಟು, ಗೊತ್ತಾಯ್ತಾ? ಬಾಯಾರಿಕೆ ಇನ್ಸ್ಟಿಂಕ್ಟು, ಅರ್ಥ ಆಯ್ತಾ? ಅದೇ ಈ ಸುಖ ಬೇಕೊಂಬುದು ಇನ್ಸ್ಟಿಂಕ್ಟು, ದುಃಖ ಬೇಡ ಅನ್ನೋದು ಇನ್ಸ್ಟಿಂಕ್ಟ್. ಮತ್ತೆ ಇನ್ನೂ ಯೋಚನೆ ಮಾಡಿದರೆ ಈ ಹಸಿವು ಬಾಯಾರಿಕೆ ಎಲ್ಲದೂ ಕೂಡ ರೆಡ್ಯೂಸ್ ಮಾಡ್ತಾ ಹೋದರೆ ಇನ್ಸ್ಟಿಂಕ್ಟ್ ಆಫ್ ಇನ್ಸ್ಟಿಂಕ್ಟ್ಸ್ ಅಥವಾ ಬೇಸಿಕ್ ಇನ್ಸ್ಟಿಂಕ್ಟ್ ಅಂದರೆ ಯಾವುದು? ದುಃಖ ಬೇಡ, ಸುಖ ಬೇಕು, ಕಾಮನ್ ಟು ಆಲ್ ಇದು ಒಂದು. ಅರ್ಥ ಆಯ್ತಾ? ಈಗ ನಿಮಗೆ ಊಟ ಮಾಡ್ತೀರಿ, ಆ ಹಸಿ ಹೊರಟೋಯ್ತು ನಿಮಗೆ, ಆದ್ರೆ ಸುಖ ಬೇಕು ಅನ್ನೋಬೇಕೆಂದು ಹೋಗೋದೇ ಇಲ್ಲ, ದುಃಖ ಬೇಡ ಅನ್ನೋದು ಯಾವಾಗಲೂ ಹೋಗೋದೇ ಇಲ್ಲ. ಅಂದರೆ ಕಾಮನ್ ಇನ್ಸ್ಟಿಂಕ್ಟು, ಎವರ್ ಲಾಸ್ಟಿಂಗ್ ಇನ್ಸ್ಟಿಂಕ್ಟ್. ಅರ್ಥ ಆಯ್ತಾ? ಅನಾದಿ ಕಾಲದ ನಮಗೆ ಅದು ಬಂದಿದೆ. ಆದ್ದರಿಂದಾನೆ ನಾವು ಶೂನ್ಯವಾಗೋದನ್ನು ಮೋಕ್ಷ ಅಂತ ಕರೆಯಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರೆ, ನಾವು ಶೂನ್ಯಾಲಿ ಇಷ್ಟಪಟ್ಟಿದ್ರೆ ಓಕೆ, ನಾವು ಇಷ್ಟನೇ ಪಟ್ಟಿಲ್ಲ ಅಂದಮೇಲೆ ನಾ ಅದನ್ನು ಒಪ್ಪೋದಿಲ್ಲ. ಇನ್ನು ಮುದ್ದಕ್ಕೆ ಮೇಲಕ್ಕೆ ಹೋಗೋದು, ನಾವು ಅಂದ್ಕೊಂಡು ಮೋಕ್ಷ ಆಗೋ ಸಾಧ್ಯತೆಯೇ ಇಲ್ಲ. ಉದ್ದಕ್ಕೆ ಮೇಲಕ್ಕೆ ಹೋದಾಗ ಯಾವ ಪಕ್ಷಿನಾದ್ರೂ ಮೇಲಕ್ಕೆ ಬಿಡಿ ನೀವೀಗ, ಸ್ವಲ್ಪ ಹೊತ್ತು ಏನಾಗುತ್ತದೋ, ಸುಸ್ತು ಹೊಡಿ ಹೋಗ್ತಾನೆ. ಉಪನಿಷತ್ತನ್ನು ಹೇಳುತ್ತಾನೆ, ಅದೇನು ಮಾಡುತ್ತಂತೆ, ಹಕ್ಕಿ ಹಾರಾಡಿ ಹಾರಾಡಿ ಕೊನೆಗೇನು ಮಾಡುತ್ತೆ? ಬಂಧನಮೇವ ಉಪಾಶ್ರಯ, ಆ ಕಟ್ಟಿದ ಜಾಗ ಬಂದು ಕೂತ್ಕೊಂಡು ಸುಸ್ತಾಗಿ ಕೂತ್ಬಿಡುತ್ತಂತ ಹಾಗೆ. ಸೊ ನಿಮ್ಮ ಪ್ರಕಾರ ಏನಾದರೂ ಬೆಲೆ ಮೇಲೆ ಹೋಗೋದೇ ಮೋಕ್ಷ ಅಂತ ಆದರೆ ಭಾರಿ ಸುಸ್ತಿನ ಕೆಲಸ, ಸ್ವಲ್ಪ ಹೊತ್ತಿಗೆ ಟೈರ್ಡ್ ಆಗಿಬಿಡ್ತಾನೆ, ಮುಂದೆ ಗತಿ ಏನು ಅವನ ಗತಿ ಆಗುತ್ತೆ. ಸುಖದ ಕಾನ್ಸೆಪ್ಟೇ ಇಲ್ಲ ಅದರಲ್ಲಿ, ಬರೀ ಮೇಲೆ ಹೋಗೋದು ಅಷ್ಟೇ, ಬರೀ ಮೇಲೆ ಹೋಗೋದು ಬರೀ ಕೆಳಗೋದು ಅರ್ಥನೇ ಇಲ್ಲ. ಆದ್ದರಿಂದ ಇದು ನಮಗೆ ಬೇಕಾದರೆ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಆಗಲಿಲ್ಲ ಮೋಕ್ಷಕ್ಕೆ. ದೇರ್ ಫೋರ್ ವಿ ಡೋಂಟ್ ವಾಂಟ್ ದಟ್ ಮೋಕ್ಷ. ಇದು ಚಾರ್ವಾಕರ ಮೋಕ್ಷ ಹೋಯಿತು, ಬೌದ್ಧರ ಮೋಕ್ಷ ಹೋಯಿತು, ಜೈನರ ಮೋಕ್ಷನೂ ಹೋಯಿತು, ಇನ್ನು ಉಳಿದಿದ್ದು ಸಾಂಖ್ಯರು ಅಂತ ಬರ್ತಾರೆ. ಸಾಂಖ್ಯರು, ಯೋಗರು, ನೈಯಾಯಿಕರು, ಆಮೇಲೆ ವೈಶೇಷಿಕರು ಅಂತ ನಾಲ್ಕು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಮೋಕ್ಷದ ಬಗ್ಗೆ ವಿಚಿತ್ರ ಕಾನ್ಸೆಪ್ಟ್ ಕೊಡ್ತಾರೆ. ಮೋಕ್ಷದಲ್ಲಿ ಏನಿಲ್ಲ ಅಂದರೆ ದುಃಖ ಇಲ್ಲದ ಜಾಗ ಮೋಕ್ಷ, ಸರಿಯಾಗಿಟ್ಕೋಬೇಕು. ದುಃಖ ಇಲ್ಲದ ಜಾಗ ಮೋಕ್ಷ, ಸುಖ ಸುಖ ಇಲ್ಲ ಅಂತ ಹೇಳ್ತಾನೆ, ಸುಖ ಇಲ್ಲ ದುಃಖ ಇಲ್ಲ ಅಷ್ಟೇ. ದುಃಖ ಇಲ್ಲದ ಜಾಗ ಮೋಕ್ಷ, ಸ್ವಲ್ಪ ಯೋಚನೆ ಮಾಡಬೇಕು. ದುಃಖ ಇಲ್ಲ ಅಂದ್ರೆ ನಮಗೇನಿದ್ದಾನೆ ಕೊನೆ ಪಕ್ಷ ಇವನು, ಈ ಟ್ರ್ಯಾಕಲ್ಲಿ ಇದ್ದಾನೆ, ಪೂರ್ತಿ ಔಟ್ ಆಫ್ ಇದ್ದಾನೆ, ಶೂನ್ಯ ಅದೆಲ್ಲ ಹೇಳಿಲ್ಲ. ದುಃಖ ಇಲ್ಲ ಅಂತ ಅರ್ಥ ಹೇಳ್ತಿಲ್ಲ. ಬಟ್ ಏನು ಮಿಸ್ಸಿಂಗ್ ಅಲ್ಲಿಗ, ಏನು ಮಿಸ್ಸಿಂಗು? ಸುಖ ಇದೆ ಅಂತ ಒಪ್ಪೋದಿಲ್ಲ ಅವರು. ಸುಖ ಇಲ್ಲ, ದುಃಖನೂ ಇಲ್ಲ. ಸಂಸಾರದಲ್ಲಿ ಏನಿದೆ ನಿಮಗೀಗ? ಸುಖ ದುಃಖ ಎರಡೂ ಇದೆ. ಸಂಸಾರದಲ್ಲಿ ಎರಡೂ ಇರೋದ್ರಿಂದ ಎರಡೂ ಇಲ್ಲದಾಗೋದ್ರೆ ಅದು ಮೋಕ್ಷ. ಅವನು ಈ ಥರ ಯೂಸ್ ಮಾಡಿಕೊಂಡು ಎರಡೂ ಇಲ್ಲಿದೆ, ಎರಡೂ ಇರಬಾರ್ದು, ಅದು ಮೋಕ್ಷ. ಇದು ಅವನ ಕಾನ್ಸೆಪ್ಟ್ ಅಲ್ಲ. ಯಾರು ನಮಗೆ ಸುಖ ಬೇಕು ಅದು ಹೋದರೆ ಏನು ಮಾಡಬೇಕು ಅಂತ ಕೇಳಿದರೆ, ಸುಖ ನಮಗೆ ಬೇಕು ಆದರೆ ಪ್ರಾಬ್ಲಮ್ ಇದೆ. ಸುಖ ಬೇಕು ಅಂತ ಒಪ್ಕೊಂಡ್ರೆ ಪ್ರಾಬ್ಲಮ್ ಏನಿದೆ ಗೊತ್ತಾ? ದುಃಖ ಅಟ್ಯಾಚ್ ಇಡೋದು. ಪ್ರತಿಯೊಂದು ಸುಖಕ್ಕೆ ಏನಿದೆ? ಅಡುಗೆ ಮಾಡಿಕೊಳ್ಳಿ, ಪಾತ್ರೆ ತೊಳಿ, ಊಟ ಮಾಡಿ, ಕೈ ತೊಳಿ, ಕೊನೆ ಪಕ್ಷ ಅರ್ಥಾದ್ರೂ ಬಂತಲ್ಲ. ನಾವು ಅಡುಗೆ ಮಾಡ್ಕೊಳ್ಳೋದು ಬೇಡ, ದರ್ಶನಿಗೆ ಹೋದ್ರೆ ಹೋಗ್ಬೋದು ತಿಳ್ಕೊಳ್ಳಿ. ಕೈ ಎದ್ದು ತೊಳಿಬೇಕಾ ನೀವೀಗ? ಹೋಗಲಿ, ಅಲ್ಲಿ ಎದ್ದಾರು ಹೊರಗೆ ಬರಬೇಕು. ಸುಸ್ತಾವಿ ಎದ್ದಾರು ಹೋಗ್ಬೇಕಲ್ಲ, ಕೊನೆ ಪಕ್ಷ ಅಲ್ಲೇ ಕೂಡಕ್ಕಂತ ಆಗೋದಿಲ್ವಲ್ಲ. ಅದು ಮಾಡದೇ ಇದ್ದ ಕೈಲ ತೊಳೆ ಅಭ್ಯಾಸ ಕೆಲವರಿಗಿಲ್ಲ. ಈ ಜಾಗ ಖಾಲಿ ಮಾಡಿದ ಅಲ್ಲಿ ಮಲಗಲಿಕ್ಕಾಗಲ್ವಲ್ಲ, ಬಿಟ್ಟು ಹೋಗ್ಬೇಕು ಇನ್ನೊಂದು ಕಡೆಗೆ. ಅಷ್ಟಾರು ದುಃಖ ಇದೆಯಲ್ಲ ಅವನಿಗೆ. ಈ ಥರ ಯೋಚನೆ ಮಾಡ್ತಾ ಹೊರಟ್ರೆ ದುಃಖ ನಿವೃತ್ತಿ ನಮಗೆ ಮೋಕ್ಷ, ಸುಖ ಪ್ರಾಪ್ತಿ ಮೋಕ್ಷ, ಎರಡು ಭಾಗ ನಮಗೆ ಬೇಕು. ದುಃಖ ನಿವೃತ್ತಿ ಅಷ್ಟೇ ಮೋಕ್ಷ ಆಗೋದಾದರೆ ನಮಗೆ ಅದು ಬೇಕಿಲ್ಲ. ಯಾಕೆ? ಸುಖ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಸುಖ ಇಲ್ಲ. ಆಚಾರದೆಲ್ಲ ಅನಲೈಸ್ ಮಾಡ್ತಾ ಹೋಗ್ತಾರೆ ಮನುಷ್ಯನ ಕಾನ್ಸೆಪ್ಟಿಗೆ. ಗೊತ್ತಾ? ದುಃಖ ಬೇಡ, ಸುಖ ಬೇಕು ಅಷ್ಟೇ ಅಲ್ಲ. ನಮಗೆ ಸುಖ ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ದುಃಖ ಹೋಗಲಿ ಎಂಬುದು ಎಷ್ಟು ಮುಖ್ಯನೋ, ಸುಖ ಬೇಕು ಎಂಬುದು ಅಷ್ಟೇ ಮುಖ್ಯ. ಉದಾಹರಣೆಗೆ ಒಬ್ಬನು ಲಾಭ ಮಾಡಬೇಕು, ಈಗ ಒಂದು 10 ಲಕ್ಷ ರೂಪಾಯಿ ಇಟ್ಕೊಂಡ್ಬಿಟ್ಟು ಲಾಭ ಮಾಡಬೇಕು, ಒಂದು ಏನೋ ಬಿಸ್ನೆಸ್ ಶುರು ಮಾಡ್ತಾನೆ. ಬಿಸ್ನೆಸ್ ಸುಲಭನ? ಎಷ್ಟೋ ಕಷ್ಟಪಡಬೇಕು, ಎಷ್ಟೋ ರಿಸ್ಕ್ ಇದೆ ಅದರೊಳಗೆ, ಕೊನೆ ಲಾಭ ಬರುತ್ತೆ. ಆದರೆ ಅವನು ರಿಸ್ಕ್ ಇದೆ ಅಂತ ಸುಮ್ಮನೆ ಕೊಡೋದಿಲ್ಲ, ಪ್ರಾಫಿಟ್ ಸ್ವಲ್ಪ ಅಂದ್ರೂ ಕೂಡ ಏನು ಮಾಡ್ತಾನೆ ಅವನು? ಬಿಸ್ನೆಸ್ ಮಾಡ್ತಾನೆ. ಆಚಾರ ತೆಡ್ತಾರೆ, ನಮಗೆ ಸ್ವಲ್ಪ ಸುಖ ಸಿಕ್ಕರೂ ಪರವಾಗಿಲ್ಲ, ಅಂತೂ ಸುಖ ನಮಗೆ ಬೇಕು. ಅಷ್ಟೇ ಇಲ್ಲ, ದುಃಖ ಆದರೂ ಪರವಾಗಿಲ್ಲ, ನಮಗೆ ಸುಖ ಬೇಕು. ಮತ್ತು ಕಳ್ಳ ಇದ್ದಾನೆ, ರಾತ್ರಿ 12 ಗಂಟೆಗೆ ಎದ್ದು ಯಾರ್ದೋ ಮನೆಗೆ ಹೋಗಿ ಕಷ್ಟಪಟ್ಟು, ಅಯ್ಯೋ ಎಷ್ಟು ಕಷ್ಟಪಡ್ತಾನೆ ಗೊತ್ತವನು? ಆಮೇಲೆ ಒಳಗೆ ಏನು ಇಲ್ಲದೆ ಇರೋ ಇಷ್ಟೆಲ್ಲ ಮಾಡ್ಕೊಂಡು ನೋಡಿ, ಏನು ಖಾಲಿ ಮನೆ, ಅದು ಪ್ರಾಬ್ಲಮ್ಮೆ. ಅಥವಾ ಬೇಕಾದ ದುಡ್ಡು ಸಿಗಲೇ ಇಲ್ಲ ಅವನಿಗೆ, ಅದು ಪ್ರಾಬ್ಲಮ್ಮೆ. ಇಷ್ಟಾದ್ರು ಕಷ್ಟಪಡ್ತಾನೋ ಇಲ್ಲ ಪಾಪ ಅವನು, ಅದು ಏನಿದೆ ಅವನ ಮನಸ್ಸಿನಲ್ಲಿ? ಸಿಕ್ಕಿಬಿಟ್ರೆ ಬದಿತೆ, ಜೈಲಿಗೆ ಹೋಗ್ತಾನೆ, ಹೊಡಿತಾನೆ, ಬಡಿತಾನೆ, ಎಷ್ಟು ರಿಸ್ಕ್ ಇದೆ. ಇಷ್ಟಾದ್ರೆ ಅವನಿಗೇನಿದೆ? ನಾನು ಸಿಕ್ಕರೆ ಸುಖ ಆಗುತ್ತೆ. ಅರ್ಥ ಮಾಡ್ಕೋಬೇಕು. ಇನ್ನು ಆಚಾರ ದೃಷ್ಟಾಂತ ಕೊಡ್ತಾನೆ. ಈ ನಾರದರ ಮೊದಲಾದ ಮಹಾನುಭಾವರೆಲ್ಲ ಈ ರಾಮಾಯಣ ಮಹಾಭಾರತ ಯುದ್ಧಗಳನ್ನ ನೋಡ್ತಿದ್ರು ಅಂತ ಯುದ್ಧ ಅಲ್ಲೇ ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ಯುದ್ಧ ನೋಡ್ತಿದ್ರಂತ ಆಚಾರ್ಯ ಬರೀತಾರೆ, ಸ್ಕಂದ ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ. ಯುದ್ಧ ನೋಡೋದು ಸುಲಭ ಅಲ್ಲ, ಯಾಕೆಂದ್ರೆ ಅಸ್ತ್ರಗಳು ಬಿಡ್ತಿರ್ತಾರಲ್ಲ, ಆ ಕಿಡಿ ಮೈ ಮೇಲೆ ಹಾರುತ್ತಂತೆ, ಗೊತ್ತಾಯ್ತಿಲ್ಲ, ಕೈ ಮೇಲೆ ಮೈ ಬೀಳುತ್ತಂತೆ. ನಾರದಲ್ಲಿ ನೋಡ್ಬೇಕಾದ್ರೆ ಹಾಗೆ ಆಗ್ತಿತ್ತಂತೆ. ಇನ್ಸ್ಪೈಟ್ ಅಂದ್ರೆ ನೋಡ್ತಾ ಇದ್ರಂತೆ, ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಬೇಕು. ಕ್ರಿಕೆಟ್ ಮ್ಯಾಚ್ ನೋಡೋರು ಬೆಳಿಗ್ಗೆ ಹೋಗಿ ಕೂತು ಎಷ್ಟು ಕಟ್ಪಡ್ತಾರೆ ಗೊತ್ತಲ್ಲ ಪಾಪ. ರಾತ್ರಿ ಅಲ್ಲೇ ಮಾಡಿಬಿಟ್ಟಿರ್ತಾರೆ ಕೆಲವರೆಲ್ಲ, ಏನೋ ಮಾಡ್ತಾರೆ, ಅವಸ್ಥೆನೇ ಅವಸ್ಥೆ ಅವರು. ಅವ್ರು ಔಟ್ ಆಗಿಬಿಟ್ರೆ ತರಬೇಕು, ಇಟ್ಕೊಂಡ್ಬಿಡ್ತಾರೆ, ಇಷ್ಟೆಲ್ಲ ಮಾಡಿ ಕೊನೆ ಏನಾಗುತ್ತೆ? ಯಾರೋ ಒಟ್ಟಾದ್ರೆ ಇವರು ಅದಕ್ಕಿಂತ ಜಾಸ್ತಿ ಇವರು ಒಟ್ಟಾಗಿರ್ತಾರೆ ಪಾಪ, ಹೋಗ್ತಾನೆ. ಅಂದರೆ ಇಷ್ಟೆಲ್ಲ ಕೂಡ ಏನಿದೆ, ಸ್ವಲ್ಪಾರೂ ಸುಖ ಸಿಗಲಿ ಅಂತೇಳಿ ದುಃಖ ಅನುಭವಿಸ್ತಾರೆ. ನಿಮ್ಮ ಕಾನ್ಸೆಪ್ಟ್ ಏನು? ದುಃಖ ಇರೋದಿಲ್ಲ, ಸುಖ ಇಲ್ಲ ಅಂದ್ರೆ ನಾವ್ಯಾಕೆ ಬರ್ತೀವಿ ಮೋಕ್ಷಕ್ಕೆ? ಸುಖ ಇಲ್ಲ ಅಂತ ನಮಗೆ ಉಪಯೋಗ ಇಲ್ಲ, ಅಲ್ಲಿ ಸುಖ ಬೇಕು. ಸುಖದ ನೀವು ಕಾನ್ಸೆಪ್ಟ್ ಕೊಡದೆ ಹೋದರೆ ಮೋಕ್ಷ ಅಕ್ಸೆಪ್ಟ್ ಮಾಡೋದಿಲ್ಲ, ನೆನಪಿರಬೇಕು. ಆಗ ಒಂದು ಪ್ರಶ್ನೆ ಹಾಕ್ಕೊಂಡ, ಸ್ವಾಮಿ ನಾವು ಯಾತಕ್ಕೆ ಗೊತ್ತ ಹೇಳ್ತಿರೋದು, ಸುಖ ಒಪ್ಕೊಂಡ್ಬಿಟ್ಟು ದುಃಖನೂ ಬರುತ್ತಲ್ಲ ಜೊತೆಗೆ, ಅದಕ್ಕಾಗಿ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಸುಖ ದುಃಖನೂ ಬರೋದ್ರೆ ದುಃಖ ಬರೋದಾದರೆ ಆ ಸುಖನೂ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಕೇಳ್ತಾನೆ. ಇದು ಬಹಳ ಇಂಪಾರ್ಟೆಂಟ್, ಅವನೇನು ಯುಕ್ತಿಯಿಂದ ಇರ್ತಕ್ಕಂಥ ಪ್ರಶ್ನೆ ಇದು. ನಾನು ಜೀವನದಲ್ಲಿ ಹಾಕೊಂಡಿರೋ ನಿಜ, ಎಂಥ ಸುಖ ತಮ್ಮ ಭಾರಿ ದುಡ್ಡು ಕೊಡಿ ನಿಮಗೆ, ಯಾಕಪ್ಪ ಹೊತ್ಕೊಂಡು ಹೋಗೋದು ಶುರುವಾಗುತ್ತೆ ಅಲ್ಲಿ ಮತ್ತೆ ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡೋದು ಶುರುವಾಗುತ್ತೆ, ಎಲ್ಲಿ ಕಳ್ಳ ಬರುತ್ತನೋ ಶುರುವಾಗುತ್ತೆ, ಒಂದಲ್ಲ ಎರಡಲ್ಲ. ಈ ಅಕ್ಕಿ ಬೆಳೆ ಜಾಸ್ತಿ ಕೊಟ್ಟು ಹುಳ ಹಿಡಿತೇ ಅಂತ ಮತ್ತೆ ದುಃಖ ಶುರುವಾಗುತ್ತೆ, ಹೋಗ್ತಾನೆ. ಹೀಗಾಗಿ ಯಾವಾಗಲೂ ಕೂಡ ಅಟ್ಯಾಚ್ ಇರುತ್ತಲ್ಲ, ಅದೇ ರೀತಿ ಅಲ್ಲಿರಬೇಕಾಗತ್ತೆ. ದೇರ್ ಫೋರ್ ಬರೀ ದುಃಖ ನಿವೃತ್ತಿ ಸಾಕನಾಗುತ್ತೆ. ಅದಕ್ಕೆ ಇದಕ್ಕೆ ಉತ್ತರ ಕೊಡಬೇಕಿದೆ. ಇದು ಉತ್ತರ ಕೊಡಿದ್ರೆ ಏನಾಗುತ್ತೆ ನಮಗೀಗ? ಸಮಸ್ಯೆ ಬರುತ್ತೆ. ಆಚಾರ ಉತ್ತರ ಕೊಡ್ತಾರೆ, ದಡ್ಡ ನೀನೇನು ಮಾಡ್ತಾ ಇದ್ದಿ, ದುಃಖ ಯಾವಾಗಲೂ ಸುಖದ ಸುಖ, ಬರೀ ಸುಖ ನನಗೆ ತಗೊಳಕ್ಕೆ ಸಾಧ್ಯ ಇಲ್ಲ, ದುಃಖ ಬಂದೇ ಬರುತ್ತಾದ್ರಿಂದ ಮೋಟ್ಸಲ್ಲಿ ಸುಖ ಒಪ್ಪಿದರೆ ದುಃಖನ ಒಪ್ಪಬೇಕಾಗತ್ತೆ, ಆದ್ದರಿಂದ ನಾವು ಸುಖ ಒಪ್ಪೋದಿಲ್ಲ ಅಂತ ಹೇಳ್ತೀಯಲ್ಲ, ತಪ್ಪು ತಿಳ್ಕೊಂಡಿದ್ದಿ, ಅರ್ಥ ಮಾಡಿಕೊಂಡಿದ್ದ. ನೀನು ಏನು ಯಾವ ಸುಖ ಇವಾಗ ಕಂಪೇರ್ ಮಾಡ್ತಿದ್ದಿ? ಈಗ ಈ ಸಂಸಾರ ಸುಖ, ಸಂಸಾರ ಸುಖದಲ್ಲಿ ಆ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ? ಸುಖದ ಜೊತೆ ದುಃಖ ಅಟ್ಯಾಚ್ ಆಗಿರುತ್ತೆ. ಬಟ್ ಮೋಕ್ಷದ ಸುಖ ಎಂಥದ್ದು ಗೊತ್ತಾ? ಅದು ಅದು ಅಪ್ರಾಕೃತ ಸುಖ. ಅಪ್ರಾಕೃತ ಸುಖಕ್ಕೆ ಏನಿಲ್ಲ, ಅಪ್ರಾಕೃತ ಸುಖಕ್ಕೆ ಏನಿಲ್ಲ, ದುಃಖದ ಟಚ್ ಇಲ್ಲ. ಅದು ಅವನಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅವನಿಗೆ. ಅರ್ಥ ಆಯ್ತಾ? ಈಗ ಪ್ರಾಕೃತ ಸುಖವನ್ನು ನಾವು ಇಟ್ಕೊಂಡ್ಬಿಟ್ಟು ನಮ್ಮ ಮೋಕ್ಷದಲ್ಲಿ ಪ್ರಾಕೃತ ಸುಖ ಇದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬರುತ್ತೆ. ಮೋಕ್ಷದಲ್ಲಿ ಹೇಳಿ ಎಂಥ ಸುಖ ಒಪ್ತೇವೆ ನಾವೀಗ? ಅಪ್ರಾಕೃತ ಹೋಗ್ತಾ, ಅಪ್ರಾಕೃತ ಸುಖಕ್ಕೆ ಏನಿಲ್ಲ, ಅಪ್ರಾಕೃತ ಸುಖಕ್ಕೆ ಏನಿಲ್ಲ, ದುಃಖದ ಟಚ್ ಇಲ್ಲ. ಇದು ಅವನಿಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಈಗ ಸೊ ನಾನು ಬರೀ ಸುಖ ಒಪ್ಲಕ್ಕೆ ಅವನು ತಯಾರಿಲ್ಲ, ಬರೀ ದುಃಖ ನಿವೃತ್ತಿ ಸಾಕು ಅಂತೀಯಲ್ಲ, ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಇಲ್ಲೂ ಸ್ವಲ್ಪ ಗ್ಲೋರಿ ಬೇಕಾದ್ರೆ ನಮ್ಮಲ್ಲಿ ಪದ್ಧತಿ ಉಂಟು. ದೀಪದ ಕೆಳಗೆ ಬೆಳಕು, ಎಲ್ಲರೂ ಕೇಳಿದ್ದೇವೆ ತಾನೆ? ದೀಪ ಹಚ್ಚಿಟ್ಟಿರ್ತಾನೆ, ಕೆಳಗೆ ಬರುತ್ತೆ. ದೀಪ ಹಚ್ಚಿಡ್ಬೇಕು, ನೆನಪು ಮಾಡ್ಕೋಬೇಕು. ಕೆಳಗೆ ಕತ್ಲಿರುತ್ತೆ, ನೋಡೋದಕ್ಕಾರೆ ನೆನಪು ಮಾಡಿ ಹಚ್ಚಬೇಕು, ದೀಪ ಹಚ್ಚಿಡ್ಬೇಕು. ಗೊತ್ತಾನೆ? ಯಾವುದೇ ಒಂದು ಮನೆಯಲ್ಲಿ ದೀಪ ಹಚ್ಚಿಟ್ಟರೆ ದೀಪದ ಕೆಳಗೆ ಬೆಳಕು. ಆದರೆ ಕರೆಂಟ್ ದೀಪಕ್ಕೆ ಮೇಲಿಂದ ಹಾಕಿರ್ತಾರೆ, ಶೇಡ್ ಹಾಕಿರ್ತಾರೆ. ಎಲ್ಲಿ ಬೆಳಕು? ಕತ್ಲೆ ಎಲ್ಲಿರುತ್ತೆ? ಈಗ ಮೇಲಿರುತ್ತೆ, ಕೆಳಗಿರಲ್ಲ, ಮೇಲಿರುತ್ತೆ. ಅಂದರೆ ಎಲ್ಲ ದೀಪಕ್ಕೂ ದೀಪದ ಕೆಳಗೆ ಬೆಳಕಲ್ಲ, ಕೆಲವು ಮೇಲಿರುತ್ತೆ, ಕೆಲವು ಕೆಳಗಿರುತ್ತೆ. ಕೆಲವು ಕಡೆಗೆ ನೆರಳೆ ಇರೋದಿಲ್ಲ, ಆಪರೇಷನ್ ಥಿಯೇಟ್ರಲ್ಲಿ ದೀಪ ಇರುತ್ತೆ, ಅದಕ್ಕೆ ನೆರಳೆ ಬಿಡೋದಿಲ್ಲ. ನೆರಳು ಬಿಟ್ಟು ಆಪರೇಷನ್ ಮಾಡೋದೆ ಡಾಕ್ಟ್ರು ಪಾಪ, ತನ್ನ ನೆರಳೆ ಬಿದ್ದುಬಿಟ್ರೆ. ಸೊ ಅಲ್ಲಿ ಏನಿದೆ ನೋಡಿ, ನೀವೇ ನೋಡಿ, ಅಲ್ಲಿ ದೀಪ ಇದೆ, ನೆರಳಿಲ್ಲ, ಎಂತ ವಂಡರ್ ಅದು. ಹೋಗ್ತಾನೆ? ದೀಪ ಇದ್ದು ಕತ್ಲಿದ್ದು ಮಾತ್ರಕ್ಕೆ ಅಲ್ಲಿ ಏನಿರ, ಬೆಳಕಿದ್ದು ಮಾತ್ರಕ್ಕೆ ಕತ್ಲಿರಬೇಕಾಗಿಲ್ಲ, ಸುಖ ಇದ್ದು ಮಾತ್ರಕ್ಕೆ ದುಃಖ ಇರಬೇಕಾಗಿಲ್ಲ. ಅದು ಅವ್ರ ತಲೆಗೆ ಹೋಗಲೇ ಇಲ್ಲ. ಅದರಿಂದಾಗಿನೇ ಸುಖ ದುಃಖ ಎರಡೂ ಇಲ್ಲದ ಜಾಗ ಅದು ಮೋಕ್ಷ ಅಂತ ಕರೆದ್ರು, ಅದು ಸರಿಯಲ್ಲ. ಸ್ವಲ್ಪ ಯೋಚನೆ ಮಾಡಿ, ಇದೆಲ್ಲ ಮಧು ಇದು 15ನೇ ಸರ್ಗದಲ್ಲಿ ಅಲ್ಲ, ಅದೆಲ್ಲ ಸರಿಯಾಗಿ ಓದಿಬಿಟ್ರೆ ಇದಿಷ್ಟು ಉತ್ತರ ಸಿಗುತ್ತೆ. ಅವನೇನು ಮಾಡ್ತಾರೋ, ಅದು ಮೋಕ್ಷದಲ್ಲಿ ಆನಂದ ಜ್ಞಾನ ಇದೆ ಅಂತ ಹೇಳ್ತಾನು. ಮೋಕ್ಷದಲ್ಲಿ ಜ್ಞಾನ ಇದೆ, ಸುಖ ಇಲ್ಲ. ಅವನ ವಾದ, ಜ್ಞಾನ ಇದೆ, ಸುಖ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಜ್ಞಾನ ಯಾಕೆ ಒಪ್ತಿ ಆಗಿದ್ರೆ ನೀನೀಗ? ಸಂಸಾರದಲ್ಲಿ ಜ್ಞಾನದ ಜೊತೆಗೆ ಏನಿದೆ? ಅಜ್ಞಾನ ಇದೆ. ಹೋಗ್ತಾನೆ? ಜ್ಞಾನದ ಜೊತೆಗೆ ಅಜ್ಞಾನ ಇರೋದ್ರಿಂದ ಮೋಕ್ಷದಲ್ಲಿ ಕೂಡ ಏನಿಲ್ಲ ಅಂತ ಹೇಳ್ಬೇಕಾಗಿದ್ರೆ ನೀನು? ಜ್ಞಾನನೂ ಇಲ್ಲ ಅಂತ ಹೇಳ್ಬೇಕು. ಅಲ್ಲಿ ಸುಖನೂ ಇಲ್ಲ, ಜ್ಞಾನನೂ ಇಲ್ಲ ಅಂತ ಹೇಳ್ಬೇಕು. ಹೋಗ್ತಾನೆ? ಇಲ್ಲ ಇಲ್ಲ, ಅಲ್ಲಿ ಜ್ಞಾನ ಇದೆ, ಸುಖ ಇಲ್ಲ ಅಂತ ಹೇಳ್ತಾನೆ. ಸುಖ ಯಾಕೆ ಇಲ್ಲ, ದುಃಖ ಬರುತ್ತೆ ಅಂತೇಳಿ. ಮತ್ತೆ ಜ್ಞಾನ ಇದ್ರೆ ಅಜ್ಞಾನ ಬರುತ್ತೆ ಆಗಿದ್ರೆ? ಇಲ್ಲ, ಅಜ್ಞಾನಕ್ಕೆ, ಜ್ಞಾನಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ಸುಖಕ್ಕೂ ಅಪ್ಲೈ ಆಗಲ್ಲ, ಅಷ್ಟೇ ಸಿಂಪಲ್. ಅದು ಮೋಕ್ಷದ ಸುಖ ಕೂಡ ಡಿಫರೆಂಟ್ ಆದ್ದರಿಂದ ಅಪ್ಲೈ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನಮಗೆ ತಿಳಿಯುತ್ತೆ. ನಮ್ಮ ಸೈಂಟಿಸ್ಟ್ ಪ್ರಕಾರನೇ ಇಲ್ಲಿ ನಮಗೆ ಹೇಗಿದೆ, ಜಿ ಕೆಳಗೆಡಿಯುತ್ತೆ. ಅಲ್ಲಿ ಚಂದ್ರಲೋಕದಲ್ಲಿ ಮೂರ್ನಲ್ಲಿ ಏನಾಗುತ್ತೆ, ಎಳೆಯೋದಿಲ್ಲ, ಮೇಲಿದೆ. ಎಲ್ಲ ಲೋಕ ಒಂದೇ ರೀತಿ ಇರಬೇಕಲ್ಲ ಅಂತಲ್ಲ, ಎಲ್ಲ ಲೋಕಗಳು ಒಂದೇ ರೀತಿ ಇಲ್ಲ ಅಂದಮೇಲೆ ಮೋಕ್ಷದ ಸುಖ ಸಂಸಾರ ಸುಖ ಎರಡು ಡಿಫರೆಂಟ್, ಅದು ಯೋಚನೆ ಮಾಡಬೇಕು. ಟೋಟಲಿ ಡಿಫರೆಂಟ್ ಆದ್ದರಿಂದ ಅದಕ್ಕೆ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತು ನಾವು ಹಣ್ಣು ತಿಂತೇವೆ, ಅದು ತಿನ್ನೋ ರೀತಿ ಬೇರೆ, ಜ್ಯೂಸ್ ಕುಡಿತೇವೆ, ತಿನ್ನೋ ರೀತಿ ಬೇರೆ. ಗೊತ್ತಾನೆ? ಎರಡು ಹೊಟ್ಟೆ ಸೇರಿದರೂ ಕೂಡ ಎಷ್ಟು ವ್ಯತ್ಯಾಸ ಇದೆ. ಇದ್ರ ಸೇರೋ ರೀತಿ, ಅದು ಡೈಜೆಸ್ಟ್ ಆಗೋ ಕ್ರಮ ಬೇರೆ, ಡೈಜೆಸ್ಟ್ ಆಗೋ ಕ್ರಮ ಬೇರೆ. ಆದ್ದರಿಂದನೇ ಎಸೆನ್ಸ್ ತೊಗೊಂಡಾಗ ಮಿನಿಮಮ್ ಸ್ಪೇಸ್ ಆಕ್ಯುಪೈ ಮಾಡುತ್ತೆ, ಜಾಸ್ತಿ ಕೊಡು. ಇದೆಲ್ಲ ವೇರಿಯೇಷನ್ ಅರ್ಥ ಮಾಡ್ಕೊಂಡವರಿಗೆ ಮೋಕ್ಷದಲ್ಲಿ ಸುಖ ಇದ್ದೇ ಇದೆ. ಸುಖ ಇಲ್ಲದ ಮೋಕ್ಷ ನಮಗೆ ಬೇಕಿಲ್ಲ. ಸೊ ಸಾಂಖ್ಯರ ಫಿಲಾಸಫಿನೂ ಹೋಯಿತು, ನೈಯಾಯಿಕರದು ಹೋಯಿತು, ಯೋಗ ಫಿಲಾಸಫಿ ಹೋಯಿತು, ವೈಶೇಷಿಕ ಫಿಲಾಸಫಿನೂ ಹೋಯಿತು. ಒಟ್ಟಿನ ಮೇಲೆ ಸರಿಯಾಗಿ ತಿಳ್ಕೋಬೇಕು, ಸುಖದ ಕಾನ್ಸೆಪ್ಟನ್ನು ಯಾರು ಮೋಕ್ಷದಲ್ಲಿ ಒಪ್ಪಿಲ್ಲ ಅಂಥ ಮೋಕ್ಷದ ಸುಖ ನಮಗೆ ಬೇಕಿಲ್ಲ. ಅರ್ಥ ಆಯ್ತಾ? ಸುಖದ ಕಾನ್ಸೆಪ್ಟ್ ಒಪ್ಪದೆ ಹೋದರೆ ಆ ಮೋಕ್ಷ ಮೋಕ್ಷ ಅಲ್ಲ. ಸೊ ಇವರೆಲ್ಲ ಆ ಗುಂಪಿಗೆ ಬಂದರು ಚಾರವಾಕರು. ಆಮೇಲೆ ಲೈಫೇ ಒಪ್ಪಲಿಲ್ಲ ಅವರು, ಸುಖ ಅಲ್ಲ, ಆಫ್ಟರ್ ಡೆತ್ ಲೈಫೇ ಇಲ್ಲ ಅಂತ ಹೇಳಿಬಿಟ್ರು. ಬೌದ್ಧರು ಶೂನ್ಯ ಹೇಳಿಬಿಟ್ರು. ಜೈನರು ಏನು ಮಾಡಿದ್ರು, ಸತತ ಊರ್ಧ್ವಗಮನ ಅಂತ ಹೇಳಿಬಿಟ್ರು. ಇದ್ಯಾವುದು ನಮಗೇನಾಗಲಿಲ್ಲ, ನಮಗೆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತಾ ಇಲ್ಲ, ಅವೆಲ್ಲ ಹೊರಟೋಯ್ತು. ಈ ನಾಲ್ಕರಲ್ಲಿ ಏನು ಡಿಫೆಕ್ಟ್ ಇದೆ ಅಂತ ಕೇಳಿದರೆ ನಿತ್ಯ ಸುಖ ಸುಖನೇ ಒಪ್ತಾ ಇಲ್ಲ ಫಸ್ಟ್, ಸುಖದ ಕಾನ್ಸೆಪ್ಟೇ ಒಪ್ತಾ ಇಲ್ಲ. ಆದ್ದರಿಂದ ಈ ಮೋಕ್ಷ ನಾವು ಒಪ್ಪಕ್ಕೆ ತಯಾರಿಲ್ಲ. ತಿಳಿತಾ? ನೆಕ್ಸ್ಟ್ ಮೀಮಾಂಸಕರು ಬರ್ತಾರೆ, ಅವರೇನು ಮಾಡ್ತಾರೆ ಗೊತ್ತಾ? ಇಲ್ಲ ಇಲ್ಲ, ನಮಗೆ ಎರಡೇ, ಸ್ವರ್ಗ ಇಸ್ ಮೋಕ್ಷ ಅವ್ರ ಪ್ರಕಾರ. ಏನದು ಸ್ವರ್ಗ ಇಸ್ ಮೋಕ್ಷ, ಅದಕ್ಕೆ ಕರ್ಮ ಇಸ್ ಮೀನ್ಸ್ ಕರ್ಮ ಸಾಧನ, ಸ್ವರ್ಗ ಸುಖ ಇಷ್ಟೇ. ಅಲ್ಲೇನು ಪ್ರಾಬ್ಲಮ್ ಇದೆ ಅದಕ್ಕೆ? ಸ್ವರ್ಗ ಸುಖ ಒಪ್ತಾನೆ ಅವನು, ಆದರೆ ಇದನ್ನು ಒಪ್ತಾನೆ, ಕರ್ಮ ಮಾಡಿದ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾನೆ. ಅಪಾಮ ಸೋಮಂ ಅಮೃತ ಭೂಮ, ಅವನು ವಾದ. ನಾವು ಯಜ್ಞ ಮಾಡೋಣ, ಸೋಮರಸ ಪಾನ ಮಾಡೋಣ, ಮುಂದೆ ಸ್ವರ್ಗಕ್ಕೆ ಹೋಗೋಣ, ಸುಖವಾಗಿರೋಣ. ಭಗವದ್ಗೀತೆ ಉತ್ತರ ಕೊಡುತ್ತೆ ಅದಕ್ಕೆ, ಯೋಚನೆ ಮಾಡಬೇಡ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಎಂಥ ಸ್ವರ್ಗಲೋಕ ಕೂಡ ಏನಲ್ಲ ಅದು, ಎಟರ್ನಲ್ ಅಲ್ಲ, ಎಟರ್ನಲ್ ಅಲ್ಲ. ಆದ್ದರಿಂದ ಅಲ್ಲೂ ಏನು ಪ್ರಾಬ್ಲಮ್ ಇದೆ? 10 ವರ್ಷ 20 ವರ್ಷ ಟೆಂಪ್ರರಿ ಜಾಬ್ ಕೊಟ್ರಪ್ಪ, 10 ಇಯರ್ಸ್ ಜಾಬ್ ಒಂದು, 20 ಇಯರ್ಸ್ ಜಾಬ್ ಒಂದು, ಎರಡರಲ್ಲೂ ಏನೇನು ಡಿಫೆಕ್ಟು? ಹೋಗಿರ್ತಾರೆ ವಿತ್ 1 ಮಂತ್ಸ್ ನೋಟಿಸ್, ಮುಗಿದೋಯ್ತು, ಯಾವ ಕರೆಕ್ಟ್ ತೆಗೆದು ಹಾಕ್ಬಿಡ್ತು. ಇವತ್ತು ನಾಲ್ಕು ಹಾಗೆ ನಡೀತಿದೆ, ಎಷ್ಟೋ ಕಡೆಗೆ ಈಗ ನಡೀತಾ ಇದ್ದ ತಾನೆ. ಅಂದಮೇಲೆ ಅದು ನಮಗೆ ಬೇಕಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸ್ವರ್ಗದ ಸುಖ ಅದು ಎರಡು ಮೊದಲೇ ಒಂದು ಸೈಡ್ ಮಾತ್ರ ನೋಡ್ತಿರೋದೀಗ, ಇನ್ನೊಂದು ಸೈಡ್ ನೋಡ್ತಾ ಇಲ್ಲ. ಅದೇನ ಅದು ಅನಿತ್ಯನೇ, ಸ್ವರ್ಗದ ಸುಖನು ಅನಿತ್ಯ, ಆದ್ದರಿಂದ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಕರ್ಮದಿಂದ ಬರೋದಲ್ಲ, ಫೈನಲ್ ಅಂದರೂ ಸ್ವರ್ಗ ಅದು ಅನಿತ್ಯ. ಭಗವದ್ಗೀತೆ ಕೊಟ್ಟ ಉತ್ತರ ಇತ್ತು, ಮೀಮಾಂಸಕ ಮತ ಹೇಳೋದು ಅದನ್ನೇ. ಸ್ವರ್ಗ ಇದು ಅಲ್ಟಿಮೇಟ್, ಮೋಕ್ಷ ಅಲ್ಟಿಮೇಟ್ ಅಲ್ಲ, ಸ್ವರ್ಗ ಅಲ್ಟಿಮೇಟ್. ಸ್ವರ್ಗ ಅಲ್ಟಿಮೇಟು ಬಟ್ ಒಂದು ತಮಾಷೆ. ಸ್ವರ್ಗ ಸಾಮಾನ್ಯ ಸ್ವರ್ಗಗಳನ್ನು ಎಷ್ಟು ಸಿರುತ್ತೆ ಗೊತ್ತಾ? ಲಕ್ಷಾಂತರ ವರ್ಷ ಅವೆಲ್ಲ ಕೂಡ, ಕೆಲವಂತೂ ಯುಗಗಟ್ಟಲೆ ಇರುತ್ತೆ ಸ್ವರ್ಗಗಳು. ಇನ್ಸ್ಪೈಟ್ ಆಫ್ ಸೆಟ್ ಆದರೆ ಬರೋಣ, ಅದು ಹೋಗಬೇಡಿ ಸ್ವರ್ಗಕ್ಕೆ, ಎಂದಾರು ವಾಪಸ್ ಬರೋ ರಿಸ್ಕ್ ಇದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಲಕ್ಷಾಂತರ ವರ್ಷ ಕೋಟ್ಯಂತರ ವರ್ಷ ಇದ್ರೂ ಕೂಡ ರಿಸ್ಕ್ ಇದೆ, ಹೋಗಬೇಡಿ ಅಂತ ಹೇಳ್ತಾರೆ. ಭೂಲೋಕದ ಸುಖ ಬರೀ 10-20 ವರ್ಷ ಇದಕ್ಕೇನೆ ಹೋಗ್ಬಿಡ್ತಾರೆ ಮನುಷ್ಯ, ಎಷ್ಟು ತಮಾಷೆಗಿದೆ ಗೊತ್ತಾಯ್ತಾ? ಆ ಸ್ವರ್ಗ ಸುಖನೇ ಬೇಡ ಅಂತ ಜ್ಞಾನಿಗಳಂದರೆ ಈ ಭೂಲೋಕದ ಯಾವುದೋ ಒಂದು ದುಡ್ಡು ಕೊಡ್ತಾರೆ, 1,00,000 ಕೊಡ್ತಾರೆ, 1,00,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾನಲ್ಲ, ಇದು ಯಾವ ಲೆಕ್ಕ ಇದಕ್ಕೆ ಬರೋದೇ ಇದೆ. ಅರ್ಥ ಮಾಡಿಕೊಟ್ರೆ ಗೊತ್ತಾಗುತ್ತೆ. ನಮಗೆ ತುಂಬ ಜನ ಏನು ಮಾಡ್ತಾರೋ ಗೊತ್ತಾ? ಅಲ್ಲ ರೀ, ಏನೋ ದೇವ್ರ ಪೂಜೆ ಸಂಧ್ಯಾ ಒಂದೇ ಅಂತ ಹೇಳ್ತೀರಿ, ನಮಗೆ ಎಷ್ಟು ದುಡ್ಡು ಮಿಸ್ ಆಗುತ್ತೆ ಗೊತ್ತಾ? ಅದರಿಂದ ಆ ರೀತಿ ಮಾಡ್ತಾ ಕೂತ್ಕೊಂಡ್ರೆ ಒಳ್ಳೆ ಕೆಲಸ ಸಿಗೋದೇ ಇಲ್ಲ ನಮಗೆ ಅಂತ ಹೇಳ್ತಾರೆ. ಈ ಸಿಗೋ ಒಳ್ಳೆ ಕೆಲಸ ಏನಪ್ಪ ನಿನಗೆ? ಆಯ್ತು, ಸಂಧ್ಯಾ ಒಂದು ಬಿಟ್ಟು ಪೂಜೆ ಬಿಟ್ಟು ಕರೆಕ್ಟು, ಕೆಲಸ ಎಷ್ಟು ಬಂತು ನಿನಗೆ ದುಡ್ಡೀಗ? ಅದರಿಂದ ಇದು ಕಾಂಪೆನ್ಸೇಟ್ ಮಾಡೋಷ್ಟು ದುಡ್ಡು ಬಂತ ನಿಮಗೀಗ? ಸಂಧ್ಯಾ ಒಂದು ಮಾಡಿದ ಪುಣ್ಯನ ಕಾಂಪೆನ್ಸೇಟ್ ಮಾಡೋಷ್ಟು ದುಡ್ಡು ಕೊಡ್ತಾರೆ ಅವರೀಗ? ಪೂಜೆ ಮಾಡೋ ದುಡ್ಡು ಕಾಂಪೆನ್ಸೇಟ್ ಮಾಡಿ ದುಡ್ಡು ಕೊಡ್ತಾರಾ? ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಎಷ್ಟು ಕೊಟ್ಟರು ಕೂಡ ಸ್ವರ್ಗನ ಕಾಂಪ ಮಾಡ್ಕೊಂಡಿರೋದು, ಸ್ವರ್ಗನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಯುಗಗಟ್ಟಲೆ ಇರತಕ್ಕಂಥ ಸ್ವರ್ಗನೇ ಯೂಸ್ಲೆಸ್ ಅಂತ ಕರೆದ್ರೆ, ಇನ್ನು ಬರೀ 10-20 ವರ್ಷ ಸುಖಕ್ಕೋಸ್ಕರ ಇದನ್ನೆಲ್ಲ ತ್ಯಾಗ ಮಾಡೋದು ಏನು ಜಾಣ ಆಗ್ತೇನೆ ನೀನೀಗ? ಅದೇನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ತಿರುಗುಲಿ ಇದ್ದಾನೆ, ಒಂದು ಪರ್ಮನೆಂಟ್ ಜಾಬ್ ಇದೆ, ಇನ್ನೊಂದು ಸರ್ಕಾರಿ ನೌಕರಿ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ಇದರೊಳಗೆ? ಮೂರರಲ್ಲೂ ಕೂಡ ದಿನಗೂಲಿ, ಅವ್ನು ಎಷ್ಟು ಸೇಫ್ಟಿ ಪಾಪ? ಇವತ್ತು ಕೆಲಸಕ್ಕಿಲ್ಲ, ದುಡ್ಡೇ ಇಲ್ಲ ಅವನು, ಲೀವ್ಗೆ ಯಾವುದಿಲ್ಲ, ಕೆಲಸಕ್ಕೂ ದುಡ್ಡೇ ಇಲ್ಲ ಅವನಿಗೆ. ದುಡ್ಡಿದೆ ಅದಿದೆ, ಗ್ಯಾರಂಟಿ ಇಲ್ಲ, ಒಂದು ವರ್ಷ ಮಾತ್ರ ಕೊಟ್ಟಿದ್ದಾನೆ ಅಷ್ಟೇ, ಇನ್ಕ್ರಿಮೆಂಟು ಲೀವು ಯಾವುದೂ ಇಲ್ಲ ಅವನಿಗೆ ಅಷ್ಟೇ. ಇನ್ನೊಬ್ಬನಿಗೆ ಎರಡೂ ಇದೆ, ಬಟ್ ಮಧ್ಯೆ ಪ್ರೊಬೇಷನರಿ ಪೀರಿಯಡ್ ಅವನು, ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಲ್ಲಿ ಮತ್ತೆ ರಿಸ್ಕ್ ಇದೆ ಅವನಿಗೆ, ಆಮೇಲೆ ಪರ್ಮನೆಂಟ್ ಆಯಿತು, ಇನ್ಕ್ರಿಮೆಂಟ್ ಪ್ರಾಬ್ಲಮ್ ಇದೆ ಮುಂದೆ ಅವನಿಗೆ, ಏನೋ ಪ್ರಾಬ್ಲಮ್, ಇನ್ಕ್ರಿಮೆಂಟ್ ಕಟ್ ಆಗೋ ಚಾನ್ಸ್ ಇದೆ, ಅಥವಾ ಟ್ರಾನ್ಸ್ಫರ್ ಆಗೋಕ್ಕೆ ಭಯ ಅಂತ ಇದ್ದೇ ಇರುತ್ತೆ. ಇನ್ನೂ ಫರ್ದರ್ ಹೋದ, ಪ್ರಮೋಷನ್ ಯಾರಿಗೋ ಕೊಟ್ಟ ಫ್ರೆಂಡ್ ಇವನಿಗೆ ಕೊಡಲೇ ಇಲ್ಲ, ಆ ದುಃಖ ಇದೆ. ಮತ್ತೆ ಎಷ್ಟೋ ಜನ ಸಿಟ್ಟು ಬಂದು ರಿಸೈನ್ ಮಾಡಿಬಿಡ್ತಾರೆ. ನಾವು ಇಬ್ಬರು ಈಕ್ವಲ್ ಇದ್ದೇವೆ, ನನ್ನ ಫ್ರೆಂಡಿಗೆ ಕೊಟ್ಟ ಇವನಿಗೆ ಕೊಡಲಿಲ್ಲ, ರಿಸೈನ್ ಮಾಡಿಬಿಡ್ತಾನೆ, ಕೆಲಸ ಪರವಾಗಿಲ್ಲ, ಮರ್ಯಾದೆ ಪ್ರಶ್ನೆ ಅಂತ ಹೇಳ್ತಾನೆ, ಅವನು ಹೊರಟಾಗಿದೆ ಹೋಗ್ತಾನೆ. ಇನ್ನಕ್ಕೆ ಅವನು ಪೆನ್ಷನ್ ಹತ್ರ ಹೋಗ್ತಾನೆ, ಅಲ್ಲಿ ಭಾರಿ ಪ್ರಾಬ್ಲಮ್, ಸೆಟ್ಲ್ ಆಗಲಿಲ್ಲ. ಇನ್ನೊಬ್ಬನಿಗೆ ಪೆನ್ಷನ್ ರಿವೈಸ್ ಆಗಿಲ್ಲ, ಅದನ್ನು ಯೋಚನೆ ಮಾಡ್ತಾ ಅಷ್ಟ ಸತ್ಯ ಹೋಗಿಬಿಡ್ತಾನೆ. ಇದು ಇದು ಮನುಷ್ಯ, ಇದರಲ್ಲಿ ಯೋಚನೆ ಮಾಡ್ತಾ ಹೋದರೆ ಎಂಡೇ ಇಲ್ಲ. ದೇರ್ಫೋರ್ ಸ್ವರ್ಗ ಸುಖಕ್ಕೂ ನಿಮಗೆ ಒಂದು ರಿಸ್ಕ್ ಇರೋದ್ರಿಂದ ಅದಕ್ಕೆ ಡೋಂಟ್ ಆಸ್ಪೈರ್ ಫಾರ್ ಸ್ವರ್ಗ ಅಂತ ಹೇಳ್ಬಿಟ್ಟು ಸ್ವರ್ಗಕ್ಕೆ ಅಪೇಕ್ಷೆ ಪಡಬೇಡಿ. ಬಟ್ ಮೀಮಾಂಸಕರು ಮಾಡಿದ್ದೇನೋ ಸ್ವರ್ಗ ಅಲ್ಟಿಮೇಟ್ ಅಂತ ಹೇಳ್ಬಿಟ್ಟು ದೇರ್ಫೋರ್ ಮೀಮಾಂಸಕ ಮತ್ತನ ಹೊರಟೋಯ್ತು. ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅನಲೈಸ್ ಮಾಡ್ತಾ ಹೋಗ್ಬೇಕು. ನಮ್ಗೆ ಎಷ್ಟು ರಿಲೆವೆಂಟ್ ಅಂತ ಕೇಳಿದರೆ ನಮ್ಮ ಬದುಕಿ ಭಾಳ ಮುಖ್ಯ ಇದು. ಇವತ್ತು ಯೋಚನೆ ಮಾಡ್ತಾ ಇಲ್ಲ ನಾವೀಗ ಹಣಕಾಸುಗಳ ಬಗ್ಗೆ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೇವೆ ಈಗಾಗಲೇ. ಓ ಇದೇನು 20 ಲಕ್ಷ ದುಡ್ಡು ಬರುತ್ತೆ, ಅದು ಬರುತ್ತೆ, ಇನ್ನೇನು ಯಾರು ಮೋಕ್ಷಕ್ಕೆ ಓದೇ ತಿಳ್ಕೊಂಡ್ಬಿಟ್ಟಿದ್ದೀವಿ ಈಗಾಗಲೇ. ಏನಿಲ್ಲ ಅದರಲ್ಲಿ, ಈಗ ಎಷ್ಟು ದುಡ್ಡು ಕೊಟ್ಟು ತಿನ್ನಕ್ಕೆ ಬರೋದಿಲ್ಲ ಅದನ್ನು ತಿಳಿತಾ? ಎಷ್ಟು ದುಡ್ಡು ಕೊಟ್ಟು ತಿನ್ನಕ್ಕೆ ಸಾಧ್ಯ ಇಲ್ಲ, ಮತ್ತು ಫಾರ್ ಎವರ್ ಅಲ್ಲ. ಆಚಾರದ ಒಂದು ಮಾತು ತತ್ವಿಲ್ಲದಲ್ಲಿ ಹೇಳ್ತಾರೆ, ಅನಿತ್ಯತ್ವ ಸದುಃಖತ್ವ ನಾ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷಯೇವ ಪರಾನಂದ ಸಂಸಾರೇ ಪರಿವರ್ತತಾಂ. ಎಂಥ ಪುರುಷಾರ್ಥ ಕೊಟ್ಟರು ಕೂಡ ಎರಡು ಡಿಫೆಕ್ಟ್ ಇದೆ ಅದರೊಳಗೆ, ಅನಿತ್ಯತ್ವ ಸದುಃಖತ್ವ. ಅನಿತ್ಯ ಅಂದ್ರೇನು? ಟೆಂಪರರಿ. ಎರಡನೇದೇನೋ? ನಾಟ್ ಅಬ್ಸಲ್ಯೂಟ್, ಮಿಕ್ಸ್ಡ್ ವಿತ್ ಸಾರೋ. ಎನಿ ಹ್ಯಾಪಿನೆಸ್ ಇನ್ ದಿ ಯೂನಿವರ್ಸ್ ಎಂಥದ್ದದು? ಸಾರೋ ಮಿಕ್ಸ್ಡ್. ಮತ್ತೆ ಟೆಂಪರರಿ. ಅಂದಮೇಲೆ ಏನು ಉಪಯೋಗ? ಸ್ವರ್ಗ ಲೋಕಕ್ಕೆ ಹೋದರೂ ಅಷ್ಟೇ, ಯಾವ ಲೋಕಕ್ಕೆ ಹೋದರೂ ಅಷ್ಟೇ. ಇವತ್ತು ಅಮೆರಿಕಕ್ಕೆ ಹೋಗ್ತಾನೆ, ಅಲ್ಲೂ ಹುಟ್ಟು ಸಾವಿದೆಯೋ ಇಲ್ವೋ, ಅಲ್ಲೂ ಹಸು ಬಾಯಾರಿಕೆ ಆಗುತ್ತೋ ಇಲ್ವೋ, ಎಲ್ಲ ಕಾಮನ್ ಫ್ಯಾಕ್ಟ್ರೇ. ಗೊತ್ತೆ, ಕೆಲವು ಬೇಗ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಅದರಿಂದ ಏನು ಓವರ್ಕಮ್ ಮಾಡಿದಾಗ ಆಗಲಿಲ್ಲ ನೀವು. ಅದಕ್ಕೇನೆ ಆಕೆ ಕೇಳ್ತಾಳೆ, ನಮ್ಮ ಉಪನಿಷತ್ತಲ್ಲಿ ಬರುತ್ತೆ ಬೃಹದಾರಣ್ಯದಲ್ಲಿ, ಇಬ್ಬರು ಹೆಂಡಂದರು ಯಾಜ್ಞವಲ್ಕಿಯರಿ, ಒಬ್ಬಳು ಮೈತ್ರೇಯಿ ಅಂತ ಒಬ್ಬಳು, ಇನ್ನೊಬ್ಬಳು ಕಾತ್ಯಾಯಿನಿ ಅಂತೇಳಿ. ಒಂದು ಸ್ವಲ್ಪ ದಿವಸ ಆಗುತ್ತೆ, ಅವ್ರು ಹೇಳ್ತಾರೆ ನಾನಿಂದ ಸನ್ಯಾಸಿ ಆಗ್ತೇನೆ, ತುಂಬ ಆಸ್ತಿ ಇದೆ, ದೊಡ್ಡ ವಿದ್ವಾಂಸರು ಅವರು, ಸಿಕ್ಕಾಬಿಟ್ಟು ರಾಜ ಮಹಾರಾಜರು 1,000 ಗೋವುಗಳು ಕೊಡ್ತಾ ಇದ್ದಾರೆ. ನಮ್ಗೆ ಗೋ ತಗೊಂಡು ನಾವೇನು ಮಾಡ ತಗೊಂಡ್ಬಿಡ್ತೀವಿ. ಗೋನ ಎರಡು ಅಡ್ವಾಂಟೇಜ್ ಇತ್ತು. ಒಂದು ಅಡ್ವಾಂಟೇಜು, ಅದಕ್ಕೆ ಕಾಲಿನ ತಲೆವರೆಗೂ ರತ್ನಗಳ ಅಲಂಕಾರ ಮಾಡಿಕೊಡ್ತಿದ್ರು. ರತ್ನ ತಗೊಂಡು ಗೋ ಕೊಟ್ಟರು ವಾಪಸ್ ಬರ್ತೀವಿ, ಎಷ್ಟು ಸಿಗ್ತಾನೆ? ಆ ಸಾಲಂಕೃತ ಗೋದಾನ ಅಂತ ಕಾನ್ಸೆಪ್ಟ್. ಜೊತೆ ಗೋವುಗಳು ರಿಯಲ್ ವೆಲ್ತ್ ಅಂದರೆ ಗೋವುಗಳು. ಅಷ್ಟು ಗೋವುಗಳು ಕೊಟ್ಟು ಕೊಟ್ಟು ರಾಶಿ ರಾಶಿ ಸಂಪತ್ತಿತ್ತು. ಎರಡು ಭಾಗ ಮಾಡಿಬಿಟ್ರು, ನಿನ್ನೊಂದು ಭಾಗ ನೀನು ತಗೋತೀಯ ಅಂತ ಕೇಳಿದ್ರು. ಕಾತ್ಯಾಯಿನಿ ಚಿಕ್ಕವಳು, ಮೈತ್ರೇಯಿ ದೊಡ್ಡವಳು. ಅಲ್ಲೇ ಒಬ್ಬ ಅರ್ಥ ಹೇಳುತ್ತೆ, ಚಿಕ್ಕವಳು ಅಂದರೆ ಮೆಚ್ಯೂರಿಟಿ ಇರಲಿಲ್ಲ, ದೊಡ್ಡವಳು ಮೆಚ್ಯೂರ್ಡ್ ಅಂತ ಸಜೆಸ್ಟ್ ಮಾಡ್ತಾರೆ ಅದ್ರೊಳಗೆ. ಅವಳೇನು ಮಾಡಲಿಕ್ಕೆ ದೊಡ್ಡವಳು, ತಿಕ್ಕಳು ತೊಗೊಂಡು ಹೋಗ್ಬಿಡ್ತಾಳೆ ಸಾಕು ನನಗೆ ಅಂತ ದೊಡ್ಡ ಕೇಳ್ತಾ. ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀರಲ್ಲ, ನನಗೆ ಇದರಿಂದ ಮೋಕ್ಷ ಆಗುತ್ತಾ ಅಂತ ಕೇಳ್ತಾ, ಇದರಿಂದ ಮೋಕ್ಷ ಆಗುತ್ತಾ ನನಗೆ? ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನ, ಈ ಹಣಕಾಸುಗಳಿಗೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕಷ್ಟ ಅಂತ. ಏನ ಅಹಂ ಅಮೃತ ನಶ್ಯಾಂ ಕಿಮಹಂ ತೇನ ಕುರಿಯಾಂ, ಮೋಕ್ಷ ಆಗೋದಿಲ್ಲ ಅನ್ನೋದು ತೊಗೊಂಡು ನಾನೇನು ಮಾಡಲಿ, ನಾನು ಬೇಡ ಅಂತ ಹೇಳ್ಬಿಡ್ತಾರೆ. ಅವಳು ಕಾನ್ಸೆಪ್ಟ್ ಆಗಿತ್ತು, ಇವಳು ಕಾನ್ಸೆಪ್ಟ್ ಸಾಕಾಯ್ತು, ಅವಳು ಸಾಕಾಗಲಿಲ್ಲ. ನಾನು ಏನು ಬೇಕು ಅಂತ ಮೋಕ್ಷ ಊಟ ಬಡಿಸ್ಬಿಟ್ಟಿರ್ತಾರೆ, ಎಲ್ಲ ಬಡಿಸಿರ್ತಾರೆ, ಬಡಿಸ್ತಾರೆ. ಇಟ್ಸ್ ಫಾರ್ ಇನ್ಫಾರ್ಮೇಷನ್, ಇದನ್ನು ತಿನ್ನಬಾರ್ದು ದಯವಿಟ್ಟು ಅಂತ ಹೇಳ್ತಾರೆ. ಮತ್ತೆ ಬಡಿಸಿರಿ, ತಿನ್ನಬಾರ್ದು ಬಡಿಸಿದ್ದೆ ಅದಕ್ಕೆ ಹಾಗಿದ್ರೆ ನೀವೀಗ ತಿನ್ಲಕ್ಕೆ ಬರದೇ ಹೋದರೆ ಎಲೆಯಲ್ಲಿ ಹಾಕಿ ಪ್ರಯೋಜನ ಇಲ್ಲ. ಸೊ ಮೋಕ್ಷಕ್ಕೆ ಕಾರಣ ಆಗದೆ ಹೋದರೆ ಅದು ಸಿಕ್ಕ ಪ್ರಯೋಜನ ಇಲ್ಲ. ಇದು ಸಿಂಪಲ್ ಒಂದು ಸೊಲ್ಯೂಷನ್ ಅದು, ನನಗದು ಬೇಡ ಅಂತ ಹೇಳ್ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡಾಗ ನಾವು ಯೋಚನೆ ಮಾಡ್ತಾ ಹೋಗಬೇಕು. ಈ ಮೋಕ್ಷದ ಪರಿಕಲ್ಪನೆ ನಮ್ಮನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಆ ಬೇರೆ ಮತದವರ ಕಾನ್ಸೆಪ್ಟ್ ನಮ್ಮ ತಲೆ ಕೂತಿದೆ ಈಗಾಗಲೇ, ಒಂದಷ್ಟು ಚಾರ್ವಾಕ್ರ ಆಗಿಬಿಟ್ಟಿದ್ದೆ ನಾವು ಈಗಾಗಲೇ. ಎಷ್ಟು ಸುಖವಾಗಿದ್ದೆ, ಆರಾಮಾಗಿದ್ದೇವೆ, ಏನು ಇದಕ್ಕಿಂತ ಇನ್ನೇನು ಮೋಕ್ಷ ಬೇಕು ಅಂತ ತಿಳ್ಕೊಂಬಿಟ್ಟಿರ್ತಾನೆ, ತಿಳಿತಾ? ಅಲ್ಲಿ ಚಾರ್ವಾಕ ಬರ್ತಾನಂಟ, ಮಲ್ಕೊಂಬಿಡ್ದು ಏನು ಕುಡಿದು ಬಿದ್ದು ಬಿಡ್ತಾನೆ. ಶೂನ್ಯ ಇದ್ದಾಗ ಎಲ್ಲ ಜಗತ್ತೇ ಶೂನ್ಯ, ಚರಂಡಿ ಪಕ್ಕ ಮಲಗಿರ್ತಾನೆ, ಅವನಿಗೆ ವೈಕುಂಠ ಅಂತ ತಿಳ್ಕೊಂಬಿಟ್ಟಿರ್ತಾನೆ. ಅದನ್ನೇ ಪಾಪ ನೋಡೋರಿಗೆ ಅಸಹ್ಯ, ಅವನೇ ವೈಕುಂಠ ಅಸಹ್ಯ ತಾನೆ. ಇದೆಲ್ಲ ಸಬ್ಜೆಕ್ಟ್ ಅನ್ಬೋದು, ಸುಖ ದುಃಖ ಸಬ್ಜೆಕ್ಟಿವ್ ಅಂತಾರೆ. ಸಬ್ಜೆಕ್ಟಿವ್ ಆಗಿದ್ರೆ ಉಳಿದ್ರೆ ಅಸಹ್ಯ ಅನ್ಸುತ್ತೆ, ಈಗ ಅರ್ಥ ಆಯ್ತಲ್ಲ. ಸಬ್ಜೆಕ್ಟಿವ್ ಅಲ್ಲ ಅದು, ಆಬ್ಜೆಕ್ಟಿವ್ ಸಬ್ಜೆಕ್ಟ್ ಮಿಕ್ಸ್ ಆಗಬೇಕು, ಎರಡು ಕಂಬೈನ್ ಆದ ಫೈನಲ್. ಒಳ್ಳೆ ಕೆಲಸ ಇದೆ, ಕಳ್ತನ ಮಾಡಿಲ್ಲ, ಕಳ್ತನ ಒಳ್ಳೆ ಕೆಲಸ ಇದೆ, ನೋಡೋರಿಗೂ ಗುಡ್ಡು. ಕಳ್ಳ ಕೂಡ ಅಪ್ರಿಷಿಯೇಟ್ ಮಾಡ್ತಾನೆ ಇದು ಸೇಫ್ ಅಂತ. ಆದರೆ ಕಳ್ಳ ದುಡ್ಡು ತೊಗೊಂಡಿದ್ದಾನೆ, ಒಳ್ಳೆಯವ್ರು ಹೇಳ್ತಾರೆ ಇದು ಕೆಟ್ಟರು ಅಂತ ಹೇಳ್ತಾರೆ. ಸೊ ಆಬ್ಜೆಕ್ಟಿವ್ ಹ್ಯಾಪಿನೆಸ್, ಸಬ್ಜೆಕ್ಟ್ ಎರಡು ಕ್ಲಬ್ ಕಂಬೈನ್ ಆಗಬೇಕೇ ಹೊರತು ಬರೀ ಸಬ್ಜೆಕ್ಟಿವ್ ಆದರೆ ಅದು ಮೋಸ ಆಗುತ್ತೆ, ತಿಳಿತಾ? ನಾವು ಸಬ್ಜೆಕ್ಟಿವ್ ಆಗಿ ಯೋಚನೆ ಮಾಡ್ತಿದ್ದೀವಿ, ಆಬ್ಜೆಕ್ಟಿವ್ ಯೋಚನೆ ಮಾಡ್ತಾ ಇಲ್ಲ. ಆಬ್ಜೆಕ್ಟಿವ್ ಯೋಚನೆ ಮಾಡಿದರೆ ನಾವು ಆಧುನಿಕ ಸುಖದ ಕಲ್ಪನೆಯೆಲ್ಲ ಟೋಟಲಿ ಮೀನಿಂಗ್ಲೆಸ್. ನಮ್ಮ ಜನ ಹೇಳೋದನ್ನು 20 ಲಕ್ಷ ಸಂಬಳ, ಫ್ರಿಜ್ ಫ್ರೀ, ಅದು ಫ್ರೀ, ಇದು ಫ್ರೀ, ಎಲ್ಲ ಫ್ರೀನೇ. ಬಟ್ ಅದ್ರಿಂದ ಏನಾಯ್ತು? ಇದು ಅಲ್ಟಿಮೇಟ್? ಇದು ಅಬ್ಸಲ್ಯೂಟ್? ನೋ. ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿ, ಅವಾಗ ಅದು ಹೊಸ ವಿಷಯ ಗೊತ್ತಾಗುತ್ತೆ. ಎಸ್ಪೆಷಲಿ ಫಾರ್ ಇದು ನಮಗೆ ಮೋಕ್ಷದ ಕಾನ್ಸೆಪ್ಟ್ ಎಂಬುದು ಇವತ್ತಿನ ಹುಡುಗರಿಗೆ ತುಂಬ ಮುಖ್ಯವಾದದ್ದು. ಸ್ಟೂಡೆಂಟ್ಸ್ ಅಂಡ್ ಇವರಿಗೆ ಹೊಸ್ತ ಜಾಬ್ ತೊಗೊಳ್ಳೋರಿಗಂತೂ ಅವ್ರ ಲೈಫ್ ಚೇಂಜ್ ಮಾಡೋಕ್ಕೆ ಅದು ಬೇಕು. ಯಾವಾಗಲೂ ಹೆಸರು ಇರಬೇಕು, ಇದು ನಮಗಲ್ಲ ಅಂತ ಹೇಳ್ತಾರೆ. ಎಷ್ಟೇ ನೀವು ಬುತ್ತಿ ಕಟ್ಕೊಂಡು ಹೋಗ್ತೀರಿ ಗೊತ್ತಲ್ಲ, ಬುತ್ತಿ ಕಟ್ಕೊಂಡು ಹೋಗ್ತೀರಿ, ಎಷ್ಟೇ ಬುತ್ತಿ ಕಟ್ಕೊಂಡು ಹೋದ್ರು ಕೂಡ ಅದು ಫಾರ್ ಎಟರ್ನಲ್ ಅಲ್ಲ. ಎಷ್ಟು ದಿವಸ ಆಗ್ಬೋದು ನಿಮಗೆ? ಅದು ವೆರಿ ಲಿಮಿಟೆಡ್ ಡೇಸ್ ಅಷ್ಟೇ, ಹೆಚ್ಚಾಗೋದಿಲ್ಲ. ಆದರೆ ಅಡುಗೆ ಮಾಡಿ ಕಲ್ತ್ಕೊಂಡ್ಬಿಟ್ರೆ, ಪದಾರ್ಥ ಅಡುಗೆ ಮಾಡಿ ಕಲ್ತ್ಕೊಂಡು ಎಷ್ಟು ದಿವಸ ಬೇಕಾದ್ರೂ ಊಟ ಮಾಡೋದು. ಇನ್ನೂ ತಮಾಷೆ, ಯಾರೋ ಒಬ್ಬನಿಗೆ ಊಟ ಸಾರು ಹೊಟ್ಟೆಗಿಲ್ಲ ಊಟಕ್ಕಿಲ್ಲ ಅಂತಾರೆ, ದಿವಸ ಮನೆ ಊಟಕ್ಕೆ ಬಂತ ಹೇಳ್ತೀವಿ ಅಂತ ತಿಳ್ಕೊಬೋಣ. ಎಷ್ಟು ಊಟ ಆಗ್ತೀರಿ ನೀವೀಗ? ಊಟ ಇಲ್ಲ ಹೋದ್ರೆ ಕೆಲಸ ಕೊಡಿಸ್ತೇನೆ, ಅವಾಗ ಏನಾಯ್ತು? ಸುಖವಾಗಿ ಊಟ, ಇನ್ನೊಬ್ರಿಗೆ ಊಟ ಹಾಕೋದು ದುಡ್ಡು ಬಂತವ್ರು. ಸೊ ಊಟ ಕೇಳಿದವನಿಗೆ ಕೆಲಸ ಕೊಡಿಸಿದ್ರೆ ಊಟ ಪ್ಲಸ್ ಇನ್ನೂ ಜೀವನಪೂರ್ತಿ ಊಟ ಪ್ಲಸ್ ಬೇರೆಯವ್ರಿಗೆ ಕೊಡ್ತಾನೆ. ಊಟಕ್ಕಾಗಿ ಅವನೊಬ್ಬನೇ ಊಟ ಮಾಡಬೇಕಷ್ಟೆ, ಮತ್ತೆ ನಾಳೆ ಎಷ್ಟೊತ್ತಿಗೆ ಬರಲಿ ಅಂತ ಕೇಳ್ಕೊಂಡು ಹೋಗ್ಬೇಕು ಹೊರತು ಬೇರೆ ದಾರಿ ಇಲ್ಲ. ಸೊ ಊಟ ಅನ್ನೋದು ಬರೀ ಊಟ ಕೊಟ್ಟರೆ ಊಟದ ಸಹ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ, ಕೆಲಸ ಕೊಟ್ಟರೆ ಊಟ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ರೀತಿಯೇ ನಮಗೆ ಎಟರ್ನಲ್ ಹ್ಯಾಪಿನೆಸ್ ಬೇಕು. ಅದನ್ನು ಹುಡುಗರು ಅರ್ಥ ಮಾಡ್ಕೊಂಡ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ, ತಕ್ಷಣ ಚೇಂಜ್ ಆಗ್ಬಿಡುತ್ತೆ. ನಮಗೆ ಸಿಗುವ ಆಚಾರ ಒಂದು ಮಾತು ಸೂತ್ರ ಅದು, ಅನಿತ್ಯತ್ವ ಸದುಃಖತ್ವ ನಾ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷಏವ ಪರಾನಂದ ಸಂಸಾರೇ ಪರಿವರ್ತತಾಂ. ಸರಿಯಾಗಿ ಅರ್ಥ ಮಾಡ್ಕೊಂಡು, ಇನ್ನು ಕ್ಲಾಸ್ ನಡೀತಾ ಇದೆ, ಒಬ್ಬ ಹುಡುಗ ಇದ್ದಾನೆ, ಯಾವುದೋ ಕ್ರಿಕೆಟ್ ಮ್ಯಾಚಿಗೆ ಕರೆದ್ರು, ಮೆಲ್ಲ ಗೆದ್ದೋಗ್ಬಿಟ್ಟ, ಮೇಷ್ಟಿಗೆ ಕಾಣದೇನೆ. ಈ ಆನಂದವೇ ಆನಂದ ಅವನಿಗೆ, ಮೇಷ್ಟು ಪಾಪ ಪಾಠ ಮಾಡ್ತಿದ್ದಾರೆ, ಫ್ರೆಂಡ್ಸ್ ಎಲ್ಲ ಸುಮ್ಮನೆ ತಲೆ ಹಾಕಿ ಕೂತಿದ್ದಾರೆ, ಸಿ ಟಿಕೆಟ್ ನೋಡಿದ್ರೆ ಚಪ್ಪಾಳಿ ಹುಡುಗ ಕೂತ್ಬಿಡ್ತಾನೆ ನೋಡ್ಕೊಂಬಿಟ್ಟು. ನೋಡೋರಿಗೆ ಏನು ಸತ್ತೀಗ, ಭಾರಿ ಎಂಜಾಯ್ ಮಾಡಿದಕ್ಕೆ ಅರ್ಥ. ಇವ್ನು ಹೋಗಲಿಲ್ಲ, ಕೂತ್ಕೊ ಹೋಗಿ ನೀನು ಕೂತಿದ್ದ ಚಕ್ಕರ್ ಹೊಡೆದ, ಅವ್ನು ಬಂದ ಆಮೇಲೆ ಔಟ್ ಆದ, ತಲೆ ಬೇಕಾಗಿ ಇಟ್ಕೊಂಡು ಬಂದ ಅಷ್ಟೇ. ಇವ್ರು ಪಾಠ ಕೇಳಿದ, ಪರೀಕ್ಷೆಗೆ ಹೋದ, ಬರದ, ಒಳ್ಳೆ ಕೆಲಸ ಸಿಕ್ತ, ಅವ್ರಿಗೇನು ಇಲ್ಲ, ಹೋಗಿದ್ದ ಅಷ್ಟೇ. ಆ ಟೆಂಪರರಿ ಆನಂದ ಅಷ್ಟೆ, ಸ್ವಲ್ಪ ಹೊತ್ತು ಆನಂದ ಮುಗೋಯ್ತು. ಇವನ್ ಹಾಗಲ್ಲ, ಓದ್ದ, ಪಾಸ್ ಆದ, ಮತ್ತೆ ಮುಂದಕ್ಕೆ ಹೋದ, ದೊಡ್ಡ ಕೆಲಸ ಸಿಕ್ತು, ಪೂರ್ತಿ ಸೆಕ್ಯೂರ್ಡ್ ಲೈಫ್ ಇತ್ತು. ಅವನು ಸೆಕ್ಯೂರ್ಡ್ ಲೈಫ್ ಅಲ್ಲ, ಇಲ್ಲಿ ಅರ್ಥ ಆಗುತ್ತಲ್ಲ. ಅದೇ ನಾವು ಇದಕ್ಕೆ ಬಂದರೆ ಲೌಕಿಕ ಅಧ್ಯಾತ್ಮದ ಮುಂದೆ ಇದಾದಾಗ ಆಗ್ತದೆ, ಅರ್ಥ ಆಯ್ತಾ? ಮೋಸ್ಟ್ ಅನ್ಸೆಕ್ಯೂರ್ಡ್ ಪೊಸಿಷನ್ ಲೌಕಿಕ. ಸ್ಪಿರಿಚುವಲ್ ಎಂಬುದು ಶಾಶ್ವತ, ಅರ್ಥ ಆಯ್ತಾ? ಸ್ಪಿರಿಚುವಲ್ ಎಂಬುದು ಪರ್ಮನೆಂಟ್, ಮೆಟೀರಿಯಲ್ ಎಂಬುದು ಟೆಂಪರರಿ, ಬಿಕಾಸ್ ಮೆಟೀರಿಯಲ್ ಎಂಬುದು ಎಕ್ಸ್ಟರ್ನಲ್, ಸ್ಪಿರಿಚುವಲ್ ಇಂಟರ್ನಲ್. ಸ್ಪಿರಿಚುವಲ್ ಇಂಟರ್ನಲ್ಲು, ಮೆಟೀರಿಯಲ್ ಎಕ್ಸ್ಟರ್ನಲ್ ಆದ್ದರಿಂದ ಸ್ಪಿರಿಚುವಲ್ ಎಂಬುದು ಯಾವಾಗಲೂ ಎಟರ್ನಲ್ ಆದ್ದರಿಂದ ಫಾರ್ ಎವರ್, ಅದು ಟೆಂಪರರಿ ಆದ್ದರಿಂದ ಹೊರಟೋಯ್ತು. ಇದೆಲ್ಲ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಯೇಹಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೇಯ ನತೇಷು ರಮತೇ ಬುಧಃ. ಯೇಹಿ ಸಂಸ್ಪರ್ಶಜಾ ಭೋಗಾಹ, ಸಂಸ್ಪರ್ಶಜ ಅಂದ್ರೇನು? ಬಾಹ್ಯ ಸುಖ ಅಂತ ಅರ್ಥ. ಬಾಹ್ಯ ಸುಖ ಅಂಬೋದು ಯಾವಾಗಲೂ ಏನದು? ಟೆಂಪರರಿ. ಆಂತರಿಕ ಸುಖ ಶಾಶ್ವತ, ಗೊತ್ತಾಯ್ತು? ಬಾಹ್ಯ ಸುಖ ಅಂಬೋದು ಟೆಂಪರರಿ, ಆಂತರಿಕ ಸುಖ ಅಂಬೋದು ಶಾಶ್ವತ. ಈಗ ನೋಡಿ ಬರೀತಾನೆ, ಯಾವಾಗ ನೋಡಿ ಬರೆಯಬೇಕು? ನೋಡಬೇಕು, ಬರಿಬೇಕು, ಇಲ್ಲವರಿಗೆ ಸ್ಟಾಪ್ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಂಡು ಬರೀತಾನೆ, ಒಳಗಿನಿಂದ ಬರೀತಾನೆ, ಫಾರ್ ಎವರ್ ಅನ್ಸುತ್ತೆ, ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡು ಬರೆದ ಮೇಲೆ ಅದು ಅವನಿಗೆ ಪರ್ಮನೆಂಟ್ ಉಡ್ಕೊಂಡ್ಬಿಡುತ್ತೆ. ಅರ್ಥ ಆಗದೆ ಬರೆದಾಗ ಎದುರಿಗೆ ತೋರಿಸಿರ್ಬಿಟ್ಟು ಅದು ಇರಲಿಲ್ಲ ಅಷ್ಟೇ. ಸೊ ಹೊರಗಿಂದ ನೋಡಿ ಬರೆದ್ರೆ ಹೇಗೋ ಹಾಗೆ ಲೌಕಿಕ ಸುಖ ಅಂಬುದು ಹೊರಗಿಂದ, ಆದ್ದರಿಂದ ಅದೆಂದೂ ಕೂಡ ಶಾಶ್ವತ ಇರೋದಿಲ್ಲ. ಅದಕ್ಕೆ ಲೌಕಿಕ ಸುಖ ಯಾತಕ್ಕೆ ಉಪಯೋಗ ಮಾಡಬೇಕು ನಾವು? ಅದನ್ನು ಸ್ಟಾಪ್ ಗ್ಯಾಪ್ ಅಷ್ಟೇ. ಪರ್ಮನೆಂಟ್ ಕೆಲಸ ಸಿಕ್ಕಿಲ್ಲ, ಸುಮ್ಮನೆ ಕೂಡ ಆಗಿಲ್ಲ ಅಂತ ಕೆಲಸ ಸೇರಿರ್ತಾನೆ. ಯಾರು ಕೇಳಿದ್ರೆ ಸುಮ್ಮನೆ ಟೆಂಪ್ರರಿ ಕೆಲಸ ಮಾಡ್ತೇನೆ ಮುಖ್ಯ ಕೆಲಸ ಸಿಕ್ಕಿಲ್ಲ ಅಂತಾರೆ. ಆ ಥರ ಇರ್ತದೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದು ಟೆಂಪರರಿ ಹಾಲ್ಟಿಂಗ್ ಸ್ಟೇಷನ್ಸೇ ಹೊರತು, ಸಂಸಾರ ಅಂಬೋದು ಒಂದು ಹಾಲ್ಟಿಂಗ್ ಸ್ಟೇಷನ್ನೇ ಹೊರತು ಇದು ಗೋಲ್ ಅಲ್ಲ. ಗೋಲ್ ಯಾವುದು? ಮೋಕ್ಷನೇ. ಮಧ್ಯೆ ನಾವು ಸಂಸಾರದಲ್ಲಿ ಏನು ಮಾಡ್ತಿದ್ದೇವೆ? ಈಗ ಸಾಧನೆ ಮಾಡ್ತೇವೆ. ಈ ಸ್ಕೂಲ್ ಪರ್ಮನೆಂಟ್ ಅಲ್ಲ, ಕಾಲೇಜ್ ಪರ್ಮನೆಂಟ್ ಅಲ್ಲ, ಕೆಲಸ ಪರ್ಮನೆಂಟ್. ಚೆನ್ನಾಗಿರುತ್ತೆ ಅದು. ಸ್ಕೂಲೇ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ರೆ ಫೇಲ್ ಆಗ್ತಾ ಕೊಡ್ಬೇಕು, ಪ್ರತಿ ವರ್ಷ ಫೇಲ್ ಆಗ್ತಿರ್ಬೇಕು. ಸ್ಕೂಲ್ ಪರ್ಮನೆಂಟ್ ಆಗಬಾರ್ದು, ಕಾಲೇಜ್ ಪರ್ಮನೆಂಟ್ ಆಗಬಾರ್ದು. ಮುಂದೆ ಓದಿ ಪಾಸ್ ಆಗಿ ಕೆಲಸಕ್ಕೆ ಸೇರೋದು ಪರ್ಮನೆಂಟ್ ಆಗಬೇಕು. ಇದು ಡಿಫ್ರೆನ್ಸ್ ಇದೆ. ನಾವು ಏನು ಮಾಡಿದ್ದೇವೆ? ಭೂಲೋಕ ಅಂಬೋದು ಸ್ಕೂಲ್ ಇದ್ದಾಗೆ, ಮೋಕ್ಷ ಅಂಬೋದು ಆಫೀಸ್ ಇದ್ದಾಗೆ. ನಾವು ಭೂಲೋಕನೇ ಪರ್ಮನೆಂಟ್ ಅಂತ ಏನು ಮಾಡ್ತಿದ್ದೇವೆ? ಈಗ ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಳ್ಳೆ ಟೀಚರು, ಒಳ್ಳೆ ಮೇಷ್ಟ್ರು, ಒಳ್ಳೆ ಬಿಲ್ಡಿಂಗು ಇಲ್ಲೇ ಇದ್ಬಿಟ್ರೆ ಪ್ರತಿ ವರ್ಷ ಫೇಲ್ ಆಗಿಬಿಟ್ರೆ ಮನೆಗೆ ಅವರೇ ಓಡಿಸ್ತಾನೆ, ಹೋಗ್ತೀವಿ ನಾವೇ ಕಳಿಸ್ತೀವಿ ಅಂತ ಹೇಳ್ತಾರೆ. ಈ ಸಂಸಾರ ಹಾಕಿ ಆದಷ್ಟು ಬೇಗ ಬಿಟ್ಟು ಹೋಗಬೇಕು ಹೊರತು ಇರೋ ಯೋಚನೆ ಮಾಡಬಾರದು, ಅದನ್ನು ತಿಳಿಸಿಕೊಡ್ತಾರೆ. ಸೊ ಮೀಮಾಂಸಕರ ಉಪಯೋಗ ಬರಲಿಲ್ಲ. ಎಷ್ಟು ಹೇಳಿದ್ರು ಕೂಡ ಅವರು ಬೆಟರ್ ಅಷ್ಟೇ ಅವ್ರು ಹೇಳಿದ್ದು, ನಾಟ್ ಫೈನಲ್. ಅದು ಕಂಪೇರ್ಡ್ ಟು ಭೂಲೋಕದ ಸುಖ, ಸ್ವರ್ಗದ ಸುಖ ಎಂಥದ್ದದು? ಮಚ್ ಬೆಟರ್, ನೋ ಡೌಂಟ್ ಔಟ್, ಬಟ್ ಅಬ್ಸಲ್ಯೂಟ್ ಅಲ್ಲ. ಅದಕ್ಕೆ ಏನು ಮಾಡಿಬಿಟ್ರೆ ಜ್ಞಾನಿಗಳು, ನಮಗೆ ಅದೂ ಬೇಕಿಲ್ಲ ಅಂತ ಹೇಳ್ಬಿಟ್ಟು, ನಮಗೆ ಅದೂ ಬೇಕಿಲ್ಲ. ಕೊನೆಗೆ ಎಲ್ಲಿ ಬಂದಾಗ ಈಗ ಅದ್ವೈತ ಮತ ಬಂತು. ಅಷ್ಟೇ, ಅದ್ವೈತ, ವಿಶಿಷ್ಟ ಅದ್ವೈತ, ಉತ್ತರ ಮೀಮಾಂಸ ಅಂತ ಕೇಳ್ತಾರೆ, ಮೂರು ಬಂತು. ಅದ್ವೈತ ಮತ ಶುರು ಮಾಡಿ ಅಂತ ಹೇಳೋದಕ್ಕೋಸ್ಕರ ನೋಡಿದ್ರ, ಇದು ಯಾವ ತಲೆ ಇದೇ ಬೇಡ ನಮಗೆ. ನಾವು ಬ್ರಹ್ಮಭಾವನೆ ಮೋಕ್ಷ, ಬ್ರಹ್ಮಭಾವ ಮೋಕ್ಷ. ಬ್ರಹ್ಮಭಾವ ಅಂದ್ರೇನು? ಎಕ್ಸ್ಪೀರಿಯನ್ಸಿಂಗ್ ಇಸ್ ಓನ್ ಸೆಲ್ಫ್ ವಿತ್ ಬ್ರಹ್ಮನ್. ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಅಸ್ತಿ. ಇದು ಫಸ್ಟ್ ಕ್ಲಾಸ್, ಇದು ಆನಂದದ ಪರಮಾವಧಿ ಅಂತ ಹೇಳ್ಬಿಡ್ತಾರೆ. ಅಲ್ಲಯ್ಯ ಇದು ಹೇಗಾಗುತ್ತೆ ಅಂತ ಕೇಳಿದರೆ, ಆಗೋದಲ್ರಿ, ಇದು ಯಾವಾಗಲೂ ಬ್ರಹ್ಮ. ನಾವು ಯಾವಾಗಲೂ ಬ್ರಹ್ಮ. ಅಜ್ಞಾನದಿಂದ ಏನಾಗಿಬಿಟ್ಟಿದ್ದೇವೆ? ಯಾವ ಫರ್ಗಾಟನ್ ಅವರ್ ಓನ್ ಸೆಲ್ಫ್, ಮರೆತುಬಿಟ್ಟಿದ್ದೇವೆ ಬ್ರಹ್ಮ ಅಂತ ಹೇಳಿಬಿಟ್ಟು. ಯಾವಾಗ ಅಹಂ ಬ್ರಹ್ಮಾಸ್ತಿ ಒಂದು ತತ್ವಮಸಿ ಕೇಳಿ ಕೇಳಿ ಏನಾಗುತ್ತೆ ಒಂದು ಫೈಂಡೇ ಬ್ರಹ್ಮ ಅಂತ ಗೊತ್ತಾಗ್ಬಿಡುತ್ತೆ. ಆವ ಸುಖವಾಗಿರ್ತೇವೆ. ಏ ಸುಖವಾಗಿರ್ತೇವೆ, ಆ ಬ್ರಹ್ಮನ ಸುಖನೇ ಇಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಾಯ್ತಾ, ಬ್ರಹ್ಮ ಯಾರಾತ? ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂದ್ರೇನು? ಅಟ್ರಿಬ್ಯೂಟ್ಲೆಸ್ ಬ್ರಹ್ಮ. ಸುಖ ಅಂಬದೇ ಅನ್ನೋದು ಅಟ್ರಿಬ್ಯೂಟ್. ಇವ್ರು ಬ್ರಹ್ಮನಲ್ಲಿ ಏನಿಲ್ಲ, ಸುಖನೇ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಬೌದ್ಧರ ಶೂನ್ಯದ ಕಾನ್ಸೆಪ್ಟಿಗೂ ಅದ್ವೈತದ ಬ್ರಹ್ಮದ ಕಾನ್ಸೆಪ್ಟಿಗೂ ಏನಿದೆ? ಏನೇನು ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಏನೇನು ವ್ಯತ್ಯಾಸ ಇಲ್ಲ. ಅದು ಏನು ವ್ಯತ್ಯಾಸ? ಒಂದು ವ್ಯತ್ಯಾಸ ಇದೆ, ಏನು ಹೇಳಿ? ಹೆಸರು ಮಾತ್ರ. ಗೊತ್ತಾಯ್ತಾ? ಹೆಸರು ಮಾತ್ರ ವ್ಯತ್ಯಾಸ ಇದೆ, ಏನೇನೂ ಇಲ್ಲ. ಬ್ರಹ್ಮಾಪ್ಯಖಂಡಂ ಪತ ಶೂನ್ಯ ಸಿದ್ಧಿ. ಶೂನ್ಯ ಇಸ್ ಈಕ್ವಲ್ ಟು ಬ್ರಹ್ಮ ಅಂದಮೇಲೆ ಅವ್ರು ಶೂನ್ಯಭಾವ ಮೋಕ್ಷ ಅಂದರೂ ಒಂದೇ, ಬ್ರಹ್ಮಭಾವ ಮೋಕ್ಷ ಅಂದರೂ ಒಂದೇ. ಬ್ರಹ್ಮನ ಆನಂದ ಉಂಟು, ಆನಂದ ಇಲ್ಲ, ಮತ್ತೆ ಆ ಏನು ಪ್ರಯೋಜನ ಈ ಮಧ್ಯೆ? ಪಾಪ ಊಟ ಕೂತರೆ ವಿಷ್ಕೊಂಡು ಹೋಗ್ಬಿಟ್ರು, ಬನ್ನಿ ಮೇಲೆ ಕರ್ಕೊಂಡು ಹೋದ್ರು. ಪಾಪ ಎದ್ದೋದ ಪಾಪ, ಅವನು ಕೊಟ್ಟು ಕೂ ಒಂದು ಕಡೆ ಕೂಡಿಸ್ಬಿಟ್ಟ. ಕೊನೆಗೆ ಹೇಳಿದ್ವಿ ಬಡಿಸೋದೇ ಇಲ್ಲ ಅಂತ ಹೇಳ್ಬಿಟ್ರು. ಕೊನೆಗೆ ಇದೇ ವಾಸಿ ಇತ್ತು. ಪಾಪ ಏನಾಗಿತ್ತಿದೋ, ಲೇಟಾಗಾರ ಬಡಿಸೋರು. ಅದು ಬಡಿಸೋದೇ ಇಲ್ಲ, ಒಳ್ಳೆ ಸೂಪು ಸೋಫಾಗಿ ಕುಡಿಸಿದ್ದಾರೆ ಅಷ್ಟೇ, ಏನಿಲ್ಲ ಅಲ್ಲಿ. ಬಡಿಸೋದಕ್ಕೆ ಸಿಟ್ಕೊಂಡ್ಬಿಡುತ್ತೆ ಅವನಿಗೆ. ಆ ಥರ ಆಗಿ ಇಷ್ಟೆಲ್ಲ ಬ್ರಹ್ಮಭಾವ ಬಂದು ಶುದ್ಧ ಮುಕ್ತ, ಶುದ್ಧ ನಿತ್ಯ ಮುಕ್ತ, ಏನೋ ಹೊಡ್ಕೋತಾರೋ, ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಬ್ರಹ್ಮ. ಅವನಲ್ಲಿ ಏನೇನೂ ಇಲ್ಲ. ಆ ಏನು ಬ್ರಹ್ಮ ಗ್ಯಾಸ್ ಕಷ್ಟಪಡ್ಬೇಕಾಗಿದೆ ನಮಗೀಗ, ಏನು ಉಪಯೋಗ ಇಲ್ಲ. ಆದ್ದರಿಂದ ಬ್ರಹ್ಮಭಾವ ಇದು ಕೊಟ್ಟು ಶೂನ್ಯಭಾವ ಅಂದಮೇಲೆ ಅದ್ವೈತಿಗಳ ಮೋಕ್ಷದ ಕಾನ್ಸೆಪ್ಟ್ ಏನು ಅಂದರೆ, ಸುಖನೂ ಇಲ್ಲ ದುಃಖನೂ ಇಲ್ಲ ಅಂತ ಆಯ್ತು ಕೊನೆಗೆ, ಅಷ್ಟೇ, ಸೇಮ್ ಥಿಂಗ್. ಅದನ್ನ ಯಾರು ಹೇಳಿದ್ರು ಈಗಾಗಲೇ? ಯಾರು ಹೇಳಿದ್ರು ಅದನ್ನು? ನಯಾಕರು ಹೇಳಿದ್ರಾಗ್ಲೇ. ಇವರು ಅಲ್ಲಿಗೆ ಬಂದರು ಕೊನೆಗೆ. ಮೋಕ್ಷದಲ್ಲಿ ಸುಖ ಒಪ್ಪಿದರೆ ದುಃಖನೂ ಒಪ್ಪಬೇಕಾಗುತ್ತಾದ್ರಿಂದ ಸುಖ ಒಪ್ಪೋದಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಸ್ಥಿತಿ ಬಂತಿವರು. ದೇರ್ಫೋರ್ ಅದ್ವೈತಿಗಳ ಮೋಕ್ಷದ ಕಾನ್ಸೆಪ್ಟ್ ಇದೆಯಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವು ಫಾಲೋ ಮಾಡೋಕ್ಕಾಗೋದಿಲ್ಲ ಅದು. ಅರ್ಥ ಆಯ್ತಾ? ಸುಖ ದುಃಖ ಇಲ್ಲದ ಬ್ರಹ್ಮಭಾವ ತಗೊಂಡು ಏನು ಮಾಡೋಣ ನಾವೀಗ? ಏನೇನು ಪ್ರಯೋಜನ ಇಲ್ಲ. ಆದ್ದರಿಂದ ಆಚಾರ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಸ್ವಲ್ಪ ಸುಖ ಆದರೂ ಪರವಾಗಿಲ್ಲ, ಇಲ್ಲಿರ್ತೀವಿ ಅಂತ ಹೇಳ್ತೇವೆ ಹೊರತು ಏನೂ ಸುಖ ಇಲ್ಲದ ಜಾಗ ಹೋಲಕ್ಕೆ ಇಷ್ಟಪಡೋದಿಲ್ಲ. ಏನೂ ಸುಖ ಇಲ್ಲದ ಜಾಗಕ್ಕೆ ಹೊಲಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ಇನ್ನು ವಿಶಿಷ್ಟಾದ್ವೈತದ ಮೋಕ್ಷ ಬಂತು. ವಿಶಿಷ್ಟಾದ್ವೈತದ ಮೋಕ್ಷ ಏನು ಗೊತ್ತಾ? ಫಾರ್ ದಿ ಫಸ್ಟ್ ಟೈಮ್ ಒಂದು ಚೇಂಜ್ ಅವರಲ್ಲಿ ಬಂತು. ಏನು ಚೇಂಜ್ ಅಂದರೆ, ಮೋಕ್ಷದಲ್ಲಿ ಆನಂದ ಇದೆ, ಇದು ಇಂಪಾರ್ಟೆಂಟ್. ಮೋಕ್ಷದಲ್ಲಿ ಏನು ಒಪ್ಪಿಕೊಂಡ್ರು ಅವರು? ಆನಂದ ಒಪ್ಪಿಕೊಂಡ್ರು. ಬೇರೆ ಎಲ್ಲ ಫಿಲಾಸಫಿನ ಮಿಸ್ ಮಾಡಿದ್ದನ್ನು ಅವ್ರು ಒಪ್ಪಿಕೊಂಡ್ರು. ಮೋಕ್ಷದಲ್ಲಿ ಆನಂದ ಇದೆ, ಅದು ಪರವಾಗಿಲ್ಲ. ನಮಗೆ ಇನ್ಫ್ಯಾಕ್ಟ್ ನಮಗೆ ಹತ್ತಿರ ಆಯಿತು. ಯಾಕೆಂದ್ರೆ ನಮಗೇನು ಬೇಕು ಕೊನೆಗೆ? ಆನಂದ ಬೇಕು. ಮತ್ತೇನಾದರೂ ಮಾಡಿ ಕೊನೆಗೆ ಏನಿರುತ್ತೆ ನಮಗೆ ಅದರಲ್ಲಿ? ತುಂಬ ಕೈ ತುಂಬ ಜಾಡಿಸ್ತಾನೆ ಕೊನೆಗೆ. ಯಾಕಂತಾನೆ? ಸ್ವಲ್ಪ ರಿಲೀಫ್ ಸಿಕ್ತು ಅಂತ ಹೇಳಿದ. ಗೊತ್ತಾಯ್ತಾ? ಎದ್ದು ಕೊಡ್ತಾನೆ, ರಿಲೀಫ್ ಸಿಕ್ತು ಅಂತ ಹೇಳಿದ. ಆನಂದ ಅಂಬೋದು ಅಲ್ಟಿಮೇಟ್. ಅವ್ರು ಒಪ್ಕೊಂಡ್ರೆ ಆನಂದನ. ನಾವು ಖುಷಿ ಪಡ್ಲಕ್ಕೆ ಹೋದ್ರೆ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ಆನಂದ ಎಂಥದ್ದು ಅಂದರೆ ಈಕ್ವಲೆಂಟು ಬ್ರಹ್ಮಂಡ ಆನಂದ ಅಂದ್ಬಿಟ್ಟು ಇದು ಪ್ರಾಬ್ಲಮ್ ಆಯಿತು. ಎಂಥ ಆನಂದ ಬರುತ್ತೆ ಇವರಿಗೆ? ಎಲ್ಲರಿಗೂ ಈಕ್ವಲ್ ಆನಂದ, ಎಲ್ಲರಿಗೂ ಈಕ್ವಲ್ ಆನಂದ, ಈಕ್ವಲ್ ಟು ಬ್ರಹ್ಮನ ಆನಂದ. ಮತ್ತೆ ಇದು ಪ್ರಾಬ್ಲಮ್ ಆಯಿತು. ಕೊನೆಗೆ ಎಲ್ಲಿ ಹೋಯ್ತು ಅಂತ ಕೇಳಿದರೆ, ಅಟೆಂಡರ್ ಹೋಗಿದ್ಬಿಟ್ಟು ನಿಮ್ಮನ್ನು ವಿಚಿ ಮಾಡ್ತೇನೆ ಅಂದಾಗಾಯ್ತು. ಕೊನೆಗೆ ಎಂಥದ್ದಿದು ಇಂಪ್ರಾಬಬಲ್ ಥಿಂಗ್, ಒಪ್ಲಿಕ್ಕೆ ಸಾಧ್ಯವೇ ಇಲ್ಲದ ಬಂತು ಅಂತ ರಾಂಗ್ ಅಶ್ಯೂರೆನ್ಸ್ ಕೊಟ್ಟಾಗಾಯ್ತು. ನಿಮ್ಮೂರಿಗೆ ಸಮುದ್ರ ತರ್ತೇನೆ ಅಂತ ಪ್ರಾಮಿಸ್ ಮಾಡಿದಾಗಾಯ್ತು. ಸಾರ್ ಬಂದ್ಬಿಟ್ಟು ಎಲೆಕ್ಷನ್ ಎಗರಿಸಿಬಿಡಿ, ಬೆಂಗಳೂರಿಗೆ ಸಮುದ್ರ ತಂದುಬಿಡ್ತೀವಿ ಅಂತ ಹೇಳಿ ಅರ್ಥ, ಮುಗಿಸ್ಬಿಡ್ತಾರೆ ಅಂತ ಅರ್ಥ, ಇದೇನೇ ಇಲ್ಲ, ಉಪಯೋಗ ಆಗಲಿಲ್ಲ. ಇಂಥದ್ದನ್ನು ಹೇಳಿ ಪ್ರಯೋಜನ ಇಲ್ಲ. ಯಾವುದನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಇಂಪ್ರಾಕ್ಟಿಕಬಲ್ ಅದನ್ನು ಹೇಳಿದ್ರೆ ಏನೂ ಉಪಯೋಗ ಇಲ್ಲ. ಯಾತಕ್ಕೆ ಅಂತ ಕೇಳಿದರೆ ನೋಡಿ, ಒಂದು ಬಲೂನ್ ಇದೆ, ಯಾವುದು ಗಾಡಿ ತೊಗೊಳುತ್ತೆ, ಎಷ್ಟು ತೊಗೊಳುತ್ತೆ ಅದು, ಜಾಸ್ತಿ ಕೊಟ್ಟರೆ ಏನಾಗುತ್ತದೆ, ಬರಸ್ಟ್ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಾ? ಅದು ಸಾಧ್ಯ ಇಲ್ಲ. ಒಂದು ಲೋಟ ಇದೆ, ಹೆಚ್ಚು ಹಾಳಾಗಿದ್ರೆ ಚೆಲ್ಲಿ ಹೋಗುತ್ತೆ ಅಷ್ಟೇ, ಅದು ಸಾಧ್ಯ ಇಲ್ಲ. ದೇರ್ಫೋರ್ ಜೀವರು ಎಲ್ಲರೂ ಬ್ರಹ್ಮನ ಈಕ್ವಲ್ ಆಗಿದ್ದಿದ್ರೆ ಆಗ್ಬೋದಾಗಿತ್ತು. ಮೊದಲು ಹೇಳ್ತಾರೆ, ಓ ಬ್ರಹ್ಮ ಭಾರಿ ದೊಡ್ಡವರು ಅಂತ ಹೇಳ್ತಾರೆ, ಆರಂದ ಮಾತ್ರ ಈಕ್ವಲ್ ಅಂದ್ರೆ ಏನರ್ಥ? ಸಾಧ್ಯ ಇಲ್ಲ. ದೇರ್ಫೋರ್ ಏನಾಯ್ತು, ಅದು ಯಾವ ಕೆಲಸಕ್ಕೂ ಬರದೇ ಇರತಕ್ಕಂಥದ್ದಾಯಿತು. ಏನೋ ಹೇಳೋಕ್ಕೋ, ಕೊನೆಗೆ ಎಲ್ಲೋ ಮಿಸ್ ಮಾಡಿದಾಗಾಯ್ತು, ಉಪಯೋಗಕ್ಕೆ ಬರೋದಿಲ್ಲ. ದೇರ್ಫೋರ್ ಅವರ ಪೂರ್ಣಾನಂದದ ಕಾನ್ಸೆಪ್ಟು ಈಕ್ವಲ್ ಆನಂದ ಆಯಿತು, ಅದು ಸರಿಯಲ್ಲ. ಕೊನೆಗೆ ಬದ್ಧಸಿದ್ಧ ಅಂತ ಬಂತು. ಅವ್ರು ಹೇಳ್ತಾರೆ ಅದು ಆನಂದ ತೀರ್ಥ ಅಂತ ಹೇಳಿದ್ರಲ್ಲ, ಅವ್ರ ಹೆಸರು ಹೇಗೆ ರಿಲೆವೆಂಟ್ ಆಯಿತು ಅಂದರೆ, ನಿಮ್ಗೆ ಆನಂದ ಇದೆ ಅಂತ ಹೇಳೋದಕ್ಕೆ ಬಂದಿರತಕ್ಕಂಥ ತೀರ್ಥರು ನಾವು. ಮತ್ತು ಎರಡು ಆನಂದ ಒಪ್ಪಬೇಕು ನಮಗೀಗ, ಅಲ್ಲ ಚಾರ್ವಾಕರಿಗೆ ಉತ್ತರ ಕೊಡಬೇಕು, ಆಮೇಲೆ ನಯಾಕರಿಗೆ ಉತ್ತರ ಕೊಡಬೇಕು. ಸ್ವಾಮಿ, ಆನಂದ ಬಂದರೆ ದುಃಖ ಬರುತ್ತೆ ನಮಗೆ ಅಂತ ಕೇಳಿದರೆ, ಇಲ್ಲ, ಸ್ವರೂಪ ಆನಂದ ಅಂಬೋದು ಏನದು, ಅಪ್ರಾಕೃತ ಆನಂದ. ಅಪ್ರಾಕೃತ ಆನಂದಕ್ಕೆ ಯಾವ ಭಯ ಇಲ್ಲ, ದುಃಖದ ಟ್ರೇಸ್ ಬರೋದಿಲ್ಲ, ಅದರಿಂದಾಗಿನೆ ಡೋಂಟ್ ವರಿ, ಶುದ್ಧ ಆನಂದ. ಅದಕ್ಕೆ ದೇವರು ಸ್ತೋತ್ರ ಮಾಡಬೇಕಾದ್ರೆ ಟೀಕಾರಾಯರು ತತ್ವಪ್ರಕಾಶಕರು ಹೇಳ್ತಾರೆ, ಶುದ್ಧಾನಂದವರು ಸಂವಿದ್ವಿತಿ ಬಲ ಬಹುಲೋದಾರಿಗೆ ವಿರ್ಯಾದಿ ದೇಹಂ. ಶುದ್ಧವಾದ ಆನಂದ, ಶುದ್ಧವಾದ ಹಾಲಲ್ಲಿ ನೀರು ಸೇರಿಸಿಲ್ಲ ಅಂತೀವಲ್ಲ, ಹಾಗೆ ಎಷ್ಟೋ ಜನಕ್ಕೆ ಈ ಮಿಕ್ಸ್ ಮಾಡಿ ಹಾಲು ಕುಡಿದು ಕೂಡ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಹೋಗ್ತಾನೆ ಆಮೇಲೆ ಹಾಲು ಕೊಟ್ಟರೆ ಎಷ್ಟು ಮಿಕ್ಸ್ ಮಾಡಿದೆಯಪ್ಪ ಅಂತ ಕೇಳಬೇಕಾಗಿ, ಈಗ ಅಭ್ಯಾಸ ಆಗಿಬಿಟ್ಟಿತ್ತಲ್ಲ ಆ ಥರ. ಆದರೆ ನಮ್ಮದು ಆ ಶುದ್ಧವಾದ ಆನಂದ ಹಾಲು ಕೊಟ್ಟವ್ರಿಗೆ ಅರ್ಥ ಆಗಿದೆ, ಶುದ್ಧಾನಂದವರು ಸಂವಿತ್ ಓ ಆನಂದಮಯೋ ಅಭ್ಯಾಸ. ಬ್ರಹ್ಮನ ಆನಂದ ಅಪ್ರಾಕೃತ ಆನಂದ, ಸೊ ಜೀವನಾನಂದನ ಅಪ್ರಾಕೃತ ಆನಂದ. ಸೊ ಕ್ವಾಲಿಟಿ ವೈಸ್ ಇಬ್ಬರದು ಸೇಮ್, ಆದರೆ ಕ್ವಾಂಟಿಟಿ ವೈಸ್ ಸಿಕ್ಕಾಬಿಡಿ ಡಿಫ್ರೆನ್ಸ್, ಅದನ್ನೇನು ಮಾಡೋಕ್ಕಾಗೋದಿಲ್ಲ. ದೇರ್ಫೋರ್ ಆನಂದ ಸದೃಶಾನಂದ ಒಪ್ತೇವೆ ಹೊರತು ಸೇಮ್ ಆನಂದ ಒಪ್ಪದಿಲ್ಲ. ಹೇಳಿತಾ? ಸದೃಶಾನಂದ ಬೇರೆ, ಸೇಮ್ ಆನಂದ ಬೇರೆ. ದೇರ್ಫೋರ್ ಸ್ವರೂಪಾನಂದ ಒಪ್ಪಿದ್ದರಿಂದ ದುಃಖದ ಹೆಸರಿಲ್ಲ. ಇನ್ನು ಎರಡನೇದೀಗ ಸ್ವರೂಪ ದುಃಖದ ಹೆಸರಿಲ್ಲ, ಮತ್ತು ನಿತ್ಯವಾದ ಆನಂದ ನಮಗೆ ಬೇಕು. ಅದಕ್ಕೆ ಆಚಾರ್ಯ ಏನು ಹೇಳಿದರು, ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಹಿ ಶಬ್ದ ತನಾವೃತ್ತಿ ಹಿ ಶಬ್ದ. ಅದು ಸುಮ್ಮಸೂತ್ರ, ಇದು ಉಪನಿಷತ್ತು. ನಮ್ಮಲ್ಲಿ ಹೊಸ ಕಾನ್ಸೆಪ್ಟ್ ಒಂದು ಸಿಕ್ತು, ಏನು ಅಂದರೆ ಮೋಕ್ಷ ಅಂಬುದು ಎಟರ್ನಲ್ ಅಬೋರ್ಡ್ ಆಫ್ ಬ್ಲಿಸ್ ಅಂತ. ಎಟರ್ನಲ್ ಅಬೋರ್ಡ್ ಆಫ್ ಬ್ಲಿಸ್ ಬ್ಲಿಸ್ ಆದ್ದರಿಂದ ನಮಗೇನಾಗೋದಿಲ್ಲ, ಎಂದು ಆನಂದ ಮಿಸ್ ಆಗೋದಿಲ್ಲ. ದುಃಖ ಇಲ್ಲ, ಆನಂದ ಪರ್ಮನೆಂಟ್. ದುಃಖ ಇಲ್ಲ, ಆನಂದ ಪರ್ಮನೆಂಟ್. ಇಂಥ ಆನಂದ ಕಾನ್ಸೆಪ್ಟ್ ಕೊಟ್ಟಿದ್ದು ಬದ್ಧ ಸಿದ್ಧಾಂತ. ಇನ್ಯಾರಿಗೂ ಆನಂದದ ಬಗ್ಗೆ ಗೊತ್ತೇ ಇರಲಿಲ್ಲ, ಅದನ್ನು ಹೇಳಿ. ಇದು ಅರ್ಥ ಮಾಡ್ಕೊಂಡು ಬಿಟ್ಟರೆ ಇಂಥ ಆನಂದ ಇರೋ ಜಾಗನೇ ಮೋಕ್ಷ. ಅಲ್ಲಿಗೆ ಹೋಗೋದಾದರೆ ಓಕೆ. ಈಗ ಅರ್ಥ ಮಾಡ್ಕೊಳ್ಳಿ, ಯಾವ ಮೋಕ್ಷ ಕೇಳಿದಾಗಲೂ ನಿಮಗೆ ಏನನ್ಸೋದಿಲ್ಲ, ಹೋಗಬೇಕು ಅನಿಸೋದಿಲ್ಲ, ಸದ್ಯ ನಾವು ಹೋಗದಿದ್ದೇ ಒಳ್ಳೆಯದಾಯಿತು ಅಂತ ಅನ್ಕೊಂಡ್ಬಿಡುತ್ತೆ. ಆದರೆ ಆಚಾರ ಆನಂದ ಬಗ್ಗೆ ಕೇಳಿದಾಗ ಮಾತ್ರ ಏನಾಗುತ್ತೆ, ನಮಗಾಗ ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಅನ್ಸುತ್ತೆ. ಅದಕ್ಕೆ ಅವ್ರ ಮತ ಯಾವುದಕ್ಕೆ ಹತ್ರ ಬಂತು ಅಂದರೆ, ನಮ್ಮ ರಿಕ್ವೈರ್ಮೆಂಟ್ಗೆ ಹತ್ರ ಬಂತು. ಇನ್ಸ್ಟಿಂಕ್ಟ್ ಆಫ್ ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತೇವಲ್ಲ, ಅದನ್ನು ಅರ್ಥ ಮಾಡಿಕೊಂಡಾಗ ಮೋಕ್ಷ ಅಂದರೆ ನಮಗೇನು ಇದೆ, ಕಲು ಸುಖಮೇವ ಮೇಷ್ಯ ದುಃಖಂ ಮನಾಗಪಿ ಮಾಹುತ್ ಅಂತಿದೆ, ಅದು ಪೂರ್ತಿ ಸಿಗ್ತಕ್ಕಂಥ ಜಾಗವೇ ಮೋಕ್ಷ. ದೇರ್ಫೋರ್ ಅಲ್ಲಿಗೆ ಹೋಗಬೇಕು ಅಂತಾಯ್ತು. ಅರ್ಥ ಆಯ್ತಾ? ಅದು ವೆರಿ ಸಿಂಪ್ಲೆಸ್ಟ್ ಆನ್ಸರ್. ಅದು ಅದು ಸ್ಯಾಟಿಸ್ಫೈ ಮಾಡದೇ ಹೋದರೆ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ನಮಗೆ ಸುಖ ಬೇಕು ದುಃಖ ಬೇಡ ಅಂತ ಇರೋದ್ರಿಂದ ನೀವು ಹೇಳೋ ಮೋಕ್ಷದಲ್ಲಿ ಅದು ಇಲ್ಲ ಅಂದರೆ ಅಲ್ಲಿ ಹೋಗಲಿಕ್ಕೆ ತಯಾರಿಲ್ಲ. ಸೊ ಎಲ್ಲ ಮತಗಳು ಆ ಸ್ಥಿತಿ ಬಂದವು. ಅದರ ಆಚಾರ ಸಿದ್ಧಾಂತ ಮಾತ್ರ ಏನು ಹೇಳಿತು, ನಿಮಗೆ ನಿತ್ಯವಾದ ಆನಂದ ಇದೆ, ಸ್ವರೂಪದ ಆನಂದ ಇದೆ, ದುಃಖದ ಹೆಸರಿಲ್ಲ, ಯೋಚನೆ ಮಾಡಬೇಡಿ. ಅದಕ್ಕೆ ಆನಂದ ತೀರ್ಥ ಅಂತ ಹೆಸರಿನಲ್ಲೇ ಫಸ್ಟ್ ಟೈಮ್ ಸಿಗ್ತದೆ. ಗೊತ್ತಾಯ್ತಾ? ಆನಂದ ತೀರ್ಥ ಎಂಬ ಹೆಸರಿನಲ್ಲೇ ಉತ್ತರ ಸಿಕ್ಕಿದ್ರಿಂದ ಯಾವ ಯೋಚನೆ ಮಾಡೋ ಕಾರಣ ಇಲ್ಲ. ಆಮೇಲೆ ಪ್ರಶ್ನೆ ಬಂತು, ಎಲ್ಲ ಈಕ್ವಲ್ ಆನಂದ ಸಿಗುತ್ತಾ ಅಂತ ಕೇಳಿದ್ರೆ ಸಿಗೋದಿಲ್ಲ. ಎಂತ ಸಿಗುತ್ತೆ? ಅವರವರಿಗೆ ಪೂರ್ಣವಾದ ಆನಂದ ಸಿಗುತ್ತೆ. ಪೂರ್ಣವಾದ ಆನಂದ ಅಲ್ಲಿ ಬಿಡದವ್ರಿಗೆ ಕನ್ಫ್ಯೂಷನ್ ಆಯಿತು. ಮೋಕ್ಷ ಅಂದರೆ ಪೂರ್ಣಾನಂದ ಅಂತ ಹೇಳಿದ್ದೀವಿ. ಪೂರ್ಣಾನಂದ ಮೀನ್ಸ್ ಆಲ್ ಪೂರ್ಣ ಆರ್ ಈಕ್ವಲ್ ಆದ್ದರಿಂದ ದೇವರ ಆನಂದ ನಮಗೆ ಸಿಗುತ್ತೆ ಅಂತ ತಿಳ್ಕೊಂಬಿಟ್ಟು ಆಚಾರ್ಯ ಹೇಳ್ತಾರೆ, ಪೂರ್ಣತ್ವದಲ್ಲಿ ತಾರತಮ್ಯ ಇದೆ. ಇದು ಆಚಾರ್ಯ ಹೇಳಿದ ಮಾತು, ಇಸ್ ಹೈಲಿ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಪೂರ್ಣತ್ವದಲ್ಲಿ ತಾರತಮ್ಯ ಇದೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಇದು ಅರ್ಥ ಆಗಿದ್ದಿಲ್ಲ ಆದ್ರಿಂದ ಏನು ಮಾಡಿಬಿಟ್ರು, ಈಕ್ವಲ್ ಕ್ಲೇಮ್ ಈಕ್ವಾಲಿಟಿ ಕ್ಲೇಮ್ ಮಾಡಿದರು. ಒಂದು ಪೂರ್ಣತ್ವ ಬೇರೆ, ಸಾಮ್ಯ ಬೇರೆ. ಹೇಗೆ ಅಂದರೆ, ಒಂದು ಸ್ಮಾಲ್ ಸರ್ಕಲ್ ಇದೆ, ಅದು ಎಷ್ಟು ಪರ್ಸೆಂಟ್ ಸರ್ಕಲ್ ಅದು? ಸ್ಮಾಲೆಸ್ಟ್ ಸರ್ಕಲ್ ಇದೆ ಆಸೆ ಫುಲ್ ಸರ್ಕಲ್ ಹೋಗ್ತಾರೆ. ಸ್ಮಾಲೆಸ್ಟ್ ಸರ್ಕಲ್ ಇದೆ ಸಹ ಫುಲ್ ಸರ್ಕಲ್. ಒಂದು ಬಿಗ್ ಸರ್ಕಲ್ ಇದೆ, ಅದು ಕೂಡ ಏನದು? ಅದು ಸರ್ಕಲ್. ಎಂಥ ಸರ್ಕಲ್ ಅದು? ಪರ್ಫೆಕ್ಟ್ ಸರ್ಕಲ್. ಗೊತ್ತಾಯ್ತಾ? ಎನಿ ಸರ್ಕಲ್ ಇಸ್ ಪರ್ಫೆಕ್ಟ್, ಬಟ್ ಅದ್ರ ಇದೇನು ಈಕ್ವಲ್ ಅಲ್ಲ. ಏನು ಈಕ್ವಲ್ ಅಲ್ಲ? ಅದರ ರೇಡಿಯಸ್ ಈಕ್ವಲ್ ಅಲ್ಲ, ಅದ್ರ ಡಯಾಮೀಟರ್ ಈಕ್ವಲ್ ಅಲ್ಲ. ಅಟ್ ದಿ ಸೇಮ್ ಟೈಮ್ ಸರ್ಕಲ್ ಲ್ಯಾಸಸ್ ಪರ್ಫೆಕ್ಟ್. ಇದು ಗೊತ್ತಿಲ್ಲ ಬೇರೆಯವರು, ಇದು ಸೈನ್ಸ್ ಇದೆ. ಹೋಗ್ತಾನೆ, ಸ್ಮಾಲೆಸ್ಟ್ ಸರ್ಕಲ್ನಲ್ಲಿ ಅದ್ರ ಹೋಗ್ತಿ ಇದಕ್ಕೂ ಏರಿಯಾ ತಗೋತೀರಿ, ಏರಿಯಾ ಎಷ್ಟಿದೆ? ಲಿಮಿಟೆಡ್ ಏರಿಯಾ, ಬಿಗ್ಗರ್ ಸರ್ಕಲ್ ದೊಡ್ಡ ಏರಿಯಾ. ಸೊ ಗಾಡ್ ಸರ್ಕಲ್, ಗಾಡ್ಸ್ ಆನಂದ ಎಂಥದ್ದದ? ಕ್ವಾಂಟಿಟೇಟಿವ್ಲಿ ಪರ್ಫೆಕ್ಟ್, ಕ್ವಾಲಿಟೇಟಿವ್ಲಿ ಪರ್ಫೆಕ್ಟ್, ದೇರ್ ಫಾರ್ ಅದು ಇನ್ಕಂಪೇರಬಲ್. ನಮ್ಮದೆಲ್ಲ ಎಂಥದ್ದು ಅಂತ ಕೇಳಿದರೆ ಕ್ವಾಲಿಟೇಟಿವ್ ಪರ್ಫೆಕ್ಟ್ ಒಪ್ತೇವೆ, ಕ್ವಾಂಟಿಟೇಟಿವ್ಲಿ ಆಗಲ್ಲ. ಈಗ ನಮ್ಮ ಕ್ವಾಂಟಿಟಿ ಇರೋದೆಷ್ಟು? ಅಣುನ. ದೇರ್ ಫಾರ್ ಅಣುವರಣೀಯಾನ್ ಮಹತೋ ಮಹೀಯಾನ್, ದೇವರು ಅಣುವಿಗಿಂತಣು ಎರಡೂ ಆಗಿರೋದ್ರಿಂದ ಅವನ ಆನಂದ ಕಂಪೇರ್ ಮಾಡೋ ಆನಂದ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಆಲ್ ಪರ್ಫೆಕ್ಟ್ ಶುಡ್ ಬಿ ಈಕ್ವಲ್ ಅಂತ ತಿಳ್ಕೊಂಡ್ರು. ನಮ್ಗೆ ಅರ್ಥ ಆಯ್ತು ಸೈಂಟಿಫಿಕಲಿ, ಆಲ್ ಪರ್ಫೆಕ್ಟ್ ಸರ್ಕಲ್ಸ್ ಆರ್ ನಾಟ್ ಈಕ್ವಲ್. ಆಲ್ ಪರ್ಫೆಕ್ಟ್ ಸರ್ಕಲ್ಸ್ ಆರ್ ನಾಟ್ ಈಕ್ವಲ್ ಅಂದಮೇಲೆ ಆಲ್ ಜೀವಾಸೆಯಾಗಿ ಈಕ್ವಲ್ ಆಗ್ತಾರೆ? ಆಲ್ ಜೀವಾಸೆ ಈಕ್ವಲ್ ಅಲ್ಲ ಅಂದಮೇಲೆ ಗಾಡಿಗಾಗಿ ಈಕ್ವಲ್ ಆಗ್ತಾರೆ? ಅದು ಸಾಧ್ಯ ಇಲ್ಲ. ಅದಕ್ಕೇನೆ ಜೀವರಲ್ಲೂ ತಾರತಮ್ಯ ಇದೆ. ಸೊ ದೇವರ ತಾರತಮ್ಯ ಎಲ್ಲಿಗೆ ಎಂಡ್ ಆಯಿತು ಅಂದರೆ ಆನಂದ ತಾರತಮ್ಯ ಆಯಿತು. ಅರ್ಥ ಆಯ್ತು, ಜೀವರ ತಾರತಮ್ಯ ಇಜ್ ಕೊಟ್ಟು ಆನಂದದ ತಾರತಮ್ಯ. ಈ ಕೆಲಸದಲ್ಲಿ ದೊಡ್ಡದು ಕಡಿಮೆ ಅಂದರೆ ಒಂದೇ, ಸ್ಯಾಲ್ರಿ ವೇರಿ ಆಗುತ್ತೆ ಅಂದರೆ ಒಂದೇ. ಗೊತ್ತಾಯ್ತು, ಸ್ಯಾಲ್ರಿ ಸೇಮ್ ಆಗಿ ದೊಡ್ಡ ಕೆಲಸ ಕೆಲಸ ಏನಾರು ಹಾಕೊಂಡೋಗ್ಲಿ ಸ್ಯಾಲ್ರಿ ಒಂದೇ ಅಂತ ಹೇಳಿಬಿಡ್ತಿದ್ರು. ಯಾವಾಗ ನಾವು ದೊಡ್ಡ ಪ್ರಮೋಷನ್ ಅಂತ ಅಷ್ಟೇ ಏನಂತ ಏನಂತ ಅರ್ಥ? ಸಂಬಳ ಜಾಸ್ತಿ ಆಯಿತು ಅಂತ ಅರ್ಥ. ಪ್ರಮೋಷನ್ ಶಬ್ದಕ್ಕೆ ಏನರ್ಥ? ಸಂಬಳ ಜಾಸ್ತಿ ಆಯಿತು ಅಂತ ಅರ್ಥ. ಇವರು ತಾರತಮ್ಯ ಜಾಸ್ತಿ ಅಂದರೆ ಏನರ್ಥ? ಆನಂದ ಜಾಸ್ತಿ ಅಂತ ಅರ್ಥ. ರುದ್ರದೇವರಿಗಿಂತ ವಾಯುದೇವರು ದೊಡ್ಡವರು ಅಂದರೆ ಏನರ್ಥ? ಆನಂದ ಜಾಸ್ತಿ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಅದು ಇಂದ್ರದೇವರಿಗಿಂತ ರುದ್ರದೇವರು ದೊಡ್ಡವರು ಅಂದರೆ ಏನರ್ಥ? ಇಂದ್ರದೇವರ ಆನಂದಕ್ಕಿಂತ ರುದ್ರ ಆನಂದ ದೊಡ್ಡದು ಅಂತ ಅರ್ಥ. ಹೋಗ್ತಾನೆ, ಅದೇ ತೈತ್ರಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಆನಂದ ತಾರತಮ್ಯವನ್ನು ಹೇಳ್ತಾರೆ. ಒಬ್ಬರು ಕೆಳಗಿನವರ ಆನಂದಕ್ಕಿಂತ ಮೇಲಿನವರ ಆನಂದ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಇದು ಸಿಂಪಲ್ ಥಿಯರಿ. ಇದನ್ನು ಪೂರ್ತಿ ಹೇಳ್ತಾರೆ ಆಚಾರ್ಯ ಒಬ್ಬರೇ, ಬೇರೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡ್ಬಿಟ್ಟು. ಎಲ್ಲರೂ ಒಂದೇ ಆಗೋದಾದರೆ ಈಗ ಕಷ್ಟಪಡ್ಬೇಕಾಗಿ. ಎಲ್ಲರ ಆನಂದ ಒಂದೇ ಆನಂದ ಆಗೋದಾದರೆ, ಉದಾಹರಣೆಗೆ ಅವ್ರು ಗುರುಗಳಿದ್ದಾರೆ ಪಾಪ ವಿಶಿಷ್ಟಾದ್ವೈತಕ್ಕೆ, ಅವ್ರಿಗೆ ಸಿಗೋ ಆನಂದನೂ ಅದೇನೆ, ಈ ಲಾಸ್ಟ್ ಬೆಂಚ್ ಶಿಷ್ಯರಿಗೆ ಸಿಗೋ ಆನಂದನೂ ಅದೇನೆ. ಅವಾಗ ಎಲ್ಲರೂ ಯಾವ ಲೈಕ್ ಮಾಡ್ತಾರೆ ಜನರಲ್ಲಿ? ಲಾಸ್ಟ್ ಬೆಸ್ಟ್ ಶಿಷ್ಯ ಆಗದೆ ವಾಸಿ, ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ. ಹೋಗ್ತಾನೆ ಆಚಾರ್ಯ ಮಾತು ಹೇಳ್ತಾರೆ, ಸಾಧನಶ್ಚ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೆಯು. ನಿಮ್ಮ ಸಾಧನ ಯಾವಾಗ ಹೆಚ್ಚೆಚ್ಚಾಗ್ತಾ ಹೋಗುತ್ತೋ ಸಿದ್ಧಿ ಏನಾಗಬೇಕಾಗ? ಜಾಸ್ತಿ ಆಗಲೇಬೇಕು. ನೀವು ತಾರತಮ್ಯ ಹೇಳ್ತೀರಿ, ಸಾಧನದ ತಾರತಮ್ಯ ಒಪ್ತಾರೆ ತಮಾಷೆ ಅಂದರೆ, ಇದರಲ್ಲಿ ತಾರತಮ್ಯ ಇಲ್ಲ ಅಂತ. ಇದ್ಯಾವ ಲೆಕ್ಕ ಇದು? ಸಾಧನದ ತಾರತಮ್ಯ ಒಪ್ಪಿದ ಮೇಲೆ ಸಿದ್ಧಿಯ ತಾರತಮ್ಯ ಒಪ್ಪಲೇಬೇಕು. ಅದನ್ನ ಯಾಕೆ ಒಪ್ಪಲಿಲ್ಲ? ನಮ್ದೆಲ್ಲ ಕಲ್ಪನೆ ಅಲ್ಲ, ಎಲ್ಲ ವೇದವಾಕ್ಯಗಳು. ದೇವ ಏನಾಗ್ತಾನೆ ಈಗ, ಜೀವ ಏನಾಗ್ತಾನೆ ಅಂದರೆ, ನಚ ಪುನರಾವರ್ತತೆ, ಆನಂದವನ್ನು ಹೊತ್ತಾನೆ. ಯದಾ ಪಶ್ಯ ಪಶ್ಯತೆ ರುಗ್ಮ ವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಗೊತ್ತಾಯ್ತಾ? ಆನಂದಮಯೋ ಅಭ್ಯಾಸ, ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ. ಇವೆಲ್ಲ ಅರ್ಥ ಮಾಡಿಕೊಡ್ತಾರೆ. ಜೀವನಿಗೆ ಸ್ವರೂಪದಲ್ಲೇ ಏನಿದೆ, ಮೂಲತಃ ಪ್ರತಿಯೊಬ್ಬ ಸಜ್ಜೀವನದ ಸ್ವರೂಪದಲ್ಲಿ ಏನಿದೆ ಅಂದರೆ ಆನಂದ ಇದೆ. ಇದು ಇಂಪಾರ್ಟೆಂಟ್, ನೆನಪಿರಬೇಕು. ಪ್ರತಿಯೊಬ್ಬ ಜೀವನದಲ್ಲಿ ಇನ್ಹೆರೆಂಟ್ ಆನಂದ ಇದೆ. ಬಲಂ ಆನಂದ ಓಜಶ್ಚ ಸಹೋ ಜ್ಞಾನಂ ಅನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವೆಜ್ಜಂತೆ ಪರಮಾದ್ವಿಭೋಹು. ಪ್ರತಿಯೊಬ್ಬ ಸಾತ್ವಿಕ ಚೇತನದಲ್ಲಿ ಬಲ ಮೊದಲಾದ ಗುಣಗಳಿವೆ, ಪ್ರತಿಯೊಬ್ಬ ಸಾತ್ವಿಕನಲ್ಲಿ ಇವೆ. ಬಟ್ ಹೇಗಿದೆ ರಿಲೇಷನ್? ಇದೆ ತಾರತಮ್ಯ ಕ್ರಮದಲ್ಲಿದೆ. ಮುಕ್ತಿ ಅಂದರೆ ಏನು ಆಗಿದ್ರೆ? ಸಂಸಾರ ಅವಸ್ಥೆಯಲ್ಲಿ ಬ್ಲಾಕ್ ಆಗಿದೆ, ಸಂಸಾರ ಅವಸ್ಥೆಯಲ್ಲಿ ಬ್ಲಾಕ್ ಆಗಿದೆ. ಆ ಬ್ಲಾಕೇಜ್ ತೆಗೆದುಬಿಟ್ರೆ ರಿಲೀಸ್ ಆಗುತ್ತೆ. ದಟ್ ಈಸ್ ಮೋಕ್ಷ ಅಷ್ಟೆ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಇವತ್ತು ನಮಗೇನಿದೆಯೋ ಅದು ಮುಚ್ಚೋಗಿದೆ, ಅದು ಹೊರಗೆ ಬರೋದೇ ಮೋಕ್ಷ ಅಂತ ಕರೀತಾರೆ. ಸೊ ಅದಕ್ಕೆ ಸ್ವರೂಪಾನಂದ ಆವಿರ್ಭಾವ ಮೋಕ್ಷ. ಆವಿರ್ಭಾವ ಅಂದ್ರೆ ಏನು? ಇಂಪ್ಲಿಸಿಟ್ ಇರೋದು ಏನಾಗಬೇಕದು? ಎಕ್ಸ್ಪ್ಲಿಸಿಟ್ ಆಗಬೇಕು ಅಷ್ಟೇ. ಅಷ್ಟಕ್ಕೆ ಮೋಕ್ಷ ಅಂತ ಕರೀತಾರೆ. ಇದು ಸಾಧನೆ ಅಷ್ಟೇ. ಬಾವಿ ತೋಡೋದು ಅಂದ್ರೆ ಏನು? ಒಳಗೆ ನೀರಿದೆ, ಹೊರಗೆ ಬರ ಮಾಡೋದು, ಅದೇ ಬಾವಿ ತೋಡು ಅಷ್ಟೇ. ಸಂಸಾರ ಅಂದ್ರೆ ಹಾಗೆ ನಮ್ಮ ಜೀವನದಲ್ಲಿ ಆನಂದ ಅಭಿವ್ಯಕ್ತ ಆಗ್ತಾ ಹೋಗುದು. ಅದು ಯಾವುದರಿಂದ ಆಗುತ್ತೆ? ಜ್ಞಾನದಿಂದ ಆಗುತ್ತೆ. ಅರ್ಥ ಆಯ್ತಾ? ನೀವು ಶಾಸ್ತ್ರ ಓದ್ತೀರಿ, ಜ್ಞಾನ ಬಂತು, ಏನಾಗುತ್ತೆ ಮನಸ್ಸಿಗೆ? ಆನಂದ ಸಿಗ, ಅದೇ ರೀತಿ ಆನಂದ ಪಟ್ಟು ಪಟ್ಟು ಕೊನೆಗೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಕೇಳಿದರೆ ಅಪರೋಕ್ಷ ಜ್ಞಾನ ಬಂದ ಪೂರ್ಣ ಆನಂದ ಸಿಕ್ಕಿಬಿಡುತ್ತೆ. ದಟ್ ಈಸ್ ಅದು ಮೋಕ್ಷದ ಹತ್ತಿರ ಬರ್ತೀರ. ಇನ್ನು ಸ್ಟಿಲ್ ಮೋಕ್ಷ ಅಲ್ಲ, ಅಲ್ಲಿ ಹೋದ ಮೋಕ್ಷ ಆಗುತ್ತೆ ಅಷ್ಟೇ. ಸೊ ಆನಂದ ಕೊಡೋದು ಯಾವುದು ಅಂತ ಆಯ್ತು, ಈಗ ಜ್ಞಾನ ಆನಂದ ಕೊಡುತ್ತೆ. ದೇರ್ಫೋರ್ ಏನು ಯಾವುದು ಪ್ರಯತ್ನ ಪಡ್ಬೇಕು ನಾವೀಗ? ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೇನೆ ಕರ್ಮಣ ಜ್ಞಾನ ಮಾತನೋತಿ ಆಮೇಲೆ ಜ್ಞಾನೇನ ಅಮೃತೀ ಭವತಿ ಅಂತ ಹೇಳಿ. ಇದು ಸಿಂಪಲ್. ಇದು ಅರ್ಥ ಮಾಡಿಕೊಂಡಾಗ ನಮ್ಗೆ ಯಾವ ಕನ್ಫ್ಯೂಷನ್ ಇಲ್ಲ. ಮಧ್ವ ಸಿದ್ಧಾಂತದ ಕಾನ್ಸೆಪ್ಟ್ ಆಫ್ ಮೋಕ್ಷ ಅಂಬೋದೇನು ಅಂದರೆ ಎಲ್ಲರೂ ಬಯಸ್ತಕ್ಕಂಥ ಮೋಕ್ಷದ ಫುಲ್ ರಿಕ್ವೈರ್ಮೆಂಟ್ಸ್ ಅದರಲ್ಲಿದೆ. ಗೊತ್ತಾಯ್ತಾ? ಬೇರೆ ಯಾರು ಮೋಕ್ಷದಲ್ಲೂ ಅದಿಲ್ಲ. ದೇರ್ಫೋರ್ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಮೋಕ್ಷ ಅಂದ್ರಿದ್ದೇನೆ. ಮೊದಲು ಮೋಕ್ಷ ಅಂತ ಜನ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ? ಎಲ್ಲ ವಯಸ್ಸಾದವರು, ಹಣ್ಣಣ್ಣು ಮುದುಕರು, ವ್ರತ ಉಪವಾಸ ಮಾಡಿದವರೆಲ್ಲ ಡಂಪ್ ಆಗಿಬಿಡ್ತಾರೆ ಒಂದು ಕಡೆಗೆ. ದಟ್ ಈಸ್ ಮೋಕ್ಷ. ಒಂದು ಗುಡ್ ಓಲ್ಡೇಜ್ ಹೋಮ್ ಇದ್ದಾಗತ್ತೆ, ಓಲ್ಡೇಜ್ ಹೋಮ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಮೋಕ್ಷಕ್ಕೆ ಹೋಗ್ತೀನಿ, ಹೋಗಿ ನಮಗೇನು ಅರ್ಜೆಂಟ್ ಇಲ್ಲ, ನೀವು ಬೇಕಾದ್ರೆ ಹೋಗ್ರಿ ಅಂದ್ಬಿಡ್ತಾರೆ. ಅರೆ ಮೋಕ್ಷ ಅಂದ್ರೆ ಏನಂತ ಗೊತ್ತಾದ್ಮೇಲೆ ಮಾತ್ರ ಏನು ಮಾಡ್ತಾರಾಗ? ನೀವು ಇಲ್ಲೇ ಕೂತ್ಕೊಂಡು ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು. ಅದು ಪ್ರವಚನ ಹಾಗೆ ತಿಳ್ಕೊಂಡು ಜನಗಳೆಲ್ಲ ಕೂಡ ಪ್ರವಚನ ಅಂದ್ರೆ ಏನು, ಟೈಮ್ ಪಾಸ್ ಇದ್ದಾಗ ಮನೇಲಿ ಬಯಸ್ಕೊಂಡು ಕೂತಿರ್ತಾರೆ, ಇಲ್ಲಿ ಬಂದು ಫ್ರೀ ಆಗಿ ರಿಲೀಫ್ ಮಾಡ್ಕೊಂಡು ಹೋದ್ರೆ ಅಷ್ಟೇ, ಇಲ್ಲಾರು ಬಯೋದಿಲ್ವಲ್ಲ ಅಷ್ಟೇ ಅಷ್ಟೇ ಅವ್ರಿಗೆ ಯೋಚನೆ. ಆದರೆ ಟೈಮ್ ಪಾಸ್ ಪ್ರವಚನ ಅಂತ ತಿಳ್ಕೊಂಡು ಎಷ್ಟು ತಪ್ಪು, ಓಲ್ಡ್ ಏಜ್ ಗೃಹ ಅಂತ ತಿಳ್ಕೊಂಡು ಮೋಕ್ಷ ಅಂತೇಳಿ ಅಷ್ಟೇ ತಪ್ಪು. ಪ್ರವಚನ ಸರಿಯಾಗಿ ಕೇಳಿದ ಮೇಲೆ ಏನು ಮಾಡ್ತಾರೆ ಆಮೇಲೆ, ಯಂಗ್ ಪೀಪಲ್ ತಾವೇ ಮುಂದೆ ಬಂದು ಕೂತ್ಬಿಡ್ತಾರೆ, ನೀವು ಹೋಗಿ ನಾವು ಕೇಳ್ತೇವೆ ಅಂತ ಹೇಳ್ತಾರೆ. ಆ ಟೈಪ್ ಮೋಕ್ಷನೂ ಹಾಗೆ, ಮೋಕ್ಷದ ಕಾನ್ಸೆಪ್ಟ್ ಅರ್ಥ ಆದಮೇಲೆ ನಮಗೆಲ್ಲ ಏನು ಬೇಕನ್ಸುತ್ತಾಗ, ಮೋಕ್ಷ ಬೇಕು ಅಲ್ಲ, ಬೇಕೇ ಬೇಕು ಅನ್ಸುತ್ತೆ. ಅವಾಗ ಏನು ಮಾಡ್ತಾನೆ, ನ್ಯಾಚುರಲಿ ಸಾಧನೆ ಮಾಡ್ತಾನೆ. ಸಾಧನೆ ಅಂದ್ರೇನು, ಶಾಸ್ತ್ರ ಓದೋದು, ವ್ರತ ಉಪವಾಸ ಮಾಡೋದು, ಸಾಧನೆ ಎಲ್ಲರೂ ಮಾಡ್ತಾರೆ. ಇವತ್ತು ಯಾತಕ್ಕೆ ಮಾಡ್ತಾ ಇಲ್ಲ ಅಂದರೆ ಮೋಕ್ಷದ ಕಾನ್ಸೆಪ್ಟೇ ಗೊತ್ತಾಗಿಲ್ಲ ಫಸ್ಟ್ ಅವ್ರಿಗೆ. ವಾಟ್ ಈಸ್ ಮೋಕ್ಷ ಅಂತ ಗೊತ್ತಾಗಿಲ್ಲ. ಮೋಕ್ಷ ಏನದು ಗೊತ್ತಾದ್ಮೇಲೆ ಏನು ಮಾಡ್ತಾನೆ, ತಕ್ಷಣನೇ ಸಾಲ್ವ್ ಮಾಡ್ತಾನೆ. ಅದಕ್ಕೆ ನಾವು ಫಸ್ಟ್ ಏನು ಹೇಳಬೇಕು, ಯಾವಾಗಲೂ ಮೋಕ್ಷನ ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ ನಾವು ಸಮುದ್ರದಲ್ಲಿ ಏನು ಮಾಡಿಬಿಟ್ಟಾರೆ, ಒಂದು ಸರ್ಗ ಪೂರ್ತಿ ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ, ಜನ ಓದಿ ಅದು ಇಷ್ಟಪಡಲಿ ಅಂತ ಇಷ್ಟಿದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಕೊನೆಯ ಅಧ್ಯಾಯಕ್ಕೆ ಏನಂತ ಹೆಸರಿದೆ, ಫಲಾಧ್ಯಾಯ. ಫಲ ಕೇಳಿದ್ಮೇಲೆ ಏನು ಮಾಡ್ತಾರೆ, ಓದ್ತಾರೆ. ಈಗ ಜಾಬ್ ಅಪ್ಲೈ ಮಾಡ್ತೀರ, ಫಸ್ಟ್ ಏನು ಮಾಡ್ತೀರಿ, ಸ್ಯಾಲ್ರಿ ನೋಡ್ತೀರಿ ಫಸ್ಟ್. ಸ್ಯಾಲ್ರಿ ನೋಡಿದ ತಕ್ಷಣ ಹಾಗಿದ್ರೆ ಆಮೇಲೆ ಇದು ನೋಡ್ಬೋದು, ಆ ಜನ ಕೆಲಸ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸ್ಯಾಲ್ರಿ ಮೇಲೆ ಕೆಲಸದ ಯೋಗ್ಯತೆ ಡಿಪೆಂಡ್ ಮಾಡೋ ಹಾಗೆ ಆನಂದದ ಮೇಲೆ ನಾವು ಯೋಚನೆ ಮಾಡ್ಬೇಕು. ಅದನ್ನು ಅರ್ಥ ಮಾಡಿಕೊಂಡ್ರೆ ಮೋಕ್ಷದ ಕಾನ್ಸೆಪ್ಟು ಬಹಳ ಸುಲಭ. ಮಕ್ಕಳಿಗೆ ಮೋಕ್ಷದ ಬಗ್ಗೆ ಹೇಳಿದ ಮೇಲೆ ಇನ್ನೇನು ಮಾಡಿದ್ರು ಬಿಡೋದಿಲ್ಲ, ಬೇಕೇ ಬೇಕು ಅಂತ ಇಷ್ಟಪಡುತ್ತೆ. ಆ ಪ್ರಹ್ಲಾದನಿಗೆ ಅಷ್ಟೆಲ್ಲ ಹಿಂಸೆ ಮಾಡಿದ್ರು ಕೂಡ ಯಾಕೆ ಬಿಡಲಿಲ್ಲ, ಆ ಮೋಕ್ಷದ ಕಾನ್ಸೆಪ್ಟ್ ತಲೆಯಲ್ಲಿತ್ತ ಆತನಿಗೆ. ಅದಕ್ಕೆ ಯಾವ ಹಿಂಸೆ ಮಾಡೋದು, ಒಳ್ಳೆ ಓದ ಹುಡುಗ ಇರ್ತಾನೆ, ಫಸ್ಟ್ ರ್ಯಾಂಕ್ ಬಂದಿರುತ್ತೆ ಯಾವ್ದು ಪಿ ಯು ಸಿಯಲ್ಲಿ, ಕೆಲಸ ಸೇರು ಏನು ಮಾಡೋ ಸೇರಲ್ಲ ಅವನು. ಯಾತಕ್ಕೆ, ಅವನೇನು ಅರ್ಥ ಆಗಿದೆ, ಮುಂದೆ ಅದು ಏನು ಉಪಯೋಗ ಇದೆ ಗೊತ್ತಿದೆ. ಕೊನೆ ತೀರ ಬಂದ್ರೆ ಓಡೋಗ್ಬಿಡ್ತಾನ, ಅವ್ನು ಬಿಡೋದಿಲ್ಲ, ಓಡೋಗೋಗ್ತಾನೆ. ಯಾತಕ್ಕೆ, ಅದು ಮಿಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅವನು. ಅರ್ಥ ಆಯ್ತಾ? ಯಾಕೆಂದ್ರೆ ಮುಂದಿನ ಪ್ರಾಸ್ಪೆಕ್ಟ್ಸ್ ಗೊತ್ತಿದ್ದವನಿಗೆ ತ್ಯಾಗ ಮಾಡಲಿಕ್ಕೆ ಬರೋದು. ಪ್ರಹ್ಲಾದನಿಗೆ ಗೊತ್ತಿತ್ತಾ ಆದ್ರಿಂದ ಎಷ್ಟು ಹಿಂಸೆ ಕೊಟ್ಟರೆ ಏನು ಮಾಡಿದೆ, ಹಿರಣ್ಯಕಶಿಪುವನ್ನು ಪ್ರೊಟೆಸ್ಟ್ ಮಾಡಿದ್ದೆ ಹೊರತು ಸರೆಂಡರ್ ಆಗಲಿಲ್ಲ. ನಾವ್ಯಾಚೆ ಸರೆಂಡರ್ ಆಗಿಬಿಡ್ತೀವಿ ಅಂತ ಕೇಳಿದ್ರೆ ನಮಗೆ ಅದೇ ಫೈನಲ್, ಹಿರಣ್ಯಕಶಿಪುವೇ ಫೈನಲ್ಲು. ನರಸಿಂಹ ಫೈನಲ್ ಆಗ್ತದೆ, ಹಿರಣ್ಯಕಶಿಪು ಫೈನಲ್ ಆಗಬಾರ್ದು. ಯಾರು ಫೈನಲ್ ಆಗಬೇಕು? ನರಸಿಂಹ ಫೈನಲ್ ಆಗ್ತದೆ. ಹಿರಣ್ಯಕಶಿಪುವಿನ ಫೈನಲ್ ಆದರೆ ಕತೆ ಮುಗಿದೋಯ್ತು, ಗೊತ್ತಾಯ್ತಾ? ಹೋಟೆಲೇ ಫೈನಲ್ ಆಗಿಬಿಟ್ರೆ ಎಷ್ಟು ತಪ್ಪಾಗುತ್ತೆ? ನಿಜವಾಗಲೂ ಫೈನಲ್ ಆಗಬೇಕಾದ್ದು ದೇವರ ಆರಾಧನೆ, ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ. ಈ ಮೋಕ್ಷ ಗೊತ್ತಾದ ಮೇಲೆ ಕೊಡೋನು ಯಾರು ಅಂತ ಪ್ರಶ್ನೆ ಬರುತ್ತೆ. ಯಾರು ಮೋಕ್ಷ ಕೊಡ್ತಾರೆ? ಆಗ ಆಚಾರ್ಯ ಹೇಳುತ್ತಾರೆ, ಮೋಕ್ಷ ಕೊಡೋ ಶಕ್ತಿ ಬಿರೋದು ಯಾರಿಗೆ ಅಂದರೆ ದೇವರಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ. ಉತ್ಪತ್ತಿ ಸಂಹಾರವು ನೀತಿ ಜ್ಞಾನಮಾವೃತಿ ಬಂಧ ಮೋಕ್ಷವಿಚ ಪುರುಷಾತ್ ಯಸ್ಮಾತ್ ಸಹರಿರೇ ಕರಾಟ್. ಮೋಕ್ಷ ಕೊಡ್ತಕ್ಕಂಥ ದೇವರು ಒಬ್ಬನೇ ಒಬ್ಬನು, ನಾರಾಯಣ ಒಬ್ಬನೇನೆ. ಅದು ತುಂಬ ಕಥೆಗಳು. ಗಂಟ ಕಂಡ್ರು ಭಾರಿ ಪ್ರಯತ್ನ ಪಟ್ಟರು, ಪಾಪ ರುದ್ರ ಆರಾಧನೆ ಮಾಡಿದರು, ಅವ್ರು ಪ್ರತ್ಯಕ್ಷರಾದರು. ಏನು ಬೇಕು ಅಂತ ಕೇಳಿದರು, ಮೋಕ್ಷ ಬೇಕು ಅಂದರು. ಛೇ, ತಪ್ಪು ತಿಳ್ಕೊಂಡಿದ್ದೀರಿ, ನಾನು ಮೋಕ್ಷ ಕೊಡೋ ದೇವರಲ್ಲ ಅಂತೇಳಿ. ಮೋಕ್ಷ ಕೊಡೋ ದೇವರಲ್ಲ, ಅವ್ರಿಗೆ ಗಾಬರಿ ಆಯ್ತು. ಹಾಗೆ ಮೋಕ್ಷ ಯಾರು ಕೊಡ್ತಾರೆ? ಸರ್ವೇಶ ಮುಕ್ತಿದಾತ ಹಿ ವಿಷ್ಣುರೇವರ ಸಂಶಯ, ವಿಷ್ಣು ಮೋಕ್ಷ ಕೊಡ್ತಾನೆ ಅಂತೇಳಿದರು. ಎಲ್ಲಿದ್ದಾರೆ ವಿಷ್ಣು ಅಂದರೆ, ಕೃಷ್ಣರಾಗಿ ಅವತಾರ ಮಾಡಿದ್ದಾರೆ ಅಂತೇಳಿದರು. ಎಲ್ಲಿ ಈಗೆಲ್ಲಿದ್ದಾರೆ, ದ್ವಾರಕೆಯಲ್ಲಿದ್ದಾನೆ ಅಂದರು. ನೋಡಕ್ಕೆ ಹೋಗ್ತೀವಿ ಅಂತ ಹೋದ್ರಾಗೆ ತಿಳಿತಾ, ದಾರಿಯಲ್ಲಿ ಕೃಷ್ಣ ಕಂಡ ಸದ್ಗತಿ ಹೊರಟು. ಗೊತ್ತಮ್ಮ, ದೇವ್ರ ಪೂಜೆ ಮಾಡೋ ಬುದ್ಧಿ ಯಾವಾಗ ಬರುತ್ತೆ ಅಂದರೆ, ಮೋಕ್ಷ ಬೇಕು ಅಂತ ಗೊತ್ತಾದ್ರೆ ಬುದ್ಧಿ ಬರುತ್ತೆ. ಮೋಕ್ಷ ಬೇಕು, ಮೋಕ್ಷ ಕೂಡ ನಾರಾಯಣ. ಅವ ಏನು ಮಾಡಬೇಕು ಈಗ? ಅವ್ನು ಪೂಜೆ ಮಾಡಬೇಕು, ಅವನಿಗೋಸ್ಕರ ಎಲ್ಲ ಅರ್ಪಣೆ ಮಾಡಬೇಕು ನಾವೀಗ. ಪ್ರಾಣಾಯಾಮ ವಾಸುದೇವಂ ಅಷ್ಟೇ. ಆ ಕಾನ್ಸೆಪ್ಟ್ ಇಲ್ಲದೆ ಪ್ರಾಣಾಯಾಮ ವಾಸ್ತವ ಅರ್ಥ ಆಗೋದಿಲ್ಲ. ಆ ವಾಸ್ತವದ ನಾವೇನು ಮಾಡೋಣ ಅನ್ಸುತ್ತೆ ನಮಗೆ, ಅದು ಗೊತ್ತಾದರೆ ಲೆವೆಲ್ಸ್ ಗೊತ್ತಾಗಿ ಅರ್ಥ ಆಯ್ತು. ಯಾರೋ ಬಂದಿರೋ ನಮಸ್ಕಾರ ಮಾಡಿದರೆ ಮಾಡೋದಿಲ್ಲ, ನಮಸ್ಕಾರ ಮಾಡೋದಿಲ್ಲ. ಯಾರು ಗೊತ್ತೇನಯ್ಯ ಈ ಕೆಲಸ ಬೇಕು ಅಂತ ಒದ್ದಾಡ್ತಿದ್ದೀಯಲ್ಲ, ಆ ಕಂಪ್ನಿ ಮ್ಯಾನೇಜರ್ ಇವನೇಂದ್ರೆ ಏನು ಮಾಡ್ತಾರೆ? ನಮಗೆ ಬೇಡ ಅಂದ್ರೆ ಎರಡಕ್ಕೆ ಅದು ಅಪ್ ಮಾಡ್ಕೊಂಡ್ಬಿಡ್ತಾರೆ. ಹೋಗ್ಬಿಟ್ಟೆ ಅದಕ್ಕೆ ಕೆಲಸ ಅವನಿಂದ ಆಗುತ್ತೆ ನಮಗೆ, ಅದು ಅರ್ಥ ಆಗುತ್ತೆ. ಆಗ ಬಿಡೆ ನಿನ್ನ ಪಾದವ ಬಿಂಕವಿದೇಕು ಅಂತ ಹೇಳ್ತಾರೆ, ಹಾಗೆ ಶುರುವಾಗುತ್ತೆ. ಇವತ್ತು ದೇವರನ್ನ ಹಿಡಿಸಬೇಕು ಅಂತಿದ್ರೆ ಮೋಕ್ಷದ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ದಿಸ್ ಈಸ್ ರಿಯಲ್ ಮೋಕ್ಷ. ಆ ಮೋಕ್ಷ ಗೊತ್ತಾಯ್ತು ಅಂದರೆ ಏನು ಮಾಡಿದ್ರು ಬಿಡೋದಿಲ್ಲ, ಒಳ್ಳೇದಾಗ ಕೆಟ್ಟದ್ದು ಮಾಡಬೇಡ, ಯಾಕೆ ಮೋಕ್ಷ ಡಿಲೇ ಆಗುತ್ತೆ. ಇದು ಯಾರೋ ಹೊಡಿಲಕ್ಕೆ ಹೋದ, ನಾವು ಮಾಡಬೇಡ ಮೋಕ್ಷ ಡಿಲೇ ಆಗುತ್ತೆ, ಅರ್ಥ ಆಯ್ತಾ? ತಕ್ಷಣ ಬಿಟ್ಬಿಡ್ತಾರೆ. ಏನೋ ತಿನ್ನಕ್ಕೆ ಹೋದ, ಮೋಕ್ಷ ಡಿಲೇ ಆಗುತ್ತೆ, ಮತ್ತೆ ಬಿಟ್ಬಿಡ್ತಾರೆ. ನಮ್ಮ ಗುರಿ ಒಂದೇ, ಮೋಕ್ಷ ಡಿಲೇ ಆಗಬಾರ್ದು. ಮೋಕ್ಷ ಸಿಗಲೇಬೇಕು, ಫಾಸ್ಟಾಗಿ ಸಿಗಬೇಕು. 12 ಗಂಟೆಗೆ ಮಕ್ಕಳು ಊಟಕ್ಕೆ ಏನೋ ತಿಂಡಿ ಕೇಳ್ತಾರೆ, ಊಟ ಲೇಟ್ ಆಗುತ್ತೆ, ಸುಮ್ಮನೆ ಸುಮ್ಮನೆ ಕೂಡುತ್ತೆ. ಅದಕ್ಕೆ ತಕ್ಷಣ ಏನು ಮಾಡ್ತಾರೆ, ಸುಮ್ಮನೆ ಕೂತ್ಬಿಡ್ತಾರೆ. ಈ ತಿಂಡಿ ತಿನ್ನಿ 2 ಗಂಟೆಗೆ ಮತ್ತೆ 2 ಗಂಟೆ ಲೇಟ್ ಆಗುತ್ತೆ ಊಟ, ಹೋಗ್ತಾನೆ. ಸೊ ಊಟದ ಕಾನ್ಸೆಪ್ಟ್ ಇದ್ದೊಂದು ತಿಂಡಿ ಬೇಡ ಅಂತಾನೆ. ಹೇಗೋ ತಿಂಡಿ ಅಂದರೆ ಫಲ, ತಿಂಡಿಯ ಫಲಹಾರ ಫಲ. ಸೊ ಫಲ ಬೇಡ ಅಂದರೆ ಮೋಕ್ಷ ಬೇಗ ಸಿಗುತ್ತೆ. ಇದು ಗೊತ್ತಾದ ಮೇಲೆ ನಾವು ಕರ್ಮಾಚರಣೆ ಮಾಡೇ ಮಾಡ್ತೇವೆ, ಫಲ ಕೇಳೋದು ಬಿಟ್ಟುಬಿಡ್ತೇವೆ. ಫಲ ಕೇಳೋದಿಲ್ಲ, ಫಲ ಕೇಳಿದ ತಕ್ಷಣ ಯಾರ್ದ ಮನೆಗೆ ಹೋಗಿರ್ತಾನೆ, ಅವ್ರು ಹೇಳಿದ್ದು ಅವ್ರ ಮನೆಗೆ ಹೋಗಿ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು, ಹೋಗಿರ್ತಾನೆ. ಅವರು ತಿಂಡಿ ತಿಂತೀಯ ಅಂತಾರೆ, ಬೇಡ ಸರ್ ಅಂತಾರೆ. ಯಾಕೆ ತಿಂಡಿ ತಿಂದು ಕೂತ್ಬಿಟ್ಟು ಇವತ್ತು ಎಲ್ಲ ಹೋಗಿಬಿಟ್ರೆ ಕಷ್ಟ ಆಮೇಲೆ ಅವರು, ಅದಕ್ಕೆ ಬೇಡ ನಂಗೆ ಕೆಲಸ ಬೇಕು ಅಂತ. ಊಟ ಮಾಡ್ತೀಯ? ಇಲ್ಲ ಇಲ್ಲ, ಕೆಲಸ ಬೇಕು ಅಂತ. ಆ ಕೆಲಸ ಕೊಟ್ಟರೆ ಊಟ ತಿಂಡಿ ಎರಡೂ ಮಾಡ್ತಾನೆ. ಅದು ಸಬ್ಸ್ಟಿಟ್ಯೂಟ್ ಆದರೆ ಡೋಂಟ್ ವಾಂಟ್. ಏನು ಬೇಕು ನನಗೀಗ? ನಾನು ಬರೀ ಕೆಲಸನೇ ಬೇಕು. ಈ ಹಠ ಹಿಡಿತಾರೆ, ಆ ಥರ ಬೇಕು. ದೇವ್ರು ಏನು ಕೊಡ್ಲಕ್ಕೆ ಬಂದರೂ ಏನಂತೀವಿ ನಾವೀಗ? ಬೇಡ ಬೇಡ ಬೇಡ, ಒಂದೇ ಬೇಕು, ಜ್ಞಾನ ಭಕ್ತಿ ವೈರಾಗ್ಯ ಮೂರು ಕೊಟ್ಬಿಡಿ, ನಾನು ಬೇಡ ಅಂತ ಹೇಳ್ತೀವಿ. ಒಂದೊಂದೇ ಸ್ಟೆಪ್ ಇದೆ. ದೇವ್ರ ಫೋನ್ ಇವೆಲ್ಲ ಸೆಟ್ರೇಟ್ ಆಗಿ ಯಾವಾಗ ಸೆಟ್ರೇಟ್ ಆಗುತ್ತೀಗ? ಮೋಕ್ಷ ಏನಂತ ಗೊತ್ತಾದರೆ ಮಾತ್ರ ನಮ್ಮ ಜೀವನ ಚೇಂಜ್ ಆಗುತ್ತೆ. ಇವತ್ತು ನಮಗೇನಾಗಿದೆ ಮೋಕ್ಷದ ಕಾನ್ಸೆಪ್ಟೇ ಗೊತ್ತಿಲ್ಲ, ಆದ್ದರಿಂದ ನಮಗೆ ಮೋಕ್ಷ ಅದು ಯಾಕೆ ಅನ್ವಾಂಟೆಡ್ ತಿಂಗ್ ಯಾಕೆ ತಲೆ ಕೆಡಿಸ್ಕೊತಿರೋದು. ನೀವು ಮೋಕ್ಷ ಆಗೋದು ಯಾರು ಬೈದುಬಿಟ್ರೆ ಸದ್ಯ ಯಾರು ಸೇಫ್ ಅಂತ ತಿಳ್ಕೊಂಬಿಡ್ತೆ. ಮೋಕ್ಷ ಆಗೋದಿಲ್ಲ ಅಂದ ತಕ್ಷಣ ನನಗೆ ಮೋಕ್ಷನೂ ಬೇಡ, ಇದೂ ಬೇಡ, ದೂರ ಹೋಗಿ ಬಿಟ್ಟುಬಿಡಿ ಸಾಕು ಅಂತ ಹೇಳುತ್ತೆ. ಯಾಕೆಂದರೆ ಮೋಕ್ಷ ಏನು ತಿಳ್ಕೊಂಡಿರ್ತೇವೆ, ಬೌದ್ಧರ ಮೋಕ್ಷನೋ ಜೈನರ ಮೋಕ್ಷನೋ ಆಮೇಲೆ ಇವರ ವೈಯಕ್ತಿಕ ಮೋಕ್ಷನೋ ಕೇಳಿ ಆಗೋದಿಲ್ಲ ಅಂತ ಬಿಟ್ಟರೆ ಥ್ಯಾಂಕ್ಸ್ ಅಂದ್ಬಿಡ್ತೇವೆ. ಯಾಕೆಂದ್ರೆ ಬೇಕಿಲ್ಲ ನಮಗೆ ಅಂತ. ಆದರೆ ಆಚಾರ ಹೇಳಿದ್ರೆ ಮೋಕ್ಷ ಬೇಡ ಅಂದರೆ ಪಜೀತ ಆಗುತ್ತೆ ನಮಗೆ. ಯಾತಕ್ಕೆ ಫುಲ್ ಅಬೌಡ್ ಆಫ್ ಹ್ಯಾಪಿನೆಸ್, ಅಂತ ಹ್ಯಾಪಿನೆಸ್ ಸಿಗೋದಿಲ್ಲ ಬೇರೆ ಎಲ್ಲೆಲ್ಲೂ. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೇನೆ ಫಲಾಧ್ಯಾಯ ನಮಗೆ ಬೇಕು. ಇದು ಮೋಕ್ಷದ ಪರಿಕಲ್ಪನೆ ಒಂದು ಮುಖ. ಆಮೇಲೆ ಮತ್ತೆ ಹೇಳ್ತಾರೆ ಶುರುವಾಯ್ತೀಗ, ಮೋಕ್ಷದಲ್ಲಿ ಯಾತಕ್ಕೆ ಆನಂದ ಇಲ್ಲ ಗೊತ್ತಾ ಅಂತ ಶುರು ಮಾಡ್ತಾನೆ ನೈ. ಯಾಕೆ ಹೇಳ್ತೀವಿ ಯಾಕೆ ಆನಂದ ಇಲ್ಲ ಅಂದರೆ ಅಲ್ಲಿ ಭೋಗ ಇಲ್ಲ, ಭೋಗ ಇಲ್ಲ ಆದ್ರಿಂದ ಆನಂದ ಇಲ್ಲ ಅಂತ ಹೇಳಿದ. ಭೋಗ ಯಾತಕ್ಕಿಲ್ಲ ಅಂದರೆ ಅಲ್ಲಿ ಇಂದ್ರಿಯಗಳೇ ಇಲ್ಲ, ಇಂದ್ರಿಯಗಳು ಯಾತಕ್ಕಿಲ್ಲ ಅಂತ ಹೇಳಿದರೆ ದೇಹನೇ ಇಲ್ಲ. ದೇರ್ಫೋರ್ ಮೋಕ್ಷದಲ್ಲಿ ದೇಹ ಇಲ್ಲ ಆದ್ರಿಂದ ಭೋಗ ಇಲ್ಲ, ಆನಂದ ಇಲ್ಲ ಅಂತ ವಾದ ತೆಗೆದವರು. ಅಲ್ಲ ಯಾ ಅಲ್ಲಿ ದೇಹ ಇಲ್ಲ ಅಂತ ಯಾರು ಹೇಳಿದ್ರು ಅಂತ ಕೇಳಿದರೆ, ಸ್ವಾಮಿ ದೇಹ ಇದ್ರೆ ಮತ್ತೆ ಸಾಯಿತಲ್ಲ ಅದಕ್ಕೆ ದೇಹ ಇಲ್ಲ. ಈ ದೇಹ ಎಟ್ಟ ಸಾಯಿತ್ಯ ತಾನೆ, ಮೋಕ್ಷದಲ್ಲಿ ದೇಹ ಅದು ಸಾಯಿತ್ಯ, ಇರೋ ದೇಹ ಇಲ್ಲ. ದೇಹ ಇಲ್ಲ ಅಂದಮೇಲೆ ಇಂದ್ರಿಯ ಇಲ್ಲ, ಇಂದ್ರಿಯ ಭೋಗ ಇಲ್ಲ, ಭೋಗ ಅಲ್ಲಿ ಸುಖ ಇಲ್ಲ, ದೇರ್ ಫೋರ್ ಮೋಕ್ಷದ ಆನಂದ ಇಲ್ಲ. ಇನ್ನೊಂದು ಅರ್ಧತೆ ಕೂಡ ಸರಿಯಲ್ಲ. ತಷ್ಟ ಆಚಾರ ಉತ್ತರ ಕೊಡ್ತಾರೆ, ದಡ್ಡ ಹೇಗೆ ಸುಖದಲ್ಲಿ ಅಪ್ರಾಕೃತ ಮತ್ತು ಪ್ರಾಕೃತ ಅಂತ ಇದೆಯೋ ದೇಹದಲ್ಲೂ ಎರಡು ಭಾಗ ಇದೆ. ಅಪ್ರಾಕೃತ ದೇಹ ಬೇರೆ, ಪ್ರಾಕೃತ ದೇಹ ಬೇರೆ. ಮೋಕ್ಷದಲ್ಲಿ ದೇಹ ಇಲ್ಲ ಅಂದರೆ ಯಾವ ದೇಹ ಇಲ್ಲ? ಪ್ರಾಕೃತ ದೇಹ ಇಲ್ಲ. ಯಾವ ದೇಹ ಇದೆ ಇಲ್ಲಿ? ಅಪ್ರಾಕೃತ ದೇಹ ಇದೆ. ಅದರಿಂದ ಯೋಚನೆ ಇಲ್ಲ. ಅರ್ಥ ಆಯ್ತಾ? ಈಗ ಆಗ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಪ್ರಾಕೃತ ದೇಹ ಇರೋದ್ರಿಂದ ಅಪ್ರಾಕೃತ ಇಂದ್ರಿಯಗಳಿದೆ. ಅಪ್ರಾಕೃತ ದೇಹ, ಅಪ್ರಾಕೃತ ಇಂದ್ರಿಯ, ಅಪ್ರಾಕೃತ ಭೋಗ, ರಿಸಲ್ಟ್ ಏನು ಬಂತಾಗ? ಅಪ್ರಾಕೃತ ಆನಂದ, ಎಲ್ಲ ಅಪ್ರಾಕೃತ. ಅಲ್ಲಿ ಫಸ್ಟ್ ಕ್ಲಾಸ್ ತಿಳಿತಾ? ನಮ್ಮ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅರ್ಥ ಆಗುತ್ತಲ್ಲ, ಅರ್ಥ ಆಗೋದಿಲ್ಲ. ಅದೇ ರೀತಿ ಪ್ರಾಕೃತ ಅಪ್ರಾಕೃತ ಅರ್ಥ ಆಗುತ್ತೆ. ವೆಜಿಟೇರಿಯನ್ ಎಂಬುದು ನಾನ್ ವೆಜಿಟೇರಿಯನ್ ಡಿಫ್ರೆಂಟ್ ಆಗೋ, ಪ್ರಾಕೃತ ಅಂಬುದು ಯಾವುದಕ್ಕೆ ಏನಾಗಿರುತ್ತೆ? ಅಪ್ರಾಕೃತದಿಂದ ಡಿಫರೆಂಟ್, ಅಪ್ರಾಕೃತ ಪ್ರಾಕೃತದಿಂದ ಡಿಫರೆಂಟ್. ಅದು ಡಿಫರೆಂಟ್ ಸುಖ ಇರೋದ್ರಿಂದ ನಿಶ್ಚಿಂತೆ. ದೇರ್ಫೋರ್ ಮೋಸ್ಟ್ ಆನಂದ ಇದೆ, ಜ್ಞಾನ ಇದೆ, ಇಂದ್ರಿಯ ಇದೆ, ದೇಹ ಇದೆ. ಮತ್ತೆ ನಮಗೆ ದೇಹ ಇದೆ ದುಃಖ ಪಡ್ತೀವಲ್ಲ ಅಂತ ಕೇಳಿದರೆ, ನಮ್ಮ ದೇಹ ಸ್ವರೂಪ ದೇಹ ಬೇರೆ, ಮೇಲೆ ಮೂರು ದೇಹ ಸೇರ್ಕೊಂಡ್ಬಿಟ್ಟಿದೆ. ಯಾವ್ಯಾವ ದೇಹ ಅದು? ಒಂದು ಲಿಂಗ ದೇಹ ಸ್ವರೂಪ ದೇಹದ ಮೇಲೆ, ಆಮೇಲೆ ಅನಿರುದ್ಧ ದೇಹ, ಆಮೇಲೆ ಸ್ಥೂಲ ದೇಹ. ನಾಲ್ಕು ದೇಹ ಇದೆ ನಮಗೆ. ಹುಡುಕಬೇಕಾದ ಯಾವುದು? ಒಂದೇ. ತುಂಬ ಬೇಸಿಗೆ ಸೆಕೆಯಾದಾಗ ಏನು ಮಾಡಿಬಿಡ್ತಾನೆ? ಸ್ವೆಟರ್ ತೆಗಿತಾನೆ, ಶಾಲ್ ತೆಗಿತಾನೆ, ಮಫ್ಲರ್ ತೆಗಿತಾನೆ, ಅಬ್ಬ ಕಂಫರ್ಟಬಲ್ ಆಯ್ತು ಅಂತ ಹೋಗ್ತಾನೆ. ಆಮೇಲೆ ಎಕ್ಸ್ಟ್ರಾ ದೇಹಗಳಿದ್ದಾಗೆ, ಅರ್ಥ ಆಯ್ತಾ? ಹೆಚ್ಚು ತಾಪ ಆಗುತ್ತೆ ಅದರಿಂದ. ಮೋಕ್ಷದಲ್ಲಿ ತಾಪ ಯಾತಕ್ಕಿಲ್ಲ ಅಂದರೆ ಎಕ್ಸ್ಟ್ರಾ ದೇಹಗಳಿಲ್ಲ ಅದರಲ್ಲಿ. ಎಕ್ಸ್ಟ್ರಾ ಯಾವ ಬರೀ ಸ್ವರೂಪ ದೇಹ ಮಾತ್ರ ಇರೋದು, ಅವ ತಾಪ ಇಲ್ಲವೇ ಇಲ್ಲ, ಆರಾಮಾಗಿರ್ತಾ. ತಿಳಿತಾ? ಇದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮೋಕ್ಷದಲ್ಲಿ ದೇಹನೇ ಎಷ್ಟೆಷ್ಟು ತಪ್ಪು ತಿಳ್ಕೊಂಡಿದ್ರು. ಆನಂದ ಇಲ್ಲ ಅಂತ ಕೆಲವರು, ದೇಹ ಇಲ್ಲ ಅಂತ ಕೆಲವರು, ಇಂದ್ರಿಯ ಇಲ್ಲ ಅಂತ ಕೆಲವರು. ತಿಳಿತಾ? ಈ ರೀತಿ ಮಾಡಿ ಮಾಡಿ ಕೊನೆಗೆ ಮೋಕ್ಷ ಅಂದರೆ ಅಸಹ್ಯ ಬರ ಮಾಡಿಬಿಟ್ಟಿದ್ರು. ಇನ್ನೂ ಹೇಳಬೇಕು ಕೊನೆಗೆ ಎಲ್ಲಿಗೆ ಹೋಗಿತ್ತದು ಮೋಕ್ಷ ಅಂದರೆ? ರೊತ್ತಡಿಕರು ಮಾಡಿರ್ತಾರೆ, ಜನ್ಮ ಮತ್ತೆ ಮತ್ತೆ ಮಾಡಬಾರ್ದು ಅನಿಸ್ಬಿಡುತ್ತೆ. ಆ ಥರ ನಿಜವಾಗ್ರು ರೊತ್ತಡಿ ಸರಿಯಾಗಿ ಮಾಡಿದರೆ ಯಾವಾಗ ಬಂದರೂ ರೊತ್ತಡಿ ಬೋಕೆ ಅಂತ ಹೇಳ್ತಾರೆ. ರೊತ್ತಡಿ ಮಾಡೋಕ್ಕೆ ಬರದೇ ಇದ್ದವರು ವ್ರತ ಮಾಡಿಬಿಟ್ರೆ ಮಾತ್ರ ನೀವು ಜನ್ಮದಲ್ಲಿ ವ್ರತ ಮಾಡಬಾರದು, ನೀವು ಮಾಡಬೇಡಿ, ನಾನು ಮಾಡಿ, ನೀವು ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಆ ಥರ ಆಗಿದೆ. ನಿಜವಾಗ್ಲೂ ಸರಿಯಾಗಿ ಮಾಡೋ ವ್ರತ ಅರೋತ ಗೊತ್ತು ಕೂಡ ಆಗಲ್ಲ, ಚೆನ್ನಾಗಿ ಮಾಡೋಕೆ ಬರುತ್ತೆ. ಆ ರೀತಿ ಮೋಕ್ಷದ ಸ್ವರೂಪ ಕೆಡಿಸಿಬಿಟ್ಟಿದ್ರು ಹೇಳಿ ಹೇಳಿ ಹೇಳಿ. ಅದು ಸರಿ ಮಾಡಬೇಕಾಗಿತ್ತು. ಅದು ಸರಿ ಮಾಡಲಿಕ್ಕೆ ಬಂದವರೆ ಆಚಾರ್ಯರು. ಅದಕ್ಕೆ ಅವ್ರು ಏನನ್ಸಿದ್ರು ಬಂತು? ವಾಸುದೇವ ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ. ಮೊದಲು ವಾಸುದೇವ, ಆಮೇಲೆ ಪೂರ್ಣಪ್ರಜ್ಞರು, ಆಮೇಲೆ ಆನಂದ ತೀರ್ಥರು. ಅವ್ರ ಹೆಸರಲ್ಲೇ ಉತ್ತರ ಇದೆ. ಬೇಕಾದ್ದೇನೋ ಆನಂದ ಅಂತ ಹೇಳ್ತೇವೆ ಅಂತ ಹೇಳಿದರು. ಅದಕ್ಕೇನು ಬೇಕು? ಜ್ಞಾನ. ಅದಕ್ಕೆ ಪೂರ್ಣಪ್ರಜ್ಞರು ಅಂತ ಹೇಳಿದರು. ಜ್ಞಾನೇನ ಅಮೃತೀ ಭವತಿ. ಪೂರ್ಣಪ್ರಜ್ಞರು ಆನಂದ ತೀರ್ಥರು, ಹೆಸರಲ್ಲೇ ಉತ್ತರ ಇದೆ. ಮನುಷ್ಯ ಯಾವಾಗಲೂ ಕೂಡ ಮೋಕ್ಷ ಹೊಂದ್ಬೇಕಾದ್ರೆ ಏನಾಗಿರಬೇಕು ಅಂದರೆ, ಆನಂದ ಪಡಿಬೇಕಾದ್ರೆ ಏನಾಗಿರಬೇಕು? ಜ್ಞಾನ ಹೊಂದಿರಬೇಕು. ಅದು ಎಂಥ ಜ್ಞಾನ ಹೊಂದಿರಬೇಕು? ಪೂರ್ಣ ಪ್ರಜ್ಞೆ, ಪೂರ್ಣ ಜ್ಞಾನ ಹೊಂದಿರಬೇಕು. ಅವನಿಗೇನು ಸಿಗುತ್ತೆ? ಪೂರ್ಣವಾದ ಆನಂದ ಸಿಗುತ್ತೆ. ಇದೇ ಉತ್ತರ. ಸೊ ಮೋಕ್ಷದ ಫೈನಲ್ ತೀರ್ಮಾನ ಎಲ್ಲಿ ಬಂತು ಅಂತ ಕೇಳಿದರೆ, ನಿತ್ಯವಾದ ಅಪ್ರಾಕೃತವಾದ ಸ್ವರೂಪಭೂತವಾದ ಆನಂದವನ್ನು ಪೂರ್ಣ ಪ್ರಮಾಣದಲ್ಲಿ ಶಾಶ್ವತವಾಗಿ ಅನುಭವಿಸ್ತಕ್ಕಂಥ ಸ್ಥಿತಿನೇ ಏನದು? ಅದು ಮೋಕ್ಷ. ಅಲ್ಲಿ ಬೋಧವಿತ್ತು. ಇನ್ನು ಸಿಂಪ್ಲೆಸ್ಟ್ ಆಗಿ ತಿಳ್ಕೊಂಡಾಗಾಯ್ತಲ್ಲ, ನೈ ಮುಕ್ತಿ ನೈಜ ಸುಖಾನುಭೂತಿ, ಮುಕ್ತಿ ನೈಜ ಸುಖಾನುಭೂತಿ. ಈ ಒಂದು ಪ್ರಶ್ನೆ ಬಂತು. ಇಂಥ ಆನಂದಕ್ಕೆ ನಾವೆಲ್ಲರೂ ಒಂದು ಎಕ್ಸಾಂಪಲ್ ಇದೆಯಾ ಅಂತ ಪ್ರಶ್ನೆ. ಈ ಅಪ್ರಾಕೃತ ಆನಂದದ ಬಗ್ಗೆ ಎಕ್ಸಾಂಪಲ್ ಸಿಗುತ್ತಾ ಅಂತ ಕೇಳಿದರೆ, ಉಪನಿಷತ್ ಹೇಳುತ್ತೆ ಡೀಪ್ ಸ್ಲೀಪ್ ಇದೆಯಲ್ಲ ಅದು ಎಕ್ಸಾಂಪಲ್ ಅಂತ ಹೇಳ್ತ. ನಿದ್ರೆ ಮಾಡಿರ್ತಾನಲ್ಲ ಮನುಷ್ಯ, ಅದು ಒಂದು ದೃಷ್ಟಾಂತ. ಅದ್ರಲ್ಲಿ ಏನಿರುತ್ತೆ ಡೀಪ್ ಸ್ಲೀಪಲ್ಲಿ? ಡೀಪ್ ಸ್ಲೀಪ್ ಊಟ ತಿಂಡಿ ಇರುತ್ತಾ? ಕಾಫಿ ಗಿಫಿ ಇರುತ್ತಾ? ಇಡ್ಲಿ ದೋಸೆ ಇರುತ್ತಾ? ಆಮೇಲೆ ಎದ್ದೇನಂತ ಹೇಳ್ತಾನೆ ಅವನು? ಆಮೇಲೆ ಏನಂತ ಹೇಳ್ತಾನೆ ಎದ್ದ ಮೇಲೆ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಹೌದಾನೆ? ಅಲ್ಲೇನು ಇಲ್ಲ, ಸುಖ ಇತ್ತು. ಎಲ್ಲಿದ್ದ ಸುಖ ಅದು? ಅವನ ಒಳಗೆ ಇತ್ತು. ಅರ್ಥ ಆಯ್ತಾ? ಹೇಗೆ ಎಕ್ಸಿಬಿಟ್ ಆಯಿತು? ಪ್ರಾಜ್ಞಂ ಯದಾಲಿಂಗತಿ, ದೇವರ ಜೊತೆ ಕ್ಲೋಸ್ ಆಗಿದ್ದ ಎಕ್ಸಿಬಿಟ್ ಆಯ್ತು. ಸೊ ನಿದ್ರೆಯ ಅಂತ ಹೇಳಿ ನಿದ್ರೆ ಮಾಡಿದಾಗ ಏನು ಅನ್ಕೋಬೇಕು ಅಂತ ನಾವು ಎದ್ದ ತಕ್ಷಣ ಇದು ನಿಜವಾದ ಸುಖ ಅಂತ ನಿಮಗೆ ಎಷ್ಟಾದ್ರು ಸುಖ ಕೊಟ್ಟಿರಲಿ, ಕೊನೆಗೆ ಸುಸ್ತಾಗಿದ್ದು ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಯಾಕೆ? ಬೇರೆ ಸುಖಕ್ಕೆ ಹೋಗಬೇಕಾಗಿದೆ ಅವನು. ಈ ಸುಖ ಸಾಕಾಗಿಬಿಟ್ಟಿದೆ ಈಗ, ಇನ್ನೊಂದು ಸುಖಕ್ಕೆ ಹೋಗಬೇಕಾಗಿದೆ. ಯಾವ ಸುಖ ಅದು? ನಿಮ್ಗೆ ಗೊತ್ತಿಲ್ಲ, ಅವನು ನಿದ್ರಾ ಸುಖ ಅಂದ್ಬಿಡ್ತಾನೆ. ಯಾಕೆ ನಿದ್ರಾ ಸುಖ ಅಂದ್ರೆ ಏನು ಗೊತ್ತಾ? ದೇವ್ರ ಹತ್ರ ಪ್ರಾಜ್ಞಂ ಯದಾಲಿಂಗತಿ ವಿಶ್ವತೈಜಸ ಪ್ರಾಜ್ಞ, ಪ್ರಾಜ್ಞಾಪಕ ಭಗವಂತನ ಹತ್ರ ಹೋಗೋದಕ್ಕೆ ಏನಂತ ಕರೀತಾರೆ? ಪ್ರಾಜ್ಞಂ ಯದಾ ಆಲಿಂಗತಿ, ಅದಕ್ಕೆ ನಿದ್ರೆ ಅಂತ ಕರೆಯೋದ್ರಿಂದ ಒಂದು ಯಾವ ನಿಮ್ಮ ಅನ್ನ ಸಿನಿಮಾ ನೋಡಿದ ತಿಂದು ಎಲ್ಲಾದರೂ ಸುಸ್ತಾಯಿತು, ಕೊನೆಗೆ ಇನ್ನು ಸಾಕಪ್ಪ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಗೊತ್ತಾಯ್ತು, ಇದೆಲ್ಲ ರಿಟೈರಿಂಗ್ ಫ್ರಮ್ ಆಲ್ ದಿಸ್ ವರ್ಲ್ಡ್ಲಿ ಪ್ರೆಷರ್, ಇದೆಲ್ಲ ವರ್ಲ್ಡ್ಲಿ ಪ್ರೆಷರ್ ಇದು. ಅದೇನದು? ನಾನ್ ವರ್ಲ್ಡ್ಲಿ ಅದು, ಅಲ್ಲಿ ಹೋಗ್ತಾ ಅದು ನಿತ್ಯದಲ್ಲಿರ್ತಕ್ಕಂಥ ಆನಂದದ ಒಂದು ಸ್ಥಾನ ಅಂದರೆ ಅದು. ಗೊತ್ತಾಯ್ತಾ? ಎಲ್ಲರೂ ಬಿಟ್ಟು ಕೊನೆಗೆ ಅಂತ ಆನಂದ ಅನುಭವಿಸಿದ್ರೆ ಏನು ಮಾಡಿ ನಿದ್ರೆ ಮಾಡ್ಬೇಕಾರೆ? ಸಾಮೂಹಿಕ ಮಾಡೋಕ್ಕಾಗಲ್ಲ, ನಿದ್ರೆ ಹೇಗೆ ಮಾಡಬೇಕು? ಒಬ್ಬರೇ ಮಾಡೋದು. ಗೊತ್ತಾರೆ, ಸಾಮೂಹಿಕ ನಿದ್ರೆ ಮತ್ತೆ ಕತೆ ಮುಗಿತಾನೆ, ಒಬ್ಬರೇ ನಿದ್ರೆ ಮಾಡ್ತಾರೆ. ಸೊ ಮೋಕ್ಷ ಅಂಬೋದು ಏನಾಯ್ತು? ಈಗ ಅವನ ಆನಂದ ಎಕ್ಸಿಬಿಟ್ ಆಗುತ್ತೆ, ಜೊತೆಗೆ ಯಾರೂ ಇಲ್ಲ. ಆನಂದ ಬಂತು, ಎಲ್ಲಿಂದ ಬಂತು ಯೋಚನೆ ಮಾಡಬೇಕು. ಓ, ಒಳಗೆ ಇತ್ತು, ಉತ್ತರ ಸಿಗ್ತಾ ಒಳಗೆ. ಆ ಒಳಗಿರೋ ಸುಖ ಹೊರಗೆ ಬರೋದಕ್ಕೆ ನಮ್ಮ ನಿದ್ರೆ ಇದ್ದುಕೊಟ್ಟು ಮೋಕ್ಷ ಇನ್ನೂ ಹೇಳಬೇಕಂದ್ರೆ ಉತ್ತರ ಡಿಫರೆನ್ಸ್ ಇಷ್ಟೇ. ನಿದ್ರೆಯಲ್ಲಿ ಅನ್ನೋಯಿಂಗ್ಲಿ ದೇವ್ರ ಹತ್ರ ಹೋಗಿದ್ದಾನೆ, ಮೋಕ್ಷದಲ್ಲಿ ನೋಯಿಂಗ್ಲಿ ಹೋಗ್ತಾನೆ. ದಟ್ ಈಸ್ ಡಿಫರೆನ್ಸ್. ಗೊತ್ತಾಯ್ತಾ? ಸೊ ನೋಯಿಂಗ್ಲಿ ದೇವ್ರ ಹತ್ರ ಇರೋದಕ್ಕೆ ಮುಕ್ತಿ ಅಂತ ಕರೀತಾರೆ. ಅದು ಯಾವಾಗ ಬರುತ್ತೆ? ಪ್ರಾಕ್ಟೀಸ್ ಮಾಡಿ 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 ದೇವ್ರ ಅನುಗ್ರಹ ಮಾಡಿದ್ರೆ ಕಾಣಿಸುತ್ತಷ್ಟೆ. ಇದಕ್ಕೆ ನಾವು ಮೋಕ್ಷ ಅಂತ ತಿಳ್ಕೊಂಡ್ರೆ ಸರಿ. ಆಗ ನಮಗೆ ಸಾಧನೆಗೆ ಅರ್ಥ ಬರುತ್ತೆ, ಸಾಧನೆಗೆ ಅರ್ಥ ಬರುತ್ತೆ. ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ನಾವು ಒಂದೇ ದೊಡ್ಡ ಒಳ್ಳೆ ನಾವೊಂದು ಕ್ವಾಲಿಫಿಕೇಶನ್ ನಮಗೊಂದು ಇದೆ. ಈಗ ಒಂದು ಕೆಲಸ ಬೇಕಾಗಿದೆ, ಯಾವುದೋ ಪೇಪರ್ ಬರುತ್ತೆ, ಫಸ್ಟ್ ಕ್ಲಾಸ್ ಇದು ಆರ್ಟ್ ಪೇಪರಲ್ಲಿ ಪ್ರಿಂಟ್ ಮಾಡಿಸಿರ್ತಾರೆ, ದೊಡ್ಡದಾಗಿ ಹಾಕಿರ್ತಾರೆ, ನೋಡ್ತೇವೆ. ನಮ್ಮ ಕೆಲಸನೇ ಅಲ್ಲ, ಮುಂದಕ್ಕೆ ಹೋಗಿಬಿಡ್ತೇವೆ ತೆಗೆದು, ನೋಡೋದೇ ಇಲ್ಲ ಅದು. ನಾವು ನಮಗೆ ಬೇಕಾದ್ರೆ ನೋಡಿ ನೋಡಿ ನೋಟ್ ಮಾಡ್ಕೊಂಡು ಕೂತಿರ್ತೇವೆ. ಅದಕ್ಕೆ ಯು ವಾಂಟ್ ಇಟ್, ಹೋಗ್ತಾನೆ. ದೇರ್ ಫೋರ್ ಮೋಕ್ಷಕ್ಕೆ ಉಪಯೋಗ ಆಗೋದನ್ನು ಮಾತ್ರ ಮಾಡಬೇಕೆ ಹೊರತು ಬೇರೆದನ್ನು ಮಾಡಬಾರ್ದು. ಯಾಕೆ? ಅದು ವೇಸ್ಟ್ ಅದು, ಹೋಗ್ತಾನೆ. ಅದು ವೇಸ್ಟ್ ಅದು. ಮತ್ತೆ ಬುಡದೆಲ್ಲ ಮಾಡೋದು ಯಾತಕ್ಕೆ ಅಂದರೆ ಸಪೋರ್ಟ್ ಆಗೋದನ್ನು ಮಾಡ್ಬೋದು ನಾವು, ಯಾವ್ದು ಹೆಲ್ಪ್ಫುಲ್ ಆಗುತ್ತೋ ಮಾಡಬೇಕು, ಬೇರೆದನ್ನು ಮಾಡಬಾರ್ದು. ಅದೇ ಜ್ಞಾನಿಗಳು ಆ ರೀತಿ ಮಾಡೋದ್ರಿಂದಲೇ ಹೇಗಿರ್ತಾರೆ ಅವರು, ಲೋಕದಲ್ಲಿ ಮಿಕ್ಸ್ ಆಗಲಿಕ್ಕೆ ಹೋಗೋದಿಲ್ಲ. ಗೊತ್ತಾ? ಅವ್ರ ಗುರಿ ಡಿಫೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಗಲೇ ಕನ್ವಿನ್ಸ್ ಆಗಿಬಿಟ್ಟಿದೆ, ಅದನ್ನು ಅದೇ ಗುರಿ ಮೇಲೆ ಸಾಕ್ತಾ ಇರ್ತಾರೆ. ಸೊ ಒನ್ ಫೈನ್ ಡೇ ದೇ ವಿಲ್ ರೀಚ್. ಅದು ಬಿಟ್ಟವ್ರು ಏನಾಗ್ತಾರೆ, ಆಪೋಸಿಟ್ ನಾವು ಹೋಗ್ತಿರೋದು ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೇವೆ ನಾವೀಗ? ಆಲ್ ಟುಗೆದರ್ ಡಿಫ್ರೆಂಟ್ ಡೈರೆಕ್ಷನ್ ಹೋಗ್ತಾ ಇದ್ದೇವೆ. ನಾವು ಇನ್ನೂ ಹೆಚ್ಚು ನಮಗೆ ಮೋಕ್ಷ ಬೇಕು ಅಂತ ಸಾಧನೆ ಮಾಡ್ತೇವೆ, ನಿಜವಾಗ್ಲೂ ಸಿಕ್ಕಾಕೊಳ್ಳೋದು ಎಲ್ಲಿ ನಾವೀಗ? ಇನ್ನು ಬಾಂಡೇಜ್ ಇಸ್ ಬೀಂಗ್ ಟೈಟನ್. ಅರ್ಥ ಆಯ್ತಾ? ಇನ್ನೂ ಟೈಟ್ ಬಾಂಡೇಜ್ ಹೋಗ್ತಾ ಇದ್ದೆ. ಮಾಡಬಾರದು ಪಾಪ ಮಾಡಿಬಿಟ್ಟು ಏನಾಗುತ್ತೆ ಅಲ್ಲಿಗೀಗ? ಇನ್ನು ನಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಜೈಲ್ ವಾಸ ಎಕ್ಸ್ಟೆಂಡ್ ಆದಾಗ ಸಂಸಾರ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಆದಷ್ಟು ಬೇಗ ನಾವು ಮುಕ್ತಿಗೆ ಹೋಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಸಾಧನೆ ಮಾಡೋದು ಜಾಣತನ. ಅದಕ್ಕೆ ನಾವು ಫಸ್ಟ್ ತಿಳ್ಕೋಬೇಕಾದ್ರೆ ಮೋಕ್ಷದ ಸ್ಪಷ್ಟ ಪರಿಕಲ್ಪನೆ ಅದು ಅರ್ಥವಾಗಲಿ ಅಂತಲೇ ವಾದಿರಾಜ ಸ್ವಾಮಿ ಏನು ಮಾಡಿದ್ರು, ವೈಕುಂಠ ವರ್ಣನೆ ಗ್ರಂಥನೇ ಬರೆದ್ಬಿಟ್ರು. ಸುಮಧ್ವಜಿ 11ನೇ ಸರ್ಗ, ಮಾಘಮಾಸದ ವಾಯುಪುರಾಣ ಮಾಘಮಾಸ ಮಾತಿಯಲ್ಲಿ ಬರುತ್ತೆ. ಬಟ್ ಹರಿದಾಸ ಎಷ್ಟೋ ಹಾಡುಗಳಲ್ಲಿ ಬರುತ್ತೆ. ಆಮೇಲೆ ಆದಿತ್ಯ ಪುರಾಣ ವೆಂಕಟೇಶ್ ಮಹಾತ್ಮೆಯಲ್ಲಿ ಬರುತ್ತೆ, ಮೋಕ್ಷದ ವರ್ಣನೆ ಭಾಗವತ ಪುರಾಣದ ದ್ವಿತೀಯ ಸ್ಕಂದದಲ್ಲಿ ಬರುತ್ತೆ, ಮೋಕ್ಷ ಹೇಗಿರುತ್ತೆ ಅಂತ ವರ್ಣನೆ ಮಾಡ್ತಾರೆ. ಅದೆಲ್ಲ ಮತ್ತೆ 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 ಕೇಳ್ತಿದ್ರೆ ಏನಾಗುತ್ತಾಗ? ಅದೇ ಕಾನ್ಸಂಟ್ರೇಷನ್ ಸಿಗುತ್ತೆ, ಮೋಕ್ಷ ಬೇಕು ಅನ್ನೋ ಗಟ್ಟಿ ಭಾವನೆ ನಿಮಗೆ ಬರುತ್ತೆ. ಅದು ಬೇಕಲ್ಲ. ಅದಕ್ಕಾಗಿ ತುಂಬ ಜನಕ್ಕೆ ನೋಡಿ ದೇಹ ಸಾಕು ಅನ್ನಿಸೋದು ಗುರುತು, ತುಂಬ ವಯಸ್ಸಾಗಿರುತ್ತೆ, ಹಣ್ಣು ಮುದುಕರಾಗಿರ್ತಾರೆ, ಸಾಕಿನ್ನ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ದೇಹ ಹೋಗ್ಬೇಕಾದ ದೇಹ ಇದು, ಉಪಯೋಗ ಇಲ್ಲ ಅದರಿಂದ. ನೀವು ಸ್ವರೂಪ ದೇಹ ಆಗಲ್ಲ, ಅದು ಹೇಗಿರುತ್ತದು? ಯಾವಾಗಲೂ ಸುಖವಾಗಿರುತ್ತೆ, ಅದಕ್ಕೆ ಯಾವ ಅಬ್ಸ್ಟ್ರಕ್ಷನ್ಸೇ ಇಲ್ಲ. ಸ್ವರೂಪ ದೇಹಕ್ಕೇನಿಲ್ಲ, ಅಬ್ಸ್ಟ್ರಕ್ಷನ್ಸೇ ಇಲ್ಲ. ಸುಖ ಹೇಗೆ ಸಿಗುತ್ತೆ ಅಂತ ವರ್ಣನೆ ಮಾಡ್ತಾರೆ. ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದ ಅಪಿ ವೇದ ಯಂತಿ ಮುಕ್ತಿಂ ತತಃಕೋ ವಿಭವಾತಿ ರೇಖ. ಮುಕ್ತಿಯಲ್ಲಿ ಏನು ಗೊತ್ತಾ ಆನಂದ? ಏನು ಅನ್ಕೋತೇವೋ ಸಿಗುತ್ತಂತೆ ಇಮಿಡಿಯೇಟಾಗಿ. ಕೆಲವರು ಒಳ್ಳೆ ಕಡೆ ಮನೆ ಮಾಡಿಬಿಡ್ತಾರೆ, ಯಾಕಂದ್ರೆ ಎಲ್ಲ ಹತ್ರ ಇರುತ್ತೆ ಮಾರ್ಕೆಟು, ಏನು ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ತಾರೆ. ಮುಕ್ತಿಯಲ್ಲ ಪ್ರಸಂಗನೇ ಇಲ್ಲ, ಅಂದ್ಕೋತಿರ್ಲಕ್ಕೆ ಸಿಗುತ್ತಂತೆ ಇಮಿಡಿಯೇಟಾಗಿ. ಆರ್ಡರ್ ಕೊಡಬೇಕಾಗಿಲ್ಲ, ಕ್ಯೂದೆಲ್ಲ ಕಾಯಬೇಕಾಗಿಲ್ಲ, ಏನೇನೂ ಬೇಕಿಲ್ಲ, ಅಂದ್ಕೊಂಡ್ರೆ ಸಾಕು, ಮುಂದೆ ಒಂದು ಬಿದ್ದುಬಿಡುತ್ತೆ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ, ಪಾರ್ಟ್ ಬೈ ಪಾರ್ಟ್ ಬೈ ಎಷ್ಟು ಬರುತ್ತಂತೆ ಅಂದ್ಕೊಂಡ್ರೆ ಫುಲ್ ಬಂದುಬಿಡುತ್ತಂತ ಹಾಗೆ. ಈ ರಿಮೋಟ್ ಕಾನ್ಸೆಪ್ಟ್ ಎಲ್ಲ ಸಿಗುತ್ತೆ, ಇದ್ದಲ್ಲಿ ಆನ್ ಮಾಡೋದು ಆಫ್ ಮಾಡೋದೆಲ್ಲ ಏನು ತೋರಿಸುತ್ತಿದೋ? ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಅಷ್ಟೇ, ಅದು ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಅಂದ್ಕೊಂಡ್ರೆ ಜ್ಞಾನಿಗಳಿಗೆ ಏನಾಗುತ್ತೆ ಗೊತ್ತಾ? ಅಂದ್ಕೊಂಡು ಅದೇ ಸಿಕ್ಬಿಡುತ್ತಂತೆ ಇಮಿಡಿಯೇಟಾಗಿ, ಇಲ್ಲೇ ಸಿಗುತ್ತಂತೆ. ಇದು ಮೋಕ್ಷದಲ್ಲಂತೂ 100%. ಜ್ಞಾನಿಗಳಿಗೆ ಮೋಕ್ಷ ಶ್ರೀಪಾದರಾದರೆ ಹೇಗಿದ್ದಾರಲ್ಲ ಗೊತ್ತಲ್ಲ, ಮುತ್ತಿನ ಕವಚ ಮೇಲುಕು ವರ್ಣನೆ ಮಾಡ್ತಾರಲ್ಲ, ಆ ರೀತಿಯಾಗಿ ಜ್ಞಾನಿಗಳಿಗೆ ಇಲ್ಲೂ ಸುಖ ಅಲ್ಲೂ ಸುಖ. ಇನ್ನೂ ಎಕ್ಸಾಂಪಲ್ ತಗೊಳ್ಳಿ, ಇಷ್ಟೆಲ್ಲ ಕೇಳಿದ ನಮ್ಗೆ ಏನು ಅನ್ಸುತ್ತೆ? ಅಂತೂ ಮೋಕ್ಷಕ್ಕೆ ಹೋದ್ಮೇಲೆ ಸುಖ ಇದು. ಸದ್ಯಕ್ಕಂತೂ ನಮಗೆ ಬಿಟ್ಟಿದ್ದಲ್ಲ, ಬೆಂಗಳೂರು ಬೆಂಗಳೂರು ಕಾಮನ್ ಅಂತ ತಿಳ್ಕೊಂಡ್ಬಿಟ್ರೆ ಹಾಗಲ್ಲ. ವಿದ್ಯಾರ್ಥಿ ಫುಲ್ಲು ಕೋರ್ಸ್ ಮುಗಿಯೋದು ಆಮೇಲೇ, ಬಟ್ ಪ್ರತಿ ಸ್ಟೇಜಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ, ಗೊತ್ತಾಯ್ತು ಅವನ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಂಜಾಯ್ ಮಾಡ್ತಾನೆ, ಸಬ್ಜೆಕ್ಟ್ ಓದ್ತಾನೆ ಎಂಜಾಯ್ ಮಾಡ್ತಾನೆ, ಪ್ರಶ್ನೆ ಕೇಳ್ತಾನೆ ಎಂಜಾಯ್ ಮಾಡ್ತಾನೆ, ಬರಿತಾನೆ ಎಂಜಾಯ್ ಮಾಡ್ತಾನೆ, ಓದ್ತಾನೆ. ಆ ರೀತಿ ನಮಗೆ ಮೋಕ್ಷದಲ್ಲಿ ಆನಂದ ಹೇಗಿರುತ್ತೋ ಮೋಕ್ಷದ ಪಾತಲ್ಲೂ ಕೂಡ ಏನಿದೆ ಆನಂದ ಇದೆ. ತಿಳಿತಾ? ಪ್ರತಿನಿತ್ಯ ದೇವ್ರ ಪೂಜೆ ಮಾಡ್ತಾನೆ ಆನಂದ ಪಡ್ತಾನೆ, ಸಂಧ್ಯಾವಂದಿ ಮಾಡ್ತಾನೆ ಆನಂದ ಪಡ್ತಾನೆ, ಶಾಸ್ತ್ರೋಗಕ್ಕೆ ಆನಂದ ಅಂತೂ ಇನ್ಕಂಪೇರಬಲ್, ಇನ್ಕಂಪೇರಬಲ್ ಆನಂದ ಸಿಗುತ್ತೆ. ವಿಷ್ಣು ಶ್ರೀನಿವಾಸ ತೀರ್ಥರು ಬರೀತಾರೆ. ನಮ್ಗೆ ಒಂದು ಎಕ್ಸಾಂಪಲ್ ಏನು ಮೋಕ್ಷಕ್ಕೆ ಅಂದರೆ ಡೀಪ್ ಸ್ಲೀಪ್. ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದರೆ ಪಾಠ ಪ್ರವಚನ ಕೇಳ್ತಿರ್ತೀವಲ್ಲ, ವಿಷಯ ಅರ್ಥ ಆಗುತ್ತಲ್ಲ, ಅವಾಗ ಆನಂದ ಆಗುತ್ತಲ್ಲ, ಅದಿನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಎರಡು ಆನಂದ ಇದೆ, ಇದು ನೋಯಿಂಗ್ಲಿ, ಅದು ಅನ್ನೋಯಿಂಗ್ಲಿ. ಇದು ಪೂರ್ತಿ ಸಿಗೋದಿಲ್ಲ ಅಂದರೆ ಮೋಕ್ಷದ. ಇನ್ಯಾವುದಕ್ಕೆ ನಾವು ಊಟ ಮಾಡಿದ ಆನಂದ ನೆನಪಿರೋದಿಲ್ಲ, ಮತ್ತೆ ಹೋಗಿಬಿಡುತ್ತೆ. ಜ್ಞಾನದ ಆನಂದ ಮಾತ್ರ ಒಂದ್ಸತಿ ಬಂದ ಮೇಲೆ ಫಾರ್ ಎವರ್ ಉಳ್ಕೊಂಡ್ಬಿಡುತ್ತೆ. ಹಾಗೆ ತಿಳಿತಾ? ಯಾವಾಗಲೂ ಆನಂದ ಇರುತ್ತೆ. ಸೊ ಜ್ಞಾನದ ಆನಂದನ ಅರ್ಥ ಮಾಡಿಕೊಂಡ್ರೆ ನಿಜವಾದ ಆನಂದ. ಇನ್ನೊಂದು ಎಕ್ಸಾಂಪಲ್ ಬೇಕಾ ನಿಮಗೆ? ನಾವು ತಿಂದರೆ ಆನಂದ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಹೋಗ್ತಾನೆ. ಆದರೆ ಇನ್ನೊಂದು ವಿಷಯ ಹೇಳ್ತಾರೆ, ಭೋಗ ಮತ್ತು ತ್ಯಾಗ. ಭೋಗ ಮತ್ತು ತ್ಯಾಗ, ನಾವು ತಿಂತೇವೆ ಭೋಗ, ಇನ್ನೊಬ್ಬರು ಕೊಡ್ತೇವೆ ತ್ಯಾಗ. ಅರ್ಥ ಆಯ್ತಾ? ನಮಗೆ ಭೋಗದಲ್ಲಿ ಆನಂದ ಇದೆ, ತ್ಯಾಗದಲ್ಲೂ ಆನಂದ ಇದೆ. ಭೋಗದಲ್ಲಿ ಉದಾಹರಣೆ, ಒಂದಿಷ್ಟು ಹಣ್ಣು ಕೊಟ್ಟಿದ್ದಾರೆ, ತಿಂತಾ ಕೊಡ್ತಾರೆ, ತಿಂತಾನೆ, ಆನಂದ ಇದೆ. ಆದರೆ ಅದೇ ಹೊತ್ತು ಇನ್ನೊಬ್ಬರು ಯಾರೋ ಬರ್ತಾನೆ, ಅವನ ಹತ್ರ ಹಣ್ಣಿಲ್ಲ, ಹಸಿವಿಯಾಗಿದೆ, ಅವನಿಗೆ ಬೇಕು ಅಂತ ಕೇಳ್ತಾನೆ, ಅದನ್ನು ಕೊಡ್ತೇವೆ, ಅದೇನಂತಾರೆ? ಅದು ತ್ಯಾಗ. ಇರೋದು ಜಾಸ್ತಿ ಹಣ್ಣಿದ್ರೆ ಕೊಡೋದು ದೊಡ್ಡದಲ್ಲ, ಇರೋದೇ ಸ್ವಲ್ಪ, ಅದರಲ್ಲಿ ವ್ಯಾ ಟು ಶೇರ್, ಅವನು ಕೊಟ್ಬಿಡ್ತೇವೆ. ಆಗ ನಮಗೆ ಆನಂದ ಆಗುತ್ತೆ. ನಾವು ಅರ್ಧ ನಾವು ತಿಂದ್ವಿ ಆನಂದ ಆಯಿತು, ಅರ್ಧ ಕೊಟ್ವಿ ಆನಂದ ಆಯಿತು. ಇದರಲ್ಲಿ ಯಾವ ಆನಂದ ನಿಜವಾದ ಆನಂದ ಗೊತ್ತಾ? ನಾವು ತಿಂದ ಆನಂದ 3 hours ಅಷ್ಟೇ, ಕೊಟ್ಟ ಆನಂದ ಫಾರ್ ಎವರ್, ಅದು ನಿಜವಾದ ಆನಂದ. ಗೊತ್ತಾ? ತ್ಯಾಗ ಶಾಂತಿರ ಅನಂತರ ಭಗವದ್ಗೀತೆ ಹೇಳುತ್ತೆ. ತ್ಯಾಗದ ಆನಂದದ ನೆಮ್ಮದಿ ಈ ಭೋಗದ ಆನಂದದಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ? ತ್ಯಾಗದ ಆನಂದ ಬೋದು ಎವರ್, ಫಾರ್ ಎವರ್, ಎವರ್ ಲಾಸ್ಟಿಂಗ್. ಭೋಗದ ಆನಂದ ಟೆಂಪರರಿ. ಆಮೇಲೆ ಇವನಿಗೆ ಅನಿಸುತ್ತೆ, ತಿಂದುಬಿಟ್ಟ ಹೊರಟೋಯ್ತು, ಅವ್ನು ಕೊಟ್ಟಿದ್ರೆ ಯಾವ 20 ವರ್ಷ ಮೇಲೆ ಕಾಣ್ತಾನೆ, ಅವತ್ತು ಹಣ್ಣು ಕೊಟ್ಟಿದ್ರಲ್ಲ, ಇವತ್ತು ನೆನಪಿದೆ ಅಂತ ಹೇಳ್ತಾರೆ. ಆ ಆನಂದ ಏನು ಮಾಡಿದ್ರೆ ಮಿಸ್ ಬಿಟ್ ಮಾಡೋಕ್ಕಾಗೋದಿಲ್ಲ. ಅವತ್ತು ನೀವು ಕೊಡಲಿಲ್ವಲ್ಲ, ಇನ್ನೂ ಹೊಟ್ಟೆ ಉರಿತಿದ್ದರೆ ಸಿಡ್ ಬರುತ್ತೆ, ಇನ್ನೂ ಹೊಟ್ಟೆ ಉರಿತಿದ್ದರೆ ನನಗೆ ಅವತ್ತಿನಿಂದ ಅಂತ ಹೇಳಿದರೆ ಇವನು ಶಾಪವಾಗಿ ಕಾಡುತ್ತ. ಇದು ಶಾಪ ಆಗುತ್ತೆ, ಅದು ಪುಣ್ಯ ಆಗಿಬಿಡುತ್ತೆ. ಅದಕ್ಕೆ ಆಸ್ತಿ ಅರ್ಥ ಮಾಡ್ಕೊತ ಹೊರಟುಬಿಟ್ರೆ ನನ್ನ ಲೈಫ್ ವೆರಿ ಯಾವಾಗಲೂ ಹ್ಯಾಪಿ ಆಗಿರುತ್ತೆ. ಸತ್ಯಜ್ಞಾನದ ಕತೆ ಹೇಳ್ತಾರೆ, ದೊಡ್ಡವ್ರ ಕತೆನ. ಏನೋ ತಿನ್ನಬೇಕು ಅನಿಸ್ಬಿಟ್ರೆ ಏನು ಮಾಡ್ತಿದ್ರು ಅಂತ ಗೊತ್ತಾ? ಅವರು ಎಲ್ಲರನ್ನೂ ಕರೆಯೋದು, 1000 ಜನ ಕರೆದು ಬಿಡೋದು, ಮಾಡಿಸ್ಬಿಡೋದು, ತಿನ್ನ ನೋಡ್ತಾ ಕೂತಿರೋದು ಅಷ್ಟೇ. ಅದು ಆನಂದ ತಿಳಿತಿಲ್ಲ, ತಿನ್ನೋರು ತಿಂತಾರೆ ಹೋಗ್ಬಿಡ್ತಾರೆ. ಅಷ್ಟು ಜನಕ್ಕೆ ಹಾಕಿದ ಆನಂದ ಇರುತ್ತಲ್ಲ, ಅದು ಆನಂದ. ಇನ್ನು ಮನೆ ಸಮಾರಂಭ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, 1000 ಜನ ಬಂದಿರೋ ದೊಡ್ಡ ಸಮಾರಂಭ ಮಾಡಿಬಿಡ್ತಾರೆ. ಯಜಮಾನ ಸಮಾನ ಕೊನೆಗೆ ಊಟ ಮಾಡೋದು, ಅಷ್ಟೊತ್ತಿಗೆ ಆಗಲೇ ಎಷ್ಟೋ ಪದಾರ್ಥ ಇರೋದಿಲ್ಲ ಅವನಿಗೆ ಆಗಲೇ, ಮತ್ತು ಹಸಿವು ಜಾಸ್ತಿ ಇರೋದಿಲ್ಲ ಆಗಲೇ. ಬಟ್ ಎಷ್ಟು ಅವನಿಗೆ ಆದ ಆನಂದ ಯಾರಿಗೂ ಆಗಿರೋದಿಲ್ಲ. ಫಸ್ಟ್ ಪಂಕ್ತಿಯಲ್ಲಿ ಊಟ ಮಾಡಿದ್ರೆ ಆನಂದ, ಇವನ ಆನಂದದೇನೂ ಅಲ್ಲ. ಇವ್ರಿಗೆ ಎಷ್ಟು ಊಟ ಸೇರೋದಲ್ಲಿ ಕೆಲವರು ಹೇಳ್ತಾರೆ, ಬೇಡಿ ಬೇಡಿ ಸಾಕೊಂಡು ಬಿಡ್ತಾರೆ. ಆ ಅಕ್ಷರಕ್ಕೆ ಹಾಕಿದ ಆನಂದ ತೃಪ್ತಿ ಕೊಡುತ್ತೆ. ತಿಂದವರಿಗೆ ಆನಂದ ವೆರಿ ಶಾರ್ಟ್, ವೆರಿ ಟೆಂಪರ್, ಇವನು ಮಾತ್ರ ಶಾಶ್ವತ. ಅರ್ಥ ಆಯ್ತಾ? ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಮೋಕ್ಷಕ್ಕೆ ಹತ್ರ ಆಗ್ತಕ್ಕಂಥ ರೀತಿ ಮಾಡಿ 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 ಏನಾಗ್ಬಿಟ್ಟು ನಾವೀಗ ಮೋಕ್ಷದ ಆನಂದ ಹತ್ರ ಬರ ಮಾಡ್ಕೋಬೇಕು. ಯಾವಾಗ ಲೌಕಿಕಾನಂದನ ದೂರ ಮಾಡಬೇಕು, ಮೋಕ್ಷದ ಆನಂದನ ಹತ್ರ ಮಾಡ್ಕೋಬೇಕು. ಅದಕ್ಕೆ ತ್ಯಾಗದ ಅಭ್ಯಾಸ ಜಾಸ್ತಿ ಮಾಡಬೇಕು, ಭೋಗದ ಮಿನಿಮೈಸ್ ಮಾಡಬೇಕು. ಭೋಗ ನಮಗೆ ಯಾತಕ್ಕೆ ಬೇಕು ಅಂದರೆ ತ್ಯಾಗ ಮಾಡಲಿಕ್ಕೆ ಸರ್ವೈವಲ್ ಬೇಕಲ್ಲ, ಅದಕ್ಕೆ ಭೋಗ ಬೇಕಷ್ಟೆ. ಇದು ಅದು ನಿಲ್ದವ್ರು ಭೋಗನೆ ಮಾಡಬೇಕು, ನಮಗೆ ತ್ಯಾಗ ಮಾಡೋಕ್ಕೆ ಬರೋದಿಲ್ವಲ್ಲ. ತ್ಯಾಗ ಮಾಡಬೇಕಾದ್ರೆ ನಮಗೆ ದೇಹ ಇರಬೇಕು, ಅಷ್ಟಕ್ಕೆ ಭೋಗ ಬೇಕೇ ಹೊರತು ಮೇಜರ್ ಮೇನ್ ಏನಾಗಬೇಕಂತೆ ತ್ಯಾಗನೇ ಆಗಬೇಕು. ಅದು ಸುಮ್ಮನೆ ಬರೋದಿಲ್ಲ, ಏನು ಬೇಕು ಅದಕ್ಕೆ? ಜ್ಞಾನ ಬೇಕು. ಜ್ಞಾನಕ್ಕೆ ಏನು ಬೇಕು? ಅಧ್ಯಯನ ಬೇಕು. ಅಧ್ಯಯನಕ್ಕೆ ಏನು ಬೇಕು? ಶಾಸ್ತ್ರ ಬೇಕು. ಶಾಸ್ತ್ರ ಗುರುಗಳು ಬೇಕು. ಸೊ ಪಾಠ ಪ್ರವಚನ ಆಗಬೇಕು. ಕೊನೆಗೆ ಅದು ಎಲ್ಲಿಗೋಗಿ ನಮ್ಮನ್ನು ಮೋಕ್ಷ ಮುಟ್ಟಿಸ್ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮಧ್ವಾಚಾರ್ಯದ ಮೋಕ್ಷನೇ ಮೋಕ್ಷ. ಆದ್ದರಿಂದ ನಾವು ಎಲ್ಲೋ ಓದಿದ್ದೇವೆ, ಎಲ್ಲ ಕೆಲಸಕ್ಕೆ ಸೇರಿಬಿಟ್ಟಿದ್ದೇವೆ, ಸಂಬಳ ಬರ್ತಾ ಇದೆ, ಆನಂದ ಆಗಿದ್ದೆ ಅಂತ ತಿಳ್ಕೊಂಡ್ರೆ ಅದು ಆನಂದ ಅಲ್ಲ. ಗೊತ್ತಾಯ್ತಾ? ನಮಗೆಲ್ಲ ಅನುಕೂಲ ಅಷ್ಟೇ, ಇನ್ನು ಆನಂದ ಅಂತ ಅನುಕೂಲ ಅಂತ ಕರಿಬೇಕು. ಇಷ್ಟೆಲ್ಲ ಇರೋದ್ರಿಂದ ನಾವು ಸಾಧನೆ ಮಾಡೋಕೆ ಒಳ್ಳೆ ಚಾನ್ಸ್ ಇದೆ ಅಂತ ತಿಳ್ಕೋಬೇಕೇ ಹೊರತು ಅದು ಎಂಡ್ ಅಲ್ಲ. ಹಾಸ್ಟೆಲ್ ರೂಮ್ ಕೊಟ್ಟರು, ಪಾಪ ಕಾಟ್ ಕೊಟ್ಟರು, ಒಳ್ಳೆ ಇದನ್ನು ಕೊಟ್ಟರು, ಫ್ಯಾನ್ ಹಾಕಿದ್ರು, ಎ ಸಿ ಎಲ್ಲ ಹಾಕಿದ್ರು, ಒಂದು ಬಗ್ಗೆ ನೋಡ್ತಾ ಮರ್ಕೊಬಿಟ್ಟಿದ್ದಾರೆ ಆಸಾಮಿ ಹಣೆ ನೋಡಿ. ಇದು ಕೊಟ್ಟವೆ ನಾವು ಇದೆಲ್ಲ ಕೊಟ್ಟಿದ್ದು, ಇದು ಕೊಟ್ಟಿದ್ದಾನೆ ಅವನಿಗೆ, ಓದಲಿ ಅಂತ ಕೊಟ್ಟರೆ ನಿದ್ದೆ ಮಾಡ್ತಿದ್ದಾನಲ್ಲ. ನಮ್ಮ ಸ್ಥಿತಿ ಆಗಿರೋದು ಹಾಗೇನೆ. ಇವತ್ತೆಲ್ಲ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ನಮಗೇನು ಮಾಡ್ತಿದ್ದೆ ನಾವೀಗ ಎಲ್ಲ ಮರೆತು ಬಿಟ್ಟು ಇದ್ಬಿಟ್ಟಿದ್ದೆ. ಅದು ತಪ್ಪಾಗಿ ದೇವರು ಕೊಟ್ಟರೆ ಅನುಕೂಲ ಉಪಯೋಗಿಸಬೇಕಾದ್ರೆ, ಒಳ್ಳೆ ದೇಹ ಕೊಟ್ಟಿದ್ದಾರೆ ಸಾಧನೆ ಮಾಡೋಣ, ಒಳ್ಳೆ ಮನೆ ಕೊಟ್ಟಿದ್ದಾರೆ ಸಾಧನೆ ಮಾಡೋಣ, ಒಳ್ಳೆ ಬಂಧುಗಳಿದ್ದಾರೆ ಸಾಧನೆ ಮಾಡೋಣ, ಆ ಥರ ಪ್ಲಾನ್ ಮಾಡಬೇಕು. ಮೋಕ್ಷವು ಭಾರಿ ದೂರದ ಸ್ಥಳ, ಹೋಗ್ಬೇಕಾದ್ರೆ ತುಂಬ ದೂರ, ಸಾಧನೆ ಮಾಡ್ತಿರೋದು ಭಾರಿ ಕಡಿಮೆ. ಈಗ ಅದಕ್ಕೆಲ್ಲ ಅನುಕೂಲ ಇದೆಯಲ್ಲ, ಅನುಕೂಲ ಇಲ್ಲದವರಿಗಿಂತ ಅನುಕೂಲ ಇದ್ದವರು ಜಾಸ್ತಿ ಸಾಧನೆ ಮಾಡ್ತಾರೆ. ಪುಸ್ತಕನೇ ಇಲ್ಲ ಪಾಪ, ಎಷ್ಟು ಕಷ್ಟಪಟ್ಟು ಓದಬೇಕು, ಪುಸ್ತಕ ಇರೋನಿಗೆ ಎಷ್ಟು ಅನುಕೂಲ ಇರುತ್ತೆ. ಅದನ್ನು ತಿಳ್ಕೋಬೇಕೆ ಹೊರತು ನಾವು ಸಿದ್ಧಿ ಅಂತ ತಿಳ್ಕೋಬಾರ್ದು, ಸಾಧನ ಅಂತ ತಿಳ್ಕೋಬೇಕು. ಹಾಗೆ ಮಧ್ವಶಾಸ್ತ್ರದ ಮಹಿಮೆ ನಮಗೆ ಅರ್ಥ ಆಗೋದ್ರಿಂದ ಆ ಅವ್ರು ಹೇಳಿದ ಮೋಕ್ಷನೇ ಮೋಕ್ಷ, ಅವ್ರು ಹೇಳಿದ ಮಾತೇ ಮಾತು. ಆನಂದ ತೀರ್ಥರು ಅದಕ್ಕೆ ಬರೀ ಆನಂದ ತೀರ್ಥ, ಸಾರಂದ ತೀರ್ಥ ಅಂತ ಕರೀತಾರೆ. ಮತ್ತೆ ಸಾರಂದ ತೀರ್ಥೋ ಬಹು, ಸಾರಂದ ತೀರ್ಥ ಅಂದ್ರೆ ಏನರ್ಥ? ಸು ಅಂದರೆ ಸು ಆನಂದ, ನಿತ್ಯಾನಂದ ಅಂತ ಒಂದರ್ಥ, ದುಃಖ ಮಿಶ್ರಿತವಲ್ಲದ ಆನಂದ ಅಂತ ಇನ್ನೊಂದರ್ಥ, ಇನ್ನೊಂದು ಸ್ವ ಆನಂದ ಅಂದರೆ ಸ್ವ ಆನಂದ, ಸ್ವರೂಪದ ಆನಂದದ ಬಗ್ಗೆ ಹೇಳಿದವರು ಇನ್ನೊಂದರ್ಥ. ಸು ಆನಂದ ಅಂತಲೂ ಬಿಡಿಸ್ಬಹುದು, ಸ್ವ ಆನಂದ ಅಂತಲೂ ಬಿಡಿಸ್ಬಹುದು. ಸು ಆನಂದ ಬಿಡಿಸಿದಾಗ ಲೋಕ ವಿಲಕ್ಷಣವಾದ ಆನಂದ, ಸ್ವ ಆನಂದ ಅಂತ ಬಿಡಿಸಿದಾಗ ಸ್ವರೂಪದಲ್ಲೇ ಇರತಕ್ಕಂಥ ಆನಂದ. ಅದ್ರ ಬಗ್ಗೆ ದಾರಿ ತೋರಿಸಿದ ಗುರುಗಳಾದ್ರಿಂದ ಆಚಾರ್ಯರಿಗೆ ಏನಂತ ಹೆಸರು ಬಂತು? ಸ್ವಾನಂದ ತೀರ್ಥರು, ಆನಂದ ತೀರ್ಥರು. ಸುಮಧ್ವ, ಸು ಹಾಗೆ ಸುಮಧ್ವ ಅಂದರೆ ಸ್ವಾನಂದ ಅಂದ್ರೆ ಬಂದೇ, ಸೂಗೊಂದು ಕೃತ್ಯ ಇದೆ ಅದಕ್ಕೆ ಆನಂದ. ಸುಮಧ್ವ ವಿಜಯ ಅಂತ ಹೇಳಿದಾಗ ಅರ್ಥ ಏನು? ಮಧ್ವ ಅಂದರೆ ಇವತ್ತು ಆನಂದ ಅಂತ ಅರ್ಥ. ಸುಮಧ್ವ ವಿಜಯ, ಒಳ್ಳೆಯ ಆನಂದದ ದಾರಿಯನ್ನು ತೋರಿಸಿದ ಗುರುಗಳಾದ್ರಿಂದ ಅವರಿಗೆ ಮಹತ್ವ ಬಂದಿದೆ ಅಂತ ತಾತ್ಪರ್ಯ. ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಸಾರ್ಥಕ. ಒಟ್ಟು ಮೋಕ್ಷದ ಬಗ್ಗೆ ಮಧ್ವಾಚಾರ್ಯ ಏನು ಹೇಳಿದ್ರಲ್ಲ ಅದು ಫೈನಲ್ ಹೇಗೋ, ಎಲ್ಲರ ಬಗ್ಗೆ ಹೇಳಿದ್ದು ಅವ್ರದೇ ಫೈನಲ್. ದೇವರು ಅಂದ್ರೆ ಏನು ಅದಕ್ಕೆ ಅವ್ರು ಕೊಟ್ಟ ಉತ್ತರನೇ ಉತ್ತರ. ಸಾಧನೆ ಅಂದರೆ ಅವ್ರು ಕೊಟ್ಟ ಉತ್ತರನೇ ಉತ್ತರ. ಜಗತ್ತಿಗೆ ಅವ್ರು ಕೊಟ್ಟ ಉತ್ತರನೇ ಉತ್ತರ. ವಾಟ್ ಎವರ್ ಹೀ ಸೇಸ್ ಇಸ್ ಫೈನಲ್. ಮೋಕ್ಷದ ಬಗ್ಗೆ ಏನು ಫೈನಲ್ ಆಗಿ ಹೇಳಿದ್ರಲ್ಲ ಎಲ್ಲದನ್ನ ಹೇಳೋದ್ರಿಂದ ಅವ್ರೇನಂತ ಕರೆದ್ರು? ಆಚಾರ್ಯ ಶ್ರೀಮದ್ ಆಚಾರ್ಯ ಗುರುಗಳು ಅಂದ್ರೆ ಅವರು ನಮ್ಗೆ ಹೇಳಬೇಕಾದನ್ನೆಲ್ಲ ಹೇಳಿದವರಾದ್ದರಿಂದ ಅವರು ನಿಜವಾದ ಗುರುಗಳು. ಆನಂದ ತೀರ್ಥರೆಂಬ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಅಂತ ಕೊಂಡಾಡಲಿಕ್ಕೆ ಒಳ್ಳೆ ಅನುಕೂಲವಾಗುತ್ತೆ. ಇಲ್ಲದವರು ತಪ್ಪಾಯಿತು, ಪಾಸಾಗಲಿಕ್ಕೆ ಹೇಳ್ಕೊಟ್ರೆ ಅವ್ರು ಒಳ್ಳೆ ಗುರುಗಳು. ಪಾಲ್ಟಿ ಜೋಕ್ಸ್ ಮಾಡಿಬಿಟ್ಟು ಕೊನೆ ಎಲ್ಲ ಒಂದು ಬಂದೇ ಇಲ್ಲ ಅದರೊಳಗೆ, ಫೇಲ್ ಆಗಿಬಿಡುತ್ತೆ. ಆಚಾರ್ಯ ಹೇಳಿದ್ದೆಲ್ಲ ಮೋಕ್ಷಕ್ಕೆ ಉಪಯೋಗಿಯಾದ ವಿಚಾರ ಹೇಳಿದ್ರಿಂದ ಅವರು ನಿಜವಾದ ಗುರುಗಳಾಗ್ತಾರೆ. ಬರೀ ಜನ್ಮ ಜನ್ಮದ ಗುರುಗಳು, ಮತ್ತೆ ಒಂದು ಜನ್ಮದ ಗುರುಗಳಲ್ಲ, ಜನ್ಮ ಜನ್ಮನೇ ಅಂತ ಕೊಂಡಾಡ್ತೀವಿ ನಾವು. ಅದು ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಶ್ನೆ ಕೇಳೋದಿದ್ರೆ ಕೇಳಿ, ಉತ್ತರ ಕೊಡ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ.